ಶಾಸ್ತ್ಯಸ್ಮತ್ ಸ್ತ್ರೀ ಬ್ರಹ್ಮರುದ್ರ ಪ್ರಕೃತಿಸುರನರದ್ವೀಷಾತ್ಮಕ ಸೂಕ್ಷ್ಮೋರ್ವಸ್ಥಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ಮಹಂ ತಂ. ಶ್ರೀ ಗುರುಭ್ಯೋ ನಮಃ. ಅಹಂ ಯುಗಾನಾಂಚ ಕೃತಂ ಧೀರಾಣಾಂ ದೇವಲೋಸಿತಃ ದ್ವೈಪಾಯನೋಸ್ಮಿ ವ್ಯಾಸಾನಾಂ ಕವೀನಾಂ ಕಾವ್ಯ ಆತ್ಮವಾನ್ ವಾಸುದೇವೋ ಭಗವತಾಂ ತ್ವಂತು ಭಾಗವತೇಶ್ವಹಂ ಕಿಂ ಪುರುಷಾಣಾಂಚ ಹನುಮಾನ್ ಕ್ರಿಯಾ ವಿದ್ಯಾಧ್ರಾಣಾಂ ಸುದರ್ಶನ. ಅದಾಗಿ ವಾಸುದೇವ ಭಗವತಾಂಚ ಭಗವತಾಂ ಭಗ ಇದ್ದವರು ಭಗವಾನ್ ಅಂಥ ಭಗ ಇರೋರಲ್ಲಿ ಅತಿಶ್ರೇಷ್ಠನಾದವನು ಯಾರು ಅಂದರೆ ನಾನೇ ವಾಸುದೇವ. ಅದಕ್ಕೆ ಭಗವತೆ ವಾಸುದೇವಾಯ ಅನ್ನೋ ಮಾತು ಅರ್ಥ ಆಗುತ್ತೆ. ಅದು ಹೇಳಿದ್ದಾರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯ ನಾನಾ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಈ ಷಡ್ಗುಣಗಳು ಪೂರ್ಣ ಪರಿಪೂರ್ಣವಾಗಿ ಸಮಗ್ರವಾಗಿದ್ದಾಗ ಭಗವಾನ್ ಅಂತ ಕರೀತಾರೆ. ಸೊ ಮುಖ್ಯತಃ ಭಗವಂತ ಅಂದರೆ ಸಾಕ್ಷಾತ್ ನಾರಾಯಣನೇ ವಾಸುದೇವನೇ, ಉಳಿದವರೆಲ್ಲ ಯಥಾಯೋಗ್ಯವಾಗಿ ಭಗವಂತರು. ಅದಕ್ಕೆ ಹೇಳೋದಕ್ಕಾಗಿ ಭಗವತಾಂ ವಾಸುದೇವ ತ್ವಂತು ಭಾಗವತೇಶ್ವಹಂ, ಭಾಗವತರಲ್ಲಿ ನೀನು ವಿಭೂತಿ ರೂಪ ಇಟ್ಟಿದ್ದೇನೆ ಅಂತ ಅರ್ಥ. ಈಗಿನ ಹಿಂದೆ ಪುತ್ರ ಹೇಳಿಬಿಟ್ಟಿದ್ದಾರೆ ಈಗಾಗಲೇ, ಅದು ಉದ್ಧವನೇ ಸರ್ವಶ್ರೇಷ್ಠ ಅಂತ ಅರ್ಥ ಅಲ್ಲ. ಅದಕ್ಕೆ ಒಂದು ಯಾದವರಲ್ಲಿ ಉದ್ಧವ ಮತ್ತು ಅನೇಕ ರೀತಿಯಿಂದ ಉದ್ಧವ ಅಂತ ಅಷ್ಟೇ ಹೊರತು, ಮುಖ್ಯವಾಗಿ ಮಹಾಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಭಾಗವತರ ಇಷ್ಟೇ ಬೇರೆ ಇದೆ. ಇದು ಒಂದು ಹಂತದಲ್ಲಿ ಹೇಳಿದ ಮಾತು. ಪಾಂಡವಾನಾಂ ಧನಂಜಯ ಹೇಳಿದರೆ ಹಾಗೆ ಕಿಂ ಪುರುಷಾಣಾಂಚ ಹನುಮಾನ್, ಕಿಂ ಪುರುಷರಲ್ಲಿ ಹನುಮಾನ್ ಹನುಮಂತ ನಾನು ಅಂದರೆ ವಿಭೂತಿ ರೂಪ ಇಟ್ಟಿದ್ದೇನೆ. ವಿದ್ಯಾಧ್ರಾಣಾಂ ಸುದರ್ಶನ, ವಿದ್ಯಾಧರರಲ್ಲಿ ಸುದರ್ಶನ ಅನ್ನೋ ವಿದ್ಯಾಧರನಲ್ಲಿ ಸನ್ನಿಧಾನ ಇಟ್ಟಿದ್ದೇನೆ. ಅದಕ್ಕೆ ಆತನು ಉದ್ಧಾರ ಮಾಡಿದ್ದು ಅಂತ ಅರ್ಥ. ನಂದಗ್ರಾಹಿ ಅಜಗರ, ನಂದ ಉಪನಿಷದಂಥ ಅಜಗರ ಯಾರು, ವಿದ್ಯಾಧರ ಆತ, ವಿದ್ಯಾಧರ ಸುದರ್ಶನ, ಆತನ ಸನ್ನಿಧಾನ ಇಟ್ಟಿದ್ದೇನೆ ಅಂತ ಹೇಳಿದೆ. ಈ ವಿಶೇಷ ಅರ್ಥವನ್ನು ಬರೀತಾರೆ. ಐಶ್ವರ್ಯಾದಿ ಗುಣೈ ಷಡ್ಭಿಃ ಸಾಮಗ್ರ್ಯಾತ್ ಸರ್ವ ದೇವತಾ ಭಗವತ್ ಶಬ್ದವಾಚ್ಯಾಶ್ಚ ಸಾಕ್ಷಾತ್ತು ಭಗವಾನ್ ಹರಿ. ಐಶ್ವರ್ಯಾದಿ ಗುಣಗಳು ಸ್ವಲ್ಪ ಇದ್ದುಬಿಟ್ರೆ ಸಾಕು, ಅವರು ಭಗವಾನ್ ಅನಿಸಿಬಿಡ್ತಾರೆ. ಯಾಕೆ ಇವರೆಲ್ಲ ಭಗವಾನ್ ಬಾಬಾಗಳು ಮಾತ್ರ ಅಲ್ಲ, ಅದು ನೆನಪಿಟ್ಕೊಂಡಿರ್ಬೇಕು. ಇವರಲ್ಲಿ ಐಶ್ವರ್ಯ ಯಾವುದೂ ಇರೋದಿಲ್ಲ. ಅದು ಐಶ್ವರ್ಯ ಕೂಡ ಎಂಥ ಐಶ್ವರ್ಯ, ಅದು ಎಲ್ಲ ಬ್ಲಾಕ್ ಮನಿ ಇದ್ದಾಗ ಅದರಿಂದ ಪ್ರಯೋಜನಕ್ಕೆ ಬರೋದಿಲ್ಲ. ನಿಜವಾದ ಐಶ್ವರ್ಯ ಜ್ಞಾನ ವಿಜ್ಞಾನಗಳಂತೂ ಹೆಸರಿಗೂ ಇರೋ ಸಾಧ್ಯತೆ ಇರೋದಿಲ್ಲ. ಸಾಮಗ್ರ್ಯಾತ್ ಸರ್ವದೇವತಾ, ಸಾಮಾನ್ಯವಾಗಿ ಮನುಷ್ಯರಿಗಿಂತ ದೇವತೆಗಳಲ್ಲಿ ಜಾಸ್ತಿ ಇರೋದ್ರಿಂದಾಗಿಯೇ ದೇವತೆಗಳನ್ನು ಭಗವತ್ ಶಬ್ದವಾಚ್ಯರನ್ನಾಗಿ ಮಾಡಿದ್ದಾರೆ. ಆದರೆ ಭಗವತ್ ಶಬ್ದವಾಚ್ಯಾಶ್ಚ ಸಾಕ್ಷಾತ್ತು ಭಗವಾನ್ ಹರಿ, ಪರಮ ಮುಖ್ಯವೃತ್ತಿಯಿಂದ ಭಗವಾನ್ ಅಂದರೆ ನಾರಾಯಣನೇ. ನಿರಪೇಕ್ಷಂತು ಸಾಮಗ್ರ್ಯಂ ತಸ್ಯ ಸರ್ವಾಧಿಕಮ್ಯತಃ, ಇವರಲ್ಲಿ ಎಷ್ಟಿದೆ ಅಂತ ಕೇಳಿದೆ. ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಅಂತ ಹೇಳಿದ್ದಾರಲ್ಲ, ನಿರವಧಿಕವಾದಂತಹ ಐಶ್ವರ್ಯಾದಿಗಳು ದೇವರಲ್ಲೇನೆ. ಯಾಕೆ ಇವರಲ್ಲಿ ಎಷ್ಟೇ ಐಶ್ವರ್ಯ ಇದ್ರು ಕೂಡ ಲಕ್ಷ್ಮೀಪತಿತ್ವ ಇಲ್ಲ. ನಾನು ಲಕ್ಷ್ಮೀಪತಿತ್ವ ಇರೋದ್ರಿಂದ ಸಮಗ್ರ ಐಶ್ವರ್ಯ, ಬರೀ ಜ್ಞಾನ ಅಲ್ಲ, ಜ್ಞಾನಗಮ್ಯ ಪರಮಾತ್ಮ. ಬರೀ ವಿಜ್ಞಾನ ಅಲ್ಲ, ವಿಜ್ಞಾನ ಹೇಳಿಕೊಟ್ಟವನೇ ಪರಮಾತ್ಮ. ಮತ್ತು ವೀರ್ಯ ಯಶಸ್ಸು ಎಂದೊಂದು ತಗೊಂಡ್ರು ಕೂಡ ದೇವರಲ್ಲಿದ್ದಷ್ಟು ಯಾರಲ್ಲೂ ಇಲ್ಲ, ಅದಕ್ಕಿಂತ ಹೆಚ್ಚಿರೋ ಸಾಧ್ಯತೆಯೇ ಇಲ್ಲ. ಅದಕ್ಕೆ ವಾಸುದೇವ ಭಗವತಾಂ ಅಂತ ಹೇಳಿದರು. ಇತಿ ವಚನಾತ್ ತ್ವಂತು ಭಾಗವತೇಶು ಅಹಮಿತ್ಯತ್ರ ತಾತ್ಪರ್ಯೋ ತಾತ್ಪರ್ಯಾರ್ಥೋ ಅಯಂ. ಏನು ತಾತ್ಪರ್ಯಾರ್ಥ ಅಂದರೆ, ಸರ್ವ ಭಾಗವತಾಧೀಶಃ ಉದ್ಧವೋ ಭಗವತ್ ಪ್ರಿಯ ತಸ್ಮಾದಭ್ಯಧಿಕೋ ಜಿಷ್ಣು ಪ್ರಿಯತ್ವೇ ಭಕ್ತಿತೋ ಹರೇ ತಸ್ಮಾದಭ್ಯಧಿಕೋ ರಾಮ ಕೃಷ್ಣಾತು ಅಭ್ಯಧಿಕಾ ತತಃ ತಸ್ಯಾಭ್ಯಧಿಕೋ ಭೀಮೋ ನತು ತತ್ ಸದೃಶ ಕ್ವಚಿತ್ ಇತ್ಯಾದಿ ಸ್ಮೃತಿ ಪ್ರಮಾಣಕ. ಆಚಾರ್ಯ ಕೊಟ್ಟ ತಾತ್ಪರ್ಯದ ವಾಕ್ಯಗಳು, ಸರ್ವ ಭಾಗವತಾಧೀಶಃ ಉದ್ಧವ ಭಗವತ್ ಪ್ರಿಯ. ಒಂದು ಹಂತದಲ್ಲಿ ಸರ್ವ ಭಾಗವತರಿಗೆ ಅಧೀಶ ಅಂದರೆ ಯಾರು, ಉದ್ಧವ. ಕಾರಣ ಬೃಹಸ್ಪತಿ ಆಚಾರ್ಯರ ಅವತಾರ. ತಸ್ಮಾದ್ ಅಭ್ಯಧಿಕೋ ಜಿಷ್ಣು, ಜಿಷ್ಣು ಅಂದರೆ ಇಂದ್ರದೇವರು ಮತ್ತು ಅರ್ಜುನ ಎರಡ ಒಂದೇ. ತಸ್ಮಾದ್ ಅಭ್ಯಧಿಕೋ ಜಿಷ್ಣು, ಅನಂತರ ಅರ್ಜುನ ಇಂದ್ರ. ಪ್ರಿಯತ್ವೇ ಭಕ್ತಿತೋ ಹರೇ, ಪ್ರಿಯತ್ವೇ ಭಕ್ತಿಯ ನಿಮಿತ್ತದಿಂದಾಗಿ ಪ್ರಿಯತ್ವದಲ್ಲಿ ಅನಂತರ ಅರ್ಜುನ. ಆದ್ದರಿಂದ ಇಲ್ಲಿ ಹೇಳ್ತಿರೋದು ಉದ್ಧವ ಸಂವಾದ, ಕೃಷ್ಣೋದ್ಧವ ಸಂವಾದ. ಅಲ್ಲಿ ಹೇಳಿದ್ದು ಕೃಷ್ಣಾರ್ಜುನ ಸಂವಾದ. ಅಂದರೆ ಎರಡೂ ಕೂಡ ಅತ್ಯಂತ ಪ್ರಿಯರಿಗೆ ಹೇಳಿದಂತಹ ವಿಷಯ. ಆದ್ದರಿಂದಾಗಿಯೇ ಶ್ರೋತ್ರಾನುಕೂಲ್ಯ ಭಾರಿ ಜಾಸ್ತಿ ಇದೆ ಇಬ್ಬರಲ್ಲೂ ಕೂಡ. ಆದ್ದರಿಂದ ಅದು ವಿಶಿಷ್ಟವಾದ ಉಪಾದೇಯತ್ವ ಎರಡು ಭಾಗಗಳಿಗೂ ಹೆಚ್ಚಾಗಿ ಬಂತು ಅಂತ ಅರ್ಥ. ತಸ್ಮಾದಭ್ಯಧಿಕೋ ರಾಮ, ಅವರ ಮೇಲೆ ಯಾರಿದ್ದಾರೆ ಅಂದರೆ ಬಲರಾಮದೇವರು. ಮೂಲ ರೂಪ ಅವತಾರ ರೂಪನೇ ಹೇಳ್ತಾ ಇದ್ದಾರೆ. ಈಗ ಬೃಹಸ್ಪತಿ ಅಂತೇಳಿ ಉದ್ಧವ ಅಂತ ಹೇಳಿದರು, ಅರ್ಜುನ ಹೇಳಿದೆ ಇಂದ್ರ ಹೇಳಿದೆ ಜಿಷ್ಣು ಅಂತ ಹೇಳಿದರು, ಶೇಷದೇವರು ಹೇಳಿದೆ ರಾಮ ಅಂತ. ಅವತಾರದಲ್ಲೆಲ್ಲರೂ ಅವತಾರ ತಗೊಳ್ತಾ ಇದ್ದಾರೆ. ಕೃಷ್ಣಾತು ಅಭ್ಯಧಿಕಾ ತತಃ, ಅವರ ಮೇಲೆ ಸಾಕ್ಷಾತ್ ಕೃಷ್ಣ ದ್ರೌಪದೀ ದೇವಿ ಭಾರತೀ ದೇವಿ. ತಸ್ಯಾಭ್ಯಧಿಕೋ ಭೀಮ, ಅವ್ರ ಮೇಲೆ ಸಾಕ್ಷಾತ್ ಭೀಮಸೇನ ದೇವರು. ನದು ಸತ್ಸದೃಶ ಕ್ವಚಿತ್, ಭೀಮಸೇನ ಸಮೋ ನಾಸ್ತಿ ತಚ ಮಧ್ವ ಸಮೋ ಗುರು, ಅವ್ರ ಮೇಲೆ ಇನ್ಯಾರೂ ಇಲ್ಲ. ಆದರೆ ಅಲ್ಲೂ ಕೂಡ ಮತ್ತಿನ್ಯಾರಿದ್ದಾರೆ, ಮಹಾಲಕ್ಷ್ಮಿ ಇದ್ದಾರೆ ಮೇಲೆ. ಅವ್ರು ಯಾತ್ರ ತಗೊಳ್ಬೇಕಾಗಿಲ್ಲ ಅಂದರೆ ಅವ್ರು ಎಂಥವ್ರು, ಅವರು ಸಾಧನೆ ಮಾಡಬೇಕಾದ ಕಾರಣ ನಿತ್ಯ ಮುಕ್ತಾಳು ಶ್ರೀರಾಮ. ಈ ಗುಂಪಿಗೆ ಬರೋದಿಲ್ಲ, ಅದರಿಂದಾಗಿನೇ ಈಯ ರಾಮನಾ ಅದಕ್ಕೆ ಅರ್ಥ ಇದೆ. ಇಲ್ಲೆಲ್ಲ ಕೂಡ ಉದ್ಧವ ಜಿಷ್ಣು ತಗೊಂಡಾಗ ಮಧ್ಯರೆಲ್ಲ ತಗೋಬೇಕು ಜೊತೆಗೆ ತಾರತಮ್ಯದಲ್ಲಿ. ಜಿಷ್ಣು ಅಂತ ತಗೊಂಡಾಗ ಕಾಮರು ಬರ್ತಾರೆ, ಬಲರಾಮ ದೇವರನ್ನು ತಗೊಂಡಾಗ ಇವರೆಲ್ಲ ಬರ್ತಾರೆ, ಗಂಡಶೇಷರು ಮೂರು ಜನನೂ ತಗೋಬೇಕಲ್ಲಿ. ಮಧ್ಯೆ ಸುಪರ್ಣಿ ಅವರೆಲ್ಲ ಬರ್ತಾರೆ, ಪುರುಷರು ಅಷ್ಟೇ ತಗೊಂಡಾಗ ಇವ್ರಿಗೆ ಜಂಪ್ ಆಗ್ತದೆ ಅಷ್ಟೇ. ಆಮೇಲೆ ಕೃಷ್ಣ ಅಂತ ಹೇಳಿದರೆ ಸರಸ್ವತಿ ಭಾರತೀಯರು, ಭೀಮ ಅಂತ ಹೇಳಿದಾಗ ಬ್ರಹ್ಮವಾಯುರು, ಅವ್ರ ಮೇಲೆ ಇನ್ಯಾರೋ ಇಲ್ಲ ಸಾಧಕರಲ್ಲಿ ಅಂತ ಹೇಳಿದರೆ ಮುಗಿದು. ಅದು ಭಗವತ್ ಕಾರ್ಯ ಸಾಧಕ, ಸಾಧಕರಲ್ಲಿ ಇವರೇ ಜಾಸ್ತಿ, ಅವರೆಲ್ಲ ಸಿದ್ಧರು. ಮಹಾಲಕ್ಷ್ಮಿ ತು ತಸ್ಮಾತ್ ವೇದೇ ಅವಧಾರಿಣಿ ಇತ್ಯಾದಿ ಶ್ರುತಿ ಪ್ರಮಾಣಕ. ಇದೆಲ್ಲ ಹೇಳೋದಕ್ಕೆ ಯಾತಕ್ಕೆ ಬೇಕಾಗಿದೆ ಅಂದರೆ, ತೊಂತು ಅಂತ ಪದ ಇದೆ ತು ಅಂತ ಹೇಳಿದ್ರಿಂದ ಇಷ್ಟೆಲ್ಲ ತಗೊಳ್ಬೇಕು ಅಂತ ಅರ್ಥ. ಶಾಸ್ತ್ರಗಳಲ್ಲಿ ತು ಚ ಮೊದಲಾದ ಪದಗಳಿಗೆ ವಿಶೇಷವಾದ ಅರ್ಥ ಇರುತ್ತದೆ, ಆದ್ದರಿಂದ ಆಚಾರ್ಯನೆಲ್ಲ ತಿಳಿಸ್ತಾರೆ. ಬೇರೆಯವರ ಅರ್ಥವರು ಸುಮ್ಮನೆ ಹಾಗೆ ಹೇಳ್ಕೊಂಡು ಹೊರಟುಬಿಟ್ರೆ ಇಡೀ ತಾರತಮ್ಯನಕ್ಕೆ ಟಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಪ್ರಾಮಾಣಿಕವಾಗಿ ತಾತ್ಪರ್ಯ ಅರ್ಥವನ್ನು ಗ್ರಹಣ ಮಾಡಿ ಅರ್ಥ ಮಾಡಬೇಕೇ ಹೊರತು ತೋಚಿದ ಅರ್ಥ ಮಾಡಿ ಹಾಗಿಲ್ಲ. ಅದಕ್ಕೆ ಆಚಾರ್ಯರು ತಾತ್ಪರ್ಯ ಅಂತೇಳಿ ಅಷ್ಟೇ ಹೇಳಲಿಲ್ಲ, ನಿರ್ಣಯ ಅಂತೇಳಿ. ಭಾಗವತ ತಾತ್ಪರ್ಯ ನಿರ್ಣಯ, ತಾತ್ಪರ್ಯ ಇದು ಆಧಾರ ಕೊಟ್ಟಿದ್ರೆ ನಿರ್ಣಯ, ಅವರೇ ಹೇಳಿದರೆ ತಾತ್ಪರ್ಯ ಹೇಳಿದಾಗ ಆಧಾರ ಪ್ರಶ್ನೆ ಬರೋದು. ಆಚಾರ ಗ್ರಂಥವನ್ನೇ ಉಲ್ಲೇಖ ಮಾಡಿ ಹೇಳೋದ್ರಿಂದ ತಾತ್ಪರ್ಯ ನಿರ್ಣಯ ಅಂತ ಇಲ್ಲ. ರತ್ನಾನಾಂ ಪದ್ಮರಾಗೋಸ್ಮಿ ಪದ್ಮಘೋಷಸ್ತು ಪೇಶಸಾಂ ಕುಶೋಸ್ಮಿ ಸರ್ಭಜಾತೀನಾಂ ಗವ್ಯಮಜ್ಜಂ ವಿಶ್ವಹಂ. ಪೇಶಸಾಂ ಮುಕುಲಾನಾಂ ಮಧ್ಯೆ ಈ ರತ್ನಾನಾಂ ಪದ್ಮರಾಗ ಅಸ್ಮಿ, ರತ್ನಗಳಲ್ಲಿ ಪದ್ಮರಾಗ ಮಣಿಯಲ್ಲಿ ವಿಶೇಷ ಸನ್ನಿಧಾನ ವಿಭೂತಿ ರೂಪ. ಪದ್ಮಕೋಶಸ್ತು ಪೇಶಸಾಂ, ಈ ಮೊಗ್ಗುಗಳಲ್ಲಿ ರೇಷ್ಮೆದಿರುತ್ತಲ್ಲ ಪದ್ಮಕೋಶ, ಅದು ಬಹಳ ಶ್ರೇಷ್ಠ. ಅದಕ್ಕಿಂತ ಶ್ರೇಷ್ಠ ಪದ್ಮಕೋಶ. ಕುಶಃ ಅಸ್ಮಿ ದರ್ಭಜಾತೀನಾಂ, ದರ್ಭಜಾತಿಗಳಲ್ಲಿ ಕುಶದಲ್ಲಿ ವಿಭೂತಿ ರೂಪ, ಅದಕ್ಕೆ ಕುಶಕ್ಕೆ ವಿಶೇಷವಾದ ಮಹತ್ವ ಬಂತು. ಗವ್ಯಂ ಆಜ್ಯಂ ಹವಿಶ್ವಹಂ, ಹವಿಸ್ಸುಗಳಲ್ಲಿ ಆಜ್ಯ ಭಾರಿ ಶ್ರೇಷ್ಠ. ಅದು ಗವ್ಯಂ, ಅದು ಗೋಘೃತ ಆಗಬೇಕು. ಘೃತ ಶ್ರೇಷ್ಠ, ಗೋಘೃತ ಅತ್ಯಂತ ಶ್ರೇಷ್ಠ. ಯಾವ ಹವಿಸಿದ್ರು ಕೂಡ ಎಷ್ಟೇ ದೇವರ ನೈವೇದ್ಯ ಮಾಡಿದರೂ ಕೂಡ ತುಳಸಿ ಆಗಿರಲೇಬೇಕು. ಹೋಮದಲ್ಲಿ ಏನೇ ಹಾಕಿದ್ರು ಜೊತೆಗೆ ಏನಿರಬೇಕು, ಆಜ್ಯ ಇರಲೇಬೇಕು. ಏನೇ ಇಲ್ಲ, ಬರೀ ಆಜ್ಯ ಮಾಡ್ಬೋದು, ಬೇಕಾದರೆ ಬರೀ ತುಳಸಿ ಹಾಕ್ಬೋದು, ಆದರೆ ಇನ್ಯಾವ್ದು ಹಾಕ್ಬೇಕಾದ್ರೂ ತುಳಸಿ ಜೊತೆಗೆ ಇರಬೇಕು. ಆದ್ದರಿಂದ ಬರೀ ಆಜ್ಯ ಹಾಕ್ಬೋದು, ಆದರೆ ಉಳಿದೇನು ಹಾಕ್ಬೇಕಾದ್ರೆ ಜೊತೆಗೆ ಏನಿರಬೇಕು, ಆಜ್ಯ ಇರಲೇಬೇಕು. ಇಲ್ಲದವರು ಸ್ವೀಕಾರ ಮಾಡೋದೇ ಇಲ್ಲ. ಗವ್ಯ ಮಾಜ್ಯಂ ಹವಿಶ್ವಹಂ, ಆದ್ದರಿಂದನೇ ಹೋಮಗಳಿಗೆ ಅಷ್ಟು ಮಹತ್ವ ಬಂತು. ಹೋಮಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಆಜ್ಯ, ಅದು ಕೊಡಬೇಕಾದ್ರೆ ಅತಿಶ್ರೇಷ್ಠವಾದದ್ದು ಗೋವು. ಗೋವುಗಳ ಸಂರಕ್ಷಣೆ ಅಂದರು ಒಂದೇ ಯಜ್ಞಗಳನ್ನು ಉಳಿಸೋದು ಅಂದ್ರೆ, ಆದ್ದರಿಂದ ಅಷ್ಟು ಮಹತ್ವ ಇರೋ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ, ಅತ್ಯಂತ ಪವಿತ್ರವಾದ ಕಾರ್ಯಕ್ಕೆ ವಿನಿಯೋಗವಾಗೋದ್ರಿಂದ ಗೋವುಗಳಿಗೆ ಅಷ್ಟು ಪೂಜ್ಯತ್ವ ಬಂತು. ಗವಿ ಹವಿಶ್ವಹಂ ವ್ಯವಸಾಯಿನಾಮಹಂ ಲಕ್ಷ್ಮೀ ಕಿತವಾನಾಂ ಛಲಗ್ರಹ ತಿತಿಕ್ಷಾಸ್ಪಿತಿಕ್ಷೂಣಾಂ ಸತ್ವಂ ಸತ್ವಪತಾಮಹಂ. ಈಗ ಗೋಹತ್ಯ ನಿಷೇಧ ಕಾನೂನು ಮಾಡಿಬಿಟ್ಟಿದ್ದಾರೆ, ಆದ್ದರಿಂದ ಭಾರಿ ವಿಶೇಷ ಅದಾಗಿದ್ದರಿಂದ ಎಷ್ಟೋ ಇದು ಕಳ್ಳಾಟಗಳು ನಿಂತು ಹೋಗ್ಬಿಡುತ್ತೆ. ಕದ್ದು ಹೋಗೋದು ಇದ್ಬಾರ್ದೆಲ್ಲ ಮಾಡೋದು ಭಾರಿ ಮತ್ತೆ ತಪ್ಸ್ಕೊಂಡ್ಬಿಡ್ತಿದ್ರು. ಈಗ ಅವ್ರು ತಪ್ಸ್ಕೊಳಕ್ಕಾಗೋದಿಲ್ಲ. ವಿಶೇಷವಾಗಿ ಗೋವುಗಳ ಸಂರಕ್ಷಣೆಗೆ ಒಳ್ಳೆ ವ್ಯವಸ್ಥೆ ಆದಂತೆ ಆಗಿದೆ, ಬಹಳ ಮುಖ್ಯ. ಗವ್ಯಮಾಜ್ಯಂ ಹವಿಶ್ವಹಂ ಎಷ್ಟೋ ರಾಜ್ಯಗಳಲ್ಲಿತ್ತು, ನಮ್ಮ ರಾಜ್ಯಗಳಿರಲಿಲ್ಲ, ಅದು ಅಷ್ಟೇ ಬಂದಾಗಿ. ವ್ಯವಸಾಯಿನಾಂ ಅಹಂ ಲಕ್ಷ್ಮೀ ಕಿತವಾನಾಂ ಛಲಗ್ರಹ, ವ್ಯವಸಾಯಿಗಳಲ್ಲಿ ಲಕ್ಷ್ಮಿ ನಾನು, ಕಿತವಾನಾಂ ವಂಚಕರಲ್ಲಿ ವಂಚ ಮಾಡ್ತಕ್ಕಂಥ ಇದರಲ್ಲಿ ಯಾವುದು ಅಂದರೆ ದ್ಯೂತ. ಅದಕ್ಕೆ ಜೂಜಾಟ ಅಂದ್ರೆ ಏನರ್ಥ, ಅದಕ್ಕೆ ಮೋಸ ಇದ್ದದ್ದೇ ಅಂತ ಅರ್ಥ, ಗೊತ್ತಾಯ್ತಾ. ದ್ಯೂತ ಛಲಯತಾಮಹಂ ಅಂತ ಅಲ್ಲಿ ಹೇಳಿದ್ದಾರೆ. ಕಿತವಾನಾಂ ಛಲಗ್ರಹ, ಅದಕ್ಕೆ ದುರ್ಯೋಧನ ಯಾವುದನ್ನು ಹಿಡ್ಕೊಂಡ, ಆ ದ್ಯೂತನೇ ಹಿಡ್ಕೊಂಡು. ಅದು ಹೆಚ್ಚು ಮೋಸ ಮಾಡಲಿಕ್ಕೆ ಅವಕಾಶ ಇರೋ ಜಾಗ ಅಂದರೆ ದ್ಯೂತ. ವ್ಯವಸಾಯ ಇವನಷ್ಟು ರೇಸಲ್ಲಿ ಕಳ್ಕೊಂಡಷ್ಟು ಯಾವುದಲ್ಲಿ ಕಳ್ಕೊಳ್ಳೋಕ್ಕಾಗೋದಿಲ್ಲ. ರೇಸಲ್ಲಿ ಕಳ್ಕೊಂಡ್ಬಿಟ್ರೆ ಪರಮಾವಧಿ ಕಳ್ಕೊಂಡ್ಬಿಡ್ತಾನೆ. ಆದ್ದರಿಂದ ಬಂದರೂ ಹಾಗೆ ಹೋದರೂ ಹಾಗೆ, ಹೋಗೋದೇ ಹಾಗೆ, ಅದು ಬರೋದಕ್ಕಿಂತ ಹೋಗೋದೇ ಜಾಸ್ತಿ. ಕಿತವ ಬಂದಿದ್ದು ಬಂದವರಿಗೂ ಕೂಡ ಉಳಿಯೋ ಸಂಭವ ಇರೋದಿಲ್ಲ. ಕಿತವಾನಾಂ ಛಲಗ್ರಹ ತಿತಿಕ್ಷಾಸ್ಮಿ ತಿತಿಕ್ಷೂಣಾಂ, ವ್ಯವಸಾಯಿಗಳಲ್ಲಿ ಲಕ್ಷ್ಮಿ ನಾನು. ಅದು ಅನೇಕ ಅರ್ಥ. ಮತ್ತೆ ವ್ಯವಸಾಯಿಗಳು ಅಂದರೆ ಸಾಮಾನ್ಯ ವ್ಯವಸಾಯಿಗಳು ಅಂದ್ರೇನು, ಈ ಭೂಮಿ ವ್ಯವಸಾಯ ಬಿಚ್ಚು ಸಾಮಾನ್ಯವಾಗಿ ಒಳ್ಳೆ ಭೂಮಿ ಇದ್ಬಿಟ್ರೆ ಬಂಗಾರ ಅಂತ ಕರೀತಾರೆ ಭೂಮಿನ. ಸಾಮಾನ್ಯ ಬಂಗಾರ ಅಂತಲೇ ಬಂಗಾರದ ಬೆಲೆಗಿಂತ ಜಾಸ್ತಿ ಅದು ಬೆಲೆ ಬಾಳ್ತಕ್ಕಂಥದ್ದು, ಸಂಪತ್ತು ಬರುತ್ತೆ ಅಂತ ಅರ್ಥ. ವ್ಯವಸಾಯಗಳಲ್ಲಿ ಲಕ್ಷ್ಮೀನ ಮತ್ತು ವ್ಯವಸಾಯ ಮಾಡಿದಾಗ ಸಂಪತ್ತು ಬರುತ್ತಲ್ಲ ಅದರಲ್ಲಿನ ಸನ್ನಿಧಾನ ಇದೆ. ಅದು ಭ್ರಷ್ಟಾಚಾರ ಸಂಪಾದನೆ ಅಲ್ಲ ಇದೆ. ಎಂಥ ಸಂಪಾದನೆ? ವ್ಯವಸಾಯ ಮಾಡಿ ಬಂದ ಸಂಪಾದನೆ. ಅದು ಕಷ್ಟಪಟ್ಟು ಧರ್ಮೇಣ ಅಜ್ಜ ಸಾಧನಾನೇ ಸಾಧಯಿತ್ವ ವಿಧಾನದ ಧಾರ್ಮಿಕವಾದ ಸಂಪಾದನೆ, ಶ್ರಮಪಟ್ಟು ಮಾಡಿದ ಸಂಪಾದನೆಯಲ್ಲಿ ಸಂಪತ್ತಿರುತ್ತಲ್ಲ ಅಂಥ ಸಂಪತ್ತಿನ ವಿಭೂತಿ ರೂಪ ಇದೆ. ಮತ್ತು ವ್ಯವಸಾಯ ನಾವು ಇನ್ನೂ ತಗೊಂಡ್ರೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ, ಒಳ್ಳೆ ಜ್ಞಾನ ವ್ಯವಸಾಯ, ಅದ್ರಲ್ಲಿ ಬರತಕ್ಕಂಥ ಲಕ್ಷ್ಮಿ ಸಂಪತ್ತಿದೆ. ಸ್ನಾಯಸುಧಾಯ ಶ್ರೀಕರತ್ವೇ ವಯಮೇವ ಸಾಕ್ಷಿಣ, ಜ್ಞಾನದ ಸಂಪತ್ತಿನಷ್ಟಿನ ಯಾವ ಸಂಪತ್ತು ಇಲ್ಲೇ ಇಲ್ಲ. ಅದು ಎಲ್ಲ ವ್ಯವಸಾಯಕ್ಕಿಂತ ಯಾವ ವ್ಯವಸಾಯ ದೊಡ್ಡದು? ಜ್ಞಾನ ವ್ಯವಸಾಯ ದೊಡ್ಡದು. ಅದರ ಪ್ರಭಾವ ಏನಂತ ಕೇಳಿದ್ರೆ ಲಕ್ಷ್ಮಿ ಶಾಶ್ವತ ಸಂಪತ್ತು, ಮೋಕ್ಷ ಅಂತ ಹೇಳಿದರೆ ಏನದು? ಎಂದೂ ಹೋಗದೇ ಇರತಕ್ಕಂಥ ಸಂಪತ್ತು. ತಿತಿಕ್ಷಾಸ್ಪಿ ತಿತಿಕ್ಷೂಣ, ಈ ಸಹನಶೀಲರಿದ್ದಾರಲ್ಲ ಅವರು, ತಿತಿಕ್ಷ ಸಹನ ಗುಣ ಇದೆ. ತಾನ್ ತಿತಿಕ್ಷಸ್ವ ಭಾರತ, ಅದರಲ್ಲಿ ವಿಶೇಷ ಸನ್ನಿಧಾನ ಇದೆ. ದೇವರ ವಿಶೇಷ ಸನ್ನಿಧಾನ ಇರತಕ್ಕಂಥ ಗುಣಗಳಲ್ಲಿ ಹಿಂದೆ ಒಂದೇನು ಬಂದಿತ್ತಾಗಲೇ ಗುಣಾನಾಮಸ್ಮಿ ಸೌಮ್ಯಂ ಅಂತ ಹೇಳಿದ್ದ. ಸೌಮ್ಯ ಗುಣದಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಹೇಳಿದ ವಿಭೂತಿ ರೂಪ. ಅದೇ ರೀತಿಯಲ್ಲಿ ಇದರಲ್ಲಿ ತಿತಿಕ್ಷಾದಲ್ಲಿ ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ. ಸಹನೆ ಎಲ್ಲರಿಗೂ ಬರೋದಿಲ್ಲ, ತಾಳುವಿಕೆಗಿಂತ ತಪವೂ ಇಲ್ಲ. ವಜ್ರಾಶ್ರವಳು ದೇವರನಾಮನೇ ಇದೆ. ತಿತಿಕ್ಷ ಸಹಿಸಿಕೊಳ್ಳೋದು ಭಾರಿ ಕಷ್ಟ. ಆ ಸಹಿಸಿಕೊಳ್ಳೋ ಸ್ವಲ್ಪ ಹೆಚ್ಚು ಕಡಿಮೆ ಯಾರಾಗಿಬಿಡುತ್ತದ ಅನರ್ಥಕ್ಕೆ ಕಾರಣ ಆಗುತ್ತೆ. ಯಾವುದು ವ್ಯವಸಾಯ? ಇದೇ ರೀತಿ ವ್ಯವಸಾಯ, ವ್ಯವಸಾಯ ಸಂಸ್ಥಾನ ಸ್ಥಾನ ದ್ರೋಹ. ವ್ಯವಸಾಯ ಅಂದರೆ ವಿಶೇಷಣ ಅವಸಾಯ ವ್ಯವಸಾಯ, ಅದು ಸುನಿಶ್ಚಯ. ಅದರಲ್ಲಿ ದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಮತ್ತೆ ಎಲ್ಲ ಮಾಡಿಕೊಡೋದು ದೇವರೇ, ಆದ್ರಿಂದಾಗಿನೇ ವ್ಯವಸಾಯ ಶಬ್ದವಾಚ್ಯತ್ವನೂ ದೇವರಿಗೇನೆ. ಗೊತ್ತಾಯ್ತಾ? ಪ್ರಮಾಣಗಳನ್ನು ಅಪ್ಲೈ ಮಾಡೋದಕ್ಕೆ ವ್ಯವಸಾಯ ಅಂತ ಕರೀತಾರೆ. ಅದರಲ್ಲೂ ಭಗವತ್ ಸನ್ನಿಧಾನನೇ ಇರೋದು. ವ್ಯವಸಾಯ ಮಾಡಿಕೊಂಡು ನಾನು ಅದು ಜ್ಞಾನ ಜ್ಞೇಯ ಎಲ್ಲ ಹೇಗಾಗಬೇಕೋ, ವ್ಯವಸಾಯ ಸಾಧನ ತಾನು, ವ್ಯವಸಾಯದ ಸಿದ್ಧಿ ತಾನು ಎಲ್ಲ ಹೇಳೋದಕ್ಕೋಸ್ಕರ ದೇವರಿಗೆ ಹೆಸರು ಬಂತು. ವ್ಯವಸಾಯ ತಿತಿಕ್ಷೂಣ ಸತ್ವಂ ಸತ್ವವತಾಮಹಂ, ಸತ್ವ ಇರತಕ್ಕಂಥವರಲ್ಲಿ ಸತ್ವ ಇದೆಯಲ್ಲ ಅದು ಯಾರಧೀನ? ಬಲಂ ಬಲವತಾಂಚಾಹಂ ಇದ್ದ ಹಾಗೆ ಸತ್ವಂ ಸತ್ವವತಾಮಹಂ, ಬುದ್ಧಿರ್ಬುದ್ಧಿಮತಾಮಸ್ಮಿ ಬಲಂ ಬಲವತಾಂಚಾಹಂ ಕಾಮ ರಾಗ ವಿವರ್ಜಿತಂ ಅಂತ ಹೇಳ್ತಾನೆ. ಅದೇ ರೀತಿ ಸೇರಿಸ್ಕೋಬೇಕು ಇದನ್ನೆಲ್ಲ ಕೂಡ. ಎಲ್ಲಿ ಸತ್ವ ಇರುತ್ತದೋ, ಸತ್ವ ಯಾವುದಕ್ಕೆ ಉಪಯೋಗ ಆಗಬೇಕೋ, ಕಾಮರಾಗ ವಿವರ್ಜಿತವಾಗಿರಬೇಕು. ಅಂಥ ಸತ್ವದಲ್ಲಿ ಸತ್ವ ಹೊಂದಿರತಕ್ಕಂಥ ಜನಗಳಲ್ಲಿ ಸತ್ವ ನಾನಾಗಿದ್ದೇನೆ ಅಂದರೆ ವಿಶೇಷ ಸನ್ನಿಧಾನ ಇಟ್ಟಿದ್ದೇನೆ ಅಂತ ಅರ್ಥ. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಶಾಂ ಇದ್ದ ಹಾಗೆ, ಎಲ್ಲಿ ಸತ್ವ ಇದ್ದರೂ ದೇವರ ವಿಶೇಷ ಸನ್ನಿಧಾನ. ಸಹೋ ಬಲವತಾಂ ಓಜಃ ಅಸ್ಮಿ, ಮುಂದೆ ಸತ್ವವತಾಮಹಂ ಸತ್ವಂ. ಇದಕ್ಕೆ ಅನೇಕ ಅರ್ಥ, ಸತ್ವ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳ್ತಾರೆ. ಬಲಜ್ಞಾನ ಸಮಾಹಾರ ಸತ್ವಮಿತ್ಯ ವಿಧೀಯತೆ, ಬಲಜ್ಞಾನ ಎರಡು ಸೇರಿದಾಗ ಸತ್ವ ಅಂತ ಕರೀತಾರೆ. ಯಾವುದೋ ಇದು ಸತ್ವ ಇಲ್ಲ, ಮಣ್ಣು ತಗೋತಾನೆ ನೋಡ್ತಾನೆ ಸತ್ವ ಇಲ್ಲ ಅಂದ್ಬಿಡ್ತಾನೆ. ಅದು ನೋಡೋದಕ್ಕೆ ಭಾರಿ ಚೆನ್ನಾಗಿ ಕಾಣಿ ಸತ್ವ ಇಲ್ಲ. ಸಿಮೆಂಟ್ ಇರುತ್ತೆ ನೋಡ್ತಾನೆ ಸತ್ವ ಎಷ್ಟು, 20 2 ತಿಂಗಳಾಯ್ತಾ ವೇಸ್ಟ್ ಮಣ್ಣು ಇದ್ದಾಗ ಲೆಕ್ಕ ಅಂತ ಹೇಳ್ಬಿಡಿ. ನೋಡೋದು ನಮಗೆ ಗೊತ್ತಾಗಲ್ಲ, ಅವರಿಗೆ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಸತ್ವ ಇರಬೇಕು. ಆ ಸತ್ವದಲ್ಲಿ ಯಾರ ಸನ್ನಿಧಾನ ಇದೆ? ಶೇಷ ವಿಭೂತಿ ರೂಪ ಪರಮಾತ್ಮ ಇಟ್ಟಿದ್ದಾನೆ. ನಿಜವಾದ ಸತ್ವ ಅಂದರೆ ಬಲಜ್ಞಾನಗಳ ಸಮಾಹಾರ. ಬರೀ ಬಲ ಇದ್ದರೂ ಅಲ್ಲ, ಬರೀ ಜ್ಞಾನ ಇದ್ದರೂ ಅಲ್ಲ, ಬಲಜ್ಞಾನಗಳು ಒಟ್ಟುಗೂಡಬೇಕು. ಅದನ್ನು ನಿಜವಾದ ಸತ್ವ ಅಂತ ಕರೀತಾರೆ. ಅದು ವಿಶೇಷ ಸನ್ನಿಧಾನದಲ್ಲಿ ಇಟ್ಟಿದ್ದಾನೆ. ಅಂಥ ಸತ್ವ ಇರೋದು ಯಾರಲ್ಲಿ? ವಾಯುದೇವರೊಳಗೆ. ವಾಯುದೇವರಲ್ಲಿ ಅಂತ ಹೇಳಿದ್ರೆ ಸಂಕರ್ಷಣಾಚಾಪಿ ಜಯಾತನೂಜಃ ಬುಭೂವ ಸಾಕ್ಷಾತ್ ಬಲ ಸಂವಿದಾತ್ಮ ಅಂತ ಕರೆದಿದ್ದ. ಆದ್ದರಿಂದ ವಾಯುದೇವರಲ್ಲಿ ವಿಶೇಷ ಸನ್ನಿಧಾನ ಅಂತ ಆಯ್ತಲ್ಲಿ. ಇನ್ನೂ ನೋಡ್ತಾ ಹೋದರೆ ಅನೇಕ ರೀತಿಯಲ್ಲಿ ಅರ್ಥ ಹೆಚ್ಚುತ್ತಾ ಹೋಗುತ್ತೆ. ಅದಕ್ಕೆ ಓಜಃ ಸಹೋ ಬಲವತಾಂ, ಓಜಸ್ಸಹೋ ಬಲವತಾಂ ಕರ್ಮಾಹಂ ವಿದ್ಧಿ ಸಾತ್ವತಾಂ ಸಾತ್ವತಾಂ ನವಮೂರ್ತೀನಾಂ ಆದಿಮೂರ್ತಿರಹಂ ಪುರಾ. ಓಜಸ್ಸಹೋ ಬಲವತಾಂ, ಓಜಸ್ತೇಜೋತಿಥಿಧರ ಬರುತ್ತಲ್ಲ ಹಾಗೆ. ಓಜಸ್ಸಹೋ ಬಲವತಾಂ ಅಂದರೆ ಓಜೋವತಾಂ ಸಹೋವತಾಂ ಬಲವತಾಂ, ಓಜಸ್ಸನ್ನ ಸಹಸ್ಸನ್ನ ಬಲವತ್ತನ್ನ ಸಹಸಃ ಯಥೋಜನಿ ಬಂತಲ್ಲ ಹಾಗೆ. ಓಜಃ ಸಹಃ ಬಲವತಾಂ, ಓಜಸ್ಸು ಸಹಸ್ಸು ಮತ್ತು ಬಲ ಹೊಂದಿರತಕ್ಕಂಥವರಲ್ಲಿ ಇದ್ದೇನೆ. ಅಥವಾ ಸಹೋಬಲವತಾಂ ಓಜಃ, ಸಹಸ್ಸು ಬಲ ಹೊಂದಿರತಕ್ಕಂಥದ್ರಲ್ಲಿ ಓಜಸ್ಸು ನಾನು. ಸಹೋಬಲವತಾಂ ಓಜಃ ಅಸ್ಮಿ, ಸಹಸ್ಸು ಮತ್ತು ಬಲವನ್ನು ಹೊಂದಿರತಕ್ಕಂಥವರಲ್ಲಿ ಏನು ಓಜಸ್ಸಿದೆಯಲ್ಲ ಅದು ನನ್ನ ವಿಶೇಷ ವಿಭೂತಿ ರೂಪ. ಅದು ಓಜಃ ಅಂದ್ರೇನು? ಅವಷ್ಟಂಭ ಬಲಯೋರಿತಿ ಪ್ರಮಾಣಂ, ವಿಶೇಷವಾದ ಸತ್ವವನ್ನು ಓಜಸ್ ಅಂತ ಕರೀತಾರೆ. ಸಾತ್ವತಾಂ ಭಾಗವತಾನಾಂ ಕರ್ಮ ಅಹಂ ಇತಿ ವಿದ್ಧಿ, ಸಾತ್ವತಾಂ ಕರ್ಮ ಅಹಂ ವಿದ್ಧಿ. ಸಾತ್ವತರು ಅಂತ ಏನಿದ್ದಾರೆ ಅವರೇನು ವಿಶೇಷ ಸಾಧನೆ ಮಾಡ್ತಾರೆ, ನನ್ನ ವಿಭೂತಿ ರೂಪ ಇದೆ. ಸಾತ್ವತರು ಅಂದರೆ ಯಾರು? ಸಾತ್ವತಾಂ ಪಾಂಚರಾತ್ರಿಕಾಣಾಂ ಅಂತ ಕರೀತಾರೆ. ಪಾಂಚರಾತ್ರಿಕರನ್ನು ಸಾತ್ವತರು ಅಂತ ಕರೀತಾರೆ. ಸಾಮಾನ್ಯ ಸಾತ್ವತರು ಅಂದರೆ ಯಾದವರು ಅಂತಲೂ ಅರ್ಥ. ಇಲ್ಲಿ ಯಾದವರಂತ ತಗೊಂಡ್ರು ಕೂಡ ಯಾದವರೆಲ್ಲ ಯಾರವರು? ಪಾಚ್ಯರಾತ್ರಿ ಶುದ್ಧ ವೈಷ್ಣವರಾತ್ರಿಯಿಂದಾಗಿನೇ ಅವು ಸಾತ್ವತ್ರ ಹೆಸರಬಲ್ಲಕ್ಕೆ ಅದೊಂದು ಒಳಗಿನ ಕಾರಣ. ಹೊರಗಿನ ಕಾರಣ ಬೇರೆ, ಒಳಗಿನ ಕಾರಣ ಬೇರೆ. ಪಾಂಚರಾತ್ರಿಕಾಣಾಂ ಶ್ರೀಯಾದಿ ನವಮೂರ್ತೀನಾಂ ಮಧ್ಯೆ ಆದಿ ಸ್ವಕೀಯ ಮೂರ್ತಿರಹಂ, ಅವರ ಸಾಧನೆಯಲ್ಲಿ ಸನ್ನಿಧಾನ ಇದೆ. ಅಷ್ಟೇ ಇಲ್ಲ, ಸಾತ್ವತರ ನವಮೂರ್ತಿಗಳಲ್ಲಿ ಭಾರಿ ಇಂಪಾರ್ಟೆಂಟ್ ಇದು. ಇವರೇನು ಮಾಡ್ತಾರೆ, ಶಂಕರ ಭಾಷ್ಯದೊಳಗೆ ರಾಮಾನುಜ ಭಾಷ್ಯದೊಳಗೆ ಈ ಉತ್ಪತ್ತಿಯ ಸಂಭವ ಅನ್ನೋ ಅಧಿಕರಣನ ಏನು ಮಾಡ್ತಾರೆ ಅವರು, ಪಂಚರಾತ್ರದ ಖಂಡನೆಗೆ ತಿಳ್ಕೊಂಬಿಟ್ಟಿದ್ದಾರೆ. ಶಂಕರ ಭಾಷ್ಯದಲ್ಲಿ ಪಂಚರಾತ್ರ ಅಪ್ರಮಾಣ ಅಂತ ಹೇಳೋದು ಕೊಟ್ಟಿದ್ದಾರೆ ಅಂತೆ. ಅವ ತಪ್ಪಾಯಿತು, ಸಾತ್ವತ ಮಾಡಿ ಸನ್ನಿಧಾನ ಇದೆ ಅಂತ ಹೇಳಿದ ಮೇಲೆ ಅಪ್ರಮಾಣ ಆಗ ಸಂಭವನೇ ಇಲ್ಲ. ಗೊತ್ತಾಯ್ತಾ? ಅದು ಅಪ್ರಮಾಣ ಅಂತ ಹೇಳೋದಕ್ಕೂ ಹೊರಟಿಲ್ಲ, ಪ್ರಮಾಣ ಸಮರ್ಥನೆ ಪ್ರಸಂಗ ಅಲ್ಲಿ ಬಂದೂ ಇಲ್ಲ, ಪ್ರಮಾಣ ಸಿದ್ಧ ಆಗೋಗ್ಬಿಟ್ಟಿದೆ ಆಗಲೇ. ಆದ್ದರಿಂದ ಅದು ಆ ಪರ ಅವರ ಅರ್ಥ ಮಾಡಿದ್ರು, ಖಂಡನೆ ಮಾಡೋಕ್ಕೆ ಇವರು ಅರ್ಥ ಮಾಡೋ, ಎರಡೂ ಸರಿಯಲ್ಲ. ಸಾತ್ವತಾಂ ನವಮೂರ್ತೀನಾಂ ಆದಿಮೂರ್ತಿರಹಂ ಪುರ, ಸಾತ್ವತ ನವಮೂರ್ತಿಗಳಲ್ಲಿ ಆದಿಮೂರ್ತಿ ನಾನು ಅಂತ ಹೇಳಿಬಿಟ್ಟ. ಅದು ಅರ್ಥ ಆಗೋದು ಭಾರಿ ಕಷ್ಟ ಆಚಾರ, ಅದಕ್ಕೆಲ್ಲ ತಾತ್ಪರ್ಯ ಬರೀತಾರೆ. ಕೀದೃಶ್ಯ ತಾಹ ಪುರ ಪೂರ್ವಕಾಲೇ ಪ್ರಥಮತಃ ಪೂಜ್ಯ ಇತ್ಯರ್ಥ. ಆದಿಮೂರ್ತಿಗಳು ಅಂದರೆ ಪುರ ಪ್ರಥಮ ಮೂರ್ತಿ ಪೂಜ್ಯ ಮೂರ್ತಿಗಳು ಅಂತ ಅರ್ಥ. ಯಾವ್ಯಾವುದು? ವಿಷ್ಣೋ ಶ್ರಿಯ ಬ್ರಹ್ಮಣಶ್ಚ ವಾಯೋ ಸಂಕರ್ಷಣಶ್ಚ ಚ ಸುಪರ್ಣಶ್ಚ ಚ ಸಂಪ್ರೋಕ್ತಃ ಪ್ರತ್ಯೇಕಂ ನವಮೂರ್ತಯಃ ಪೂಜ್ಯಾಃ ಸಾತ್ವತತಂತ್ರೇಷು ತತ್ರಾದ್ಯ ಮೂರ್ತಯೋ ಹರೇಹೆ ಪ್ರಧಾನಾಃ ತಾಹಿ ಸರ್ವೇಷಾಂ ಮೂರ್ತೀನಾಂ ಹರಿಮೂರ್ತಯಃ ಅಭೇದಾದೇವ ಮೂರ್ತೀನಾಂ ಏಕಮೂರ್ತಿಶ್ಚ ಸಾಸ್ಮೃತ ಇತಿಮಾನಂ. ವಿಷ್ಣೋ ಶ್ರಿಯಃ ಬ್ರಹ್ಮಣಃ ವಾಯೋ ಸಂಕರ್ಷಣಶ್ಚ ಚ ಸುಪರ್ಣಶ್ಚ. ಇಷ್ಟು ಜನಕ್ಕೆ ನವಮೂರ್ತಿಗಳಿದೆಯಂತೆ. ವಿಷ್ಣುವಿಗೆ, ಮಹಾಲಕ್ಷ್ಮಿಗೆ, ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಶೇಷದೇವರಿಗೆ, ಗರುಡದೇವರಿಗೆ, ಇಷ್ಟು ಜನಕ್ಕೆ ನವಮೂರ್ತಿಗಳು ಅಂತಿದೆ. ಒಬ್ಬೊಬ್ಬರಿಗೂ ಒಂಬತ್ತು ಮೂರ್ತಿಗಳು. ಪೂಜ್ಯಾಹ ಸಾತ್ವತ ತಂತ್ರೇಷು ತತ್ರಾದ್ಯ ಮೂರ್ತಯೋ ಹರೇ. ಈ ಒಂಬತ್ತು ಮೂರ್ತಿ ಶ್ರೇಷ್ಠವಾದ ನವಮೂರ್ತಿಗಳು ಯಾರು ಅಂದರೆ ತಂತ್. ಅದಕ್ಕೆ ಆದಿಮೂರ್ತಿರಹಂ ಅಂತ ಹೇಳಿದ. ಸಾತ್ವತಾಂ ನವಮೂರ್ತೀನಾಂ ಆದಿಮೂರ್ತಿರಹಂ ಪುರ ಪ್ರಧಾನಸ್ಥಾಹಿ ಸರ್ವೇಷಾಂ ಮೂರ್ತ ಮೂರ್ತೀನಾಂ ಹರಿಮೂರ್ತಯ. ಹಾಗೆ ಒಂದು ಪ್ರಶ್ನೆ ಏನು ಬಂತು, ಒಂಬತ್ತು ಮೂರ್ತಿಗಳಿವೆ, ಅದರಲ್ಲಿ ವಿಷ್ಣು ಮೂರ್ತಿಗಳು ಒಂಬತ್ತೇನಿವೆ, ಅದು ನಾನು ಅಂತ ಹೇಳಬೇಕಾಗಿತ್ತು. ನವಮೂರ್ತಿ ಅಂತ ಏಕವಚನ ಹೇಳಿಬಿಟ್ಟ, ನವಮೂರ್ತಿ ನಾನು ಅಂತ ಹೇಳಿದ. ನವಮೂರ್ತಿ ಅಂತ ಯಾತಕ್ಕೆ ಹೇಳಿದರು ಅಂದರೆ, ಅಭೇದಾದೇವ ಮೂರ್ತೀನಾಂ ಏಕಮೂರ್ತಿಶ್ಚ ಸಾಸ್ಮೃತಿ. ಪರಮಾತ್ಮರ ಒಂಬತ್ತು ಮೂರ್ತಿಗಳು ಒಂದು ಮೂರ್ತಿ ಎಂದು ಕರೀಬಹುದು, ಯಾಕೆಲ್ಲ ರೂಪಗಳಿಗೇನಿದೆ ಸ್ವಗತ ಭೇದ ವಿವರ್ಜಿತನಾದ್ದರಿಂದಾಗಿನೇ ಆದಿಮೂರ್ತಿ ಅಂತ ಅಷ್ಟೇ ಕರೆದ. ಅದು ಒಗಟಿದ್ದಂಥ ವಾಕ್ಯ ಅದು. ಇಷ್ಟು ಜನಕ್ಕೆ ಒಂಬತ್ತೊಂಬತ್ತು ಮೂರ್ತಿಗಳಿವೆ, ಅದರಲ್ಲಿ ಆ ಒಂಬತ್ತು ಮೂರ್ತಿ ಇರತಕ್ಕಂಥ ಮೊದಲ ಮೂರ್ತಿ ಅಂದರೆ ನಂದು, ಅದು ಸರ್ವಶ್ರೇಷ್ಠವಾದದ್ದು, ನಾನು ಆದಿಮೂರ್ತಿ ಅಂತ ಹೇಳ್ತಾ ಆ ಪಂಚರಾತ್ರಿ ಸಂಬಂಧಪಟ್ಟಂಥ ಅಮೂಲ್ಯವಾದ ಒಂದು ವಿಚಾರಕ್ಕೆ ನಿರ್ಣಯವನ್ನು ಹೇಳಿದ. ಇವೆಲ್ಲ ಅಲ್ಲಿ ಬಂದಿಲ್ಲ, ಈ ವಿವಿಭೂತಿಗಳೆಲ್ಲ ಭಗವದ್ಗೀತೆಯಲ್ಲಿ ಹೇಳಿದ್ದಲ್ಲ. ಇಲ್ಲಿ ಫಸ್ತಾಗಿ ಹೇಳ್ತಿರು ಸಾತ್ವತಾಂ ನವಮ. ಇದರಿಂದ ಏನು ಉಪಯೋಗ ಆಯಿತು, ಅರ್ಜುನ ಸ್ವಲ್ಪ ಹೇಳಿದ್ದೇನೆ, ಭಾರಿ ಇದೆ ಹೇಳೋದಕ್ಕೆ, ಎಲ್ಲ ಹೇಳೋದಿಲ್ಲ ಅಂತ ಹೇಳಿದ್ದ. ಪೂರ್ತಿ ಹೇಳಿದ್ರೆ ಗೊತ್ತೇ ಆಗ್ತಿರಲಿಲ್ಲ, ಇದನ್ನು ಹೊತ್ತಾಗ ಏನಾಯ್ತು, ಹೋಗಿ ಇದನ್ನೆಲ್ಲ ಹೇಳಿದ್ದಿಲ್ಲ ಅಂತ ಗೊತ್ತಾಯ್ತ. ಇಲ್ಲದೆ ಹೋಗಿದ್ರೆ ಬರೀ ಹೇಳಿ ಹೆಸರು ಹೇಳಿದಂತ ಆಗ್ತಿತ್ತೆ ಹೊರತು ನಿರಸನ ಗೊತ್ತಾಗಲಿಲ್ಲ. ಆಚಾರ್ಯ ಏನು ಮಾಡಿಬಿಟ್ರು, ಗೀತಾಭಾಷ್ಯವನ್ನು ಬೆರೀತಾ ಲೇಶಕ್ತಿತ ಹೇಳಿದರು. ಹಾಗೆ ಹೇಳಿಬಿಟ್ಟು ಲೇಷತ ಅಂತೂ ವೇದವ್ಯಾಸರು ಹೇಳಿದರು. ಸ್ವಲ್ಪ ಹೇಳಿದ್ರೆ ಎಲ್ಲ ಹೇಳಿಲ್ಲ ಅಂತಾಯಿತು. ಎಲ್ಲ ಹೇಳಿದ್ರು ಸ್ವಲ್ಪ ಹೇಳಿದ್ದು ಯಾರು ಹೊಸ್ತಾಗಿರ್ಬೇಕಲ್ಲ ಯಾವುದಾದ್ರು. ಅದಕ್ಕೇನು ಮಾಡಿದ್ರು ಆಚಾರ್ಯರು, ಗೀತಾ ತಾರೀಪದಲ್ಲಿ ಹೇಳಿ. ಅವಾಗೇನು ಗೊತ್ತಾಯಿತು, ಅಲ್ಲಿ ಹೇಳಿ ಲೇಷತ ಅಂತ ಪ್ರೂವ್ ಆಯಿತು. ಇಲ್ಲದ್ರೆ ಏನಾಗ್ತಿತ್ತು, ಇವನ್ನ ಉಪಚಾರಕ್ಕೆ ಲೇಷತ ಅಂತ ಹೇಳಿದಾಗು. ಅಲ್ಲಿ ಎಷ್ಟೋ ಹೊಸ ವ್ಯರ್ಥ ಹೇಳಿದ್ರಿಂದ ಹೌದು ಗೀತಾಭಾಷೆಯಲ್ಲಿ ಲೇಷತ ಅಂತ ಕನ್ಫರ್ಮ್ ಆಯಿತು. ಅದೇ ರೀತಿ ವಿಭೂತಿಗಳನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದು ಇನ್ನೂ ಬಾಕಿ ಇದೆ ಅನ್ನೋದಕ್ಕೆ ಇದನ್ನು ಹೇಳಿದಾಗ ಗೊತ್ತಾಗುತ್ತೆ. ಅದು ಮೊದಲೋ ಇದು ಮೊದಲೋ, ಅದೇ ಮೊದಲು ಹೇಳಿ ರೆಫರ್ ಮಾಡಿದ್ದಾನೆ. ಅಲ್ಲಿ ಹೇಳಿದ್ದನ್ನು ಹೇಳ್ತಿದ್ದೇನೆ, ಇದೇ ಕೇಳಿದ್ದ ಅಂತ ಹೇಳಿದ್ರಿಂದ ಅದು ಮೊದಲು ಇದು ಆಮೇಲೆ. ಅಲ್ಲಿ ಹೇಳೋದು ಬಿಟ್ಟಿದ್ದರೆ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಆದಿಮೂರ್ತಿ ರಹಂಪುರ ವಿಶ್ವಾವಸುಹು ಪೂರ್ವ ಚಿತ್ತಿಹಿ ಗಂಧರ್ವಾಪ್ ಸರಸಾಮಹಂ ಭೂತರಾಣಾಮಹಂ ಸ್ಥೈರ್ಯಂ ಗಂಧಮಾತ್ರಮಹಂ ಭುವಃ. ವಿಶ್ವಾವಸುಹು ಪೂರ್ವ ಚಿತ್ತಿಹಿ ಗಂಧರ್ವಾಪ್ಸರಸಾಮಹಂ. ಗಂಧರ್ವರಲ್ಲಿ ಅಪ್ಸರೆಯರಲ್ಲಿ ಅದು ಒಟ್ಟಿಗೆ ತಗೋಬೇಕದನ್ನ. ಆ ಗಂಧರ್ವರಲ್ಲಿ ವಿಶ್ವಾವಸು, ಅಪ್ಸರೆಯಲ್ಲಿ ಪೂರ್ವಚಿತ್. ಆ ರೀತಿ ಗಂಧರ್ವ ಅಪ್ಸರಸರು ತೊಂದೇ ಅಲ್ಲ, ಗಂಧರ್ವರು ಬೇರೆ ಭಾಗ, ಅಪ್ಸರಸರು ಬೇರೆ ಭಾಗ. ಅವರಲ್ಲಿ ಗಂಧರ್ವರಲ್ಲಿ ವಿಶ್ವಾವಸು ಗಂಧರ್ವ, ಅಪ್ಸರೆಯಲ್ಲಿ ಪೂರ್ವಚಿತ್ತಿ ಅಪ್ಸರೆ. ಅದು ವಿಭೂತ ರೂಪ ಇಟ್ಟಿದ್ದೇನೆ ಅಂತ ಹೇಳಿದ. ಅಲ್ಲೇನು ಹೇಳಿದ್ದ, ಉರ್ವಶಿ ಅಂತ ಅಲ್ಲಿ ಹೇಳಿತ್ತು, ಇಲ್ಲಿ ಪೂರ್ವಚಿತ್ತಿ ಅಂತ ಇಲ್ಲಿ ಹೇಳೋ. ಎರಡು ಕೂಡ ಏನಲ್ಲ, ದೋಷ ಅಲ್ಲ, ಪ್ರಕಾರ ವಿವಕ್ಷಾ ಭೇದ್ಯ ಅಂತ ಹೇಳಿದ್ದು ಹೊರತು ಬೇರೆ ಅಲ್ಲ. ಇಲ್ಲಿ ಪೂರ್ವಚಿತ್ತಿ ಆಗೋದಕ್ಕೊಂದು ಏನು ವಿಶಿಷ್ಟ ಕಾರಣ ಇದೆ ಅಂತ ಕೇಳಿದರೆ, ಅಗ್ನಿಧ್ರನಿಂದ ವಂಶ ಮುಂದುವರೆದಿದ್ದು ಯಾರಲ್ಲ, ಈ ಪೂರ್ವಚಿತ್ತಿಯಿಂದ. ಒಬ್ಬ ಮಗನಾಗಿ ಹುಟ್ಟಿದವರೇ ಯಾರ್ಯಾರವರಲ್ಲ, ನಾಭಿರಾಜ ಮಗನಾದ ಮಕ್ಕಳಾಗಿ ಹುಟ್ಟುತ್ತಾರೆ. ಮುಂದೆ ಏನಾಯ್ತು, ಅಲ್ಲಿ ನಾಭಿರಾಜನ ಮಗನಾಗಿ ಸಾಕ್ಷಾತ್ ಯಾರು ಬರ್ತಾರೆ, ಋಷಭನಾಮಕ ಭಗವಂತ ಅವತಾರ ಮಾಡ್ತಾರೆ. ಆದ್ದರಿಂದಾಗಿಯೇ ಪೂರ್ವಚಿತ್ತಿಗೆ ಒಂದು ಮಹತ್ವ ಬಂತು. ಅಲ್ಲಿ ಉರ್ವಶಿಗಾತಕ್ಕೆ ಮಹತ್ವ ಬಂತು ಅಂತ ಕೇಳಿದರೆ, ಸಾಕ್ಷಾತ್ ನಾರಾಯಣನ ಮಗನಾಗಿ ಅವತಾರ ಮಾಡಿಲ್ಲ, ಮುಂದೆ ಕುರುವ್ಯವಸ್ಥೆಯಿಂದಾಗಿ ಅಲ್ಲಿ ಆಯು ಮೊದಲಾದರೂ ಹುಟ್ಟಿ ಬಂದುಬಿಟ್ಟು ಚಂದ್ರವಂಶ ಬೆಳೀಲಕ್ಕೆ ಅನುಕೂಲ ಆಯಿತು. ಸೊ ಇಬ್ಬರು ಕೂಡ ಯಾವ ಯಾತಕ್ಕೆ ಉಪಯೋಗಪಡ್ತಾರೆ ಅಪ್ಸರಿಯರಿವರು. ರಂಭಾದಿಗಳಿಗೆ ಈ ರೀತಿ ಪ್ರಶಸ್ತಿ ಬರಲಿಲ್ಲ. ರಂಭಾ ಮೇನಕಾ ಮೊದಲಾದ ಅಪ್ಸರಿಯರಿಗೆ ಬಂದ ಪ್ರಶಸ್ತಿಗಿಂತ ಜಾಸ್ತಿ ಹೆಚ್ಚಾರಿಗೆ ಬಂತು ಅಲ್ಲಿ ಉರ್ವಸಿಗೆ, ಇಲ್ಲಿ ಪೂರ್ವಚಿತ್ತಿಗೆ. ಅದಕ್ಕಾಗಿ ಪೂರ್ವಚಿತ್ತಿ ಹೀ ಗಂಧರ್ವಾಪ್ಸರ ಸಾಮಹಂ ಭೂಧರಾಣ ಮಹಂ ಸ್ಥೈರ್ಯಂ. ಭೂಧರಗಳು ಅಂದರೆ ಬೆಟ್ಟಗಳು, ಭೂಮಿಯನ್ನು ಧರಿಸಿರೋದು ಬೆಟ್ಟಗಳು. ಅವಕ್ಕೆ ಸ್ಥೈರ್ಯ, ಸ್ಥಿರತ್ವ ಇದೆ. ಅಚಲ ಅಂತಲೇ ಕರೆಯೋದು ಬೆಟ್ಟಗಳನ್ನು. ಅಲ್ಲಿ ಸ್ಥೈರ್ಯ ಎಲ್ಲಿಂದ ಬಂತು, ಅವಕ್ಕೆ ಸ್ಥಿರತೆ ಎಲ್ಲಿಂದ ಬಂತು ಅಂದರೆ ನಾನು ವಿಭೂತಿ ರೂಪ ದೇವರಾಗಿ ನಿಲ್ಲಿಸಿದ್ದಕ್ಕೋಸ್ಕರ ಬೆಟ್ಟಗಳು ನಿಂತಿವೆ. ಭೂಧರಾಣ ಮಹಂ ಸ್ಥೈರ್ಯಂ. ಆ ರೀತಿ ನೋಡಿ ಕೆಲವು ಬೆಟ್ಟಗಳು ಹೇಗಿರುತ್ತೆ ಗೊತ್ತಾ? ಉಳ್ಕೊಂಡು ಬಂಡೆ ಯಾವಾಗ ಬೇಕಾದ್ರೆ ಬೆಳಗಿರುತ್ತೆ. ಬುದ್ಧಿಬಿಟ್ಟು ಯೋಚನೆ ಮಾಡಿ, ಎಷ್ಟೋ ವರ್ಷ ಹಾಗೆ ಇರುತ್ತದೆ. ಆ ಸ್ಥಿರತ್ವ ಎಲ್ಲಿಂದ ಬಂತದ್ದು? ದೇವರು ನಿಲ್ಲಿಸಿದ್ದಾನೆ ಅಂತ ಅರ್ಥ. ದೇವರು ಸ್ಥಿರತ್ವ ಕೊಟ್ಟರೆ ಸ್ಥಿರತ್ವ, ಇಲ್ಲದೆ ಹೋದರೆ ಇಲ್ಲ. ಭೂಸರಾಣ ಮಹಂ ಸ್ಥೈರ್ಯಂ, ಗಂಧ ಮಾತ್ರ ಮಹಂ ಭುವಃ. ಅಲ್ಲಿ ಸೋದೆಯಲ್ಲಿ ನೋಡಿದಾಗ ಬೆಟ್ಟ ಹೇಗಿದೆ, ಒಂದು ಬಂಡೆ ಹೀಗೆ ಯಾವ ಟೈಮ್ನಲ್ಲಿ ಬೇಕಾದ್ರೂ ಬೀಳಾಗಿದೆ. ಬಟ್ ಯಾರು ಧೈರ್ಯವಾಗಿ ಆತ ಓಡಾಡ್ತಾರೆ, ದೇವರು ಹಿಡ್ಕೊಂಡಿದ್ದಾನೆ. ಗಂಧ ಮಾತ್ರ ಮಹಂ ಭುವಃ, ಭೂಧರಗಳ ಸ್ಥೈರ್ಯ ತನ್ನದು. ಅಂತ ತೋರಿಸಕ್ಕೆ ಏನು ಮಾಡಿದ ಪರಮಾತ್ಮ? ಮಂದರ ಪರ್ವತವನ್ನು ಎತ್ತಿ ತೋರಿಸಿದ. ಆ ಸ್ಥೈರ್ಯ ತಂದು ಅಂತ ಹೇಳೋದಕ್ಕೋಸ್ಕರ ಗೋವರ್ಧನ ಎತ್ತಿ ತೋರಿಸಿದ. ಅದರಿಂದ ಏನು ಗೊತ್ತಾಯ್ತಾಗ, ಗೋವರ್ಧನ ಸ್ಥಿರ, ಅದು ಎತ್ತಿ ತೋರಿಸಿದಾಗ ಅದು ಸ್ಥಿರತ ತನ್ನ ಅಧೀನ ಅಂತ ತೋರಿಸಿದ. ಮಂದರ ಪರ್ವತನ ಅಧೀನ ಅಂತ ತೋರಿಸಿದ. ಹೀಗಾಗಿ ಭೂಧರ ಎರಡು ತೋರಿಸಿದ ಮೇಲೆ ಮತ್ತೆ ಕೇಳೋ ಪ್ರಶ್ನೆ ಇಲ್ಲ. ಭೂಧರಾಣ ಮಹಂ ಸ್ಥೈರ್ಯಂ, ಗಂಧ ಮಾತ್ರ ಮಹಂ ಭುವಃ. ಒಂದ್ಸರ್ತ್ ಮಾಡಿದಾಗ ಏನಂತಾರೆ ಸಾಮಾನ್ಯ? ಆಕಸ್ಮಿಕ ಇರಬಹುದು ಅಂತ ಅನಿಸ್ತದೆ. ಬೆಸ್ಟ್ ಆಫ್ ತ್ರೀ ಮಾಡಿದಾಗ ಎರಡು ಗೆದ್ದು ಬಿಟ್ಟರೆ ಮೂರನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ಗೋವರ್ಧನ ಮಂದರ. ಅದು ಹನುಮಂತ ದೇವರು ಕೂಡ ಏನು ಮಾಡಿದ್ರು? ಗಂಧ ಅಂದರೆ ಎರಡು ಸರ್ತ್ ತಂದರು, ಅಲ್ಲಿ ಕನ್ಫರ್ಮ್ ಆಯಿತು. ಒಂದು ಸರ್ತ್ ತಂದ್ರೆ ಏನಾಗ್ಬೋದಾಗಿತ್ತು? ಏನೋ ಕಾರಣ, ಎರಡು ಸರ್ತ್ ಬಂದರೆ ಮತ್ತೇನೋ ಮಾಡೋಕ್ಕೆ ಬರೋದಿಲ್ಲ. ಅದು ಎರಡು ಸರ್ತ್ ತಂದಿತ್ತು. ಬದರಿ ಕೂಡ ಆಚಾರ್ಯ ಎರಡು ಸರ್ತ್ ಹೋದರು. ಭೂತ್ವಾ ಕ್ಷೇತ್ರೇ ವಿಶುದ್ಧೆ ಅಂತ ಹೇಳಬೇಕಾದ್ರೆ ಪುನರಪಿ ಬದರೀನ್ ಅಂತ ಹೇಳಿದ್ರಿಂದ ಎರಡು ಸರ್ತಿ ಮಾಡೋದೆಲ್ಲ ನಿಶ್ಚಾಯಕವಾದದ್ದು. ಭೂತರಾಣ ಮಹಂ ಸ್ಥೈರ್ಯಂ, ಗಂಧ ಮಾತ್ರ ಮಹಂ ಭುವಃ. ಅಪಾಂ ರಸಶ್ಚ, ಗಂಧ ಮಾತ್ರ ಭೂವಿಗೆ ಮಾತ್ರ ಯಾವುದು? ಅದಕ್ಕೆ ಪೃಥಿವಿಗೆ ಗಂಧ. ಅದರಲ್ಲಿ ನನ್ನ ಸನ್ನಿಧಾನ ಇದೆ, ಉಪಲಕ್ಷಣ ಇದೆ. ಒಂದು ಭೂಮಿ ಅಂತಕ್ಕಂಥ ಭೂತಕ್ಕೆ ಪಂಚ ಮಾತ್ರ ಆಗಿರತಕ್ಕಂಥದ್ದು ಗಂಧ. ಅದು ನನ್ನ ಅಧೀನ ಅಂತ ಹೇಳಿದ್ರಿಂದ ಎಲ್ಲ ಭೂತಗಳಿರ್ತಕ್ಕಂಥ ಮಾತ್ರಗಳೆಲ್ಲ ತನ್ನ ಅಧೀನ. ಉಪಲಕ್ಷಣ ತೊಗೊಂಡ್ಬಿಟ್ಟಾಗ ಅದನ್ನು ಹೇಳಬೇಕು ಅಂತ ಅರ್ಥ. ಹೇಳಿದಾಗಾಯ್ತು ಇದರಲ್ಲಿ ಎಲ್ಲಿ ಬಂದಿತ್ತು? ಮತ್ತೆ ಒಂದು ಕಡೆ ಹೇಳಬೇಕಾದ್ರೆ ಪುಣ್ಯೋಗಂಧ ಪೃಥಿವ್ಯಾಂಚ ಅಂತ ಹೇಳಿರೋದ್ರಿಂದ ಅದು ಇದು ಸಂವಾದಿ ಆಯ್ತು. ಅದು ಕೂಡ ವಿಭೂತಿ ಆಯ್ತಾಗ. ಆ್ಯಕ್ಚುಲಿ ಹತ್ತನೇ ಅಧ್ಯಾಯದಲ್ಲಿ ವಿಭೂತಿ ಹೇಳಿದರೂ ಕೂಡ ಆ ಏಳನೇ ಅಧ್ಯಾಯದಲ್ಲಿ ವಿಭೂತಿ ಬಂದಿದೆ, ಗೊತ್ತಾಯ್ತಾ? ಆ ಪ್ರಣವ ಸರ್ವವೇದೇಶು, ಅದೇ ರೀತಿ ಬುದ್ಧಿರ್ ಬುದ್ಧಿಮತ ಮಸ್ಮಿ ಬಲ ಬಲವತಾಂಚಹಂ, ಅವು ಕೂಡ ವಿಭೂತಿ ಅಂತ ಯಾವಾಗ ಗೊತ್ತಾಗುತ್ತೆ? ಇದನ್ನು ಒದ್ದಾಗ ಗೊತ್ತಾಗುತ್ತೆ. ವಿಭೂತಿಗೆ ಅಲ್ಲಿ ಲಿಸ್ಟ್ ಮಾಡಿರೋದ್ರಿಂದ ಗೀತೆಯಲ್ಲಿ ಎರಡು ಸರ್ತಿ ಬಂದಾಗಾಯಿತು. ಇಲ್ಲಿ ಒಂದೇ ಸರ್ತಿ ಎರಡು ಕ್ರೋಢೀಕರಿಸಿ ಹೇಳಿರು. ಆ ಹಿನ್ನೆಲೆಯಲ್ಲಿ ಒಂದು ಹೇಳಿದ್ದನ್ನು ಇನ್ನೊಂದಕ್ಕೆ ಅಪ್ಲೈ ಮಾಡಿಕೊಳ್ಳೋದು ಮುಖ್ಯನೇ. ಮತ್ತೆ ಅದು ಹೇಳಿದ್ರೆ ಸೇರಿಸ್ಕೋಬೇಕೀಗ. ಅಲ್ಲಿ ಹೇಳಿದ ಅನುಕ್ತಿ ಇಲ್ಲೇನು ಬರೀ ಗಂಧ ಅಂತ ಹೇಳಿಬಿಟ್ಟ, ಪುಣ್ಯಗಂಧ ಅಂತ ಸೇರಿಸ್ಕೋಬೇಕಾಗ. ಇಲ್ಲವ್ರು ಏನಾಗ್ತದಾಗ, ಪುಣ್ಯ ಬರೀ ಗಂಧ ಅಂತ ದುರ್ವಾಸನೆಯಲ್ಲಿ ದೇವರ ಸನ್ನಿಧಾನ ಏನು ಮಾಡಬೇಕಾಗ? ಸನ್ನಿಧಾನ ತೊಗೊಂಬಿಟ್ಟು ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ, ವ್ಯತ್ಯಾಸನೇ ಇಲ್ಲ. ಆದರೆ ಉಪಾಸನೆ ಎಲ್ಲಿ ಮಾಡಬೇಕು? ಆ ಉಪಾಸನಾರ್ಥಂ ಅಂತ ಆಚಾರ ಹೇಳ್ತಾರೆ. ಉಪಾಸನೆ ಮಾಡಬೇಕಾದ್ರೆ ಎಲ್ಲ ಗಂಧದಲ್ಲಿ ಮಾಡಬಾರ್ದು. ಎಲ್ಲಿ ಮಾಡಬೇಕು? ಪುಣ್ಯಗಂಧದಲ್ಲಿ ಮಾತ್ರ ಮಾಡಬೇಕು. ಸನ್ನಿಧಾನ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ, ಅದು ಯೋಚನೆ ಇಲ್ಲ. ಅದು ಉಪಾಸನೆ ಮಾಡೋದು ಬೇರೆ. ಮಕ್ಕಳಲ್ಲಿ ದೇವರಿದ್ದಾರೋ ಇಲ್ಲೋ, ಮಗನಲ್ಲಿ ದೇವರಿದ್ದಾರೋ ಇಲ್ಲೋ, ಇದ್ದೇ ಇದ್ದಾರೆ. ನಮಸ್ಕಾರಾದಿಗಳು ಮಾಡಬಾರ್ದಲ್ಲಿ, ಗೊತ್ತಾಯ್ತಿಲ್ಲ. ತಂದೆಯಲ್ಲಿ ದೇವರಿದ್ದಾರೆಲ್ಲ ಮಾಡಬೇಕು ನಮಸ್ಕಾರಾದಿಗಳನ್ನು. ಅದು ಉಪಾಸ್ಯತ್ವ ಬೇರೆ, ಸನ್ನಿಧಾನ ಬೇರೆ. ಆ ದೃಷ್ಟಿಯಿಂದ ಬರೀ ಗಂಧ ಸಾಮಾನ್ಯ ತಿಳ್ಕೋಬೇಕಾದ್ರೆ ಎಲ್ಲ ಗಂಧದಲ್ಲೂ ದೇವರಿದ್ದಾನೆ. ಎಲ್ಲ ಒಂದು ಯಾವುದೇ ತಗೊಂಡು ನೀವೀಗ ಶಬ್ದ ಮೊದಲಾದ ಪ್ರತಿಯೊಂದರಲ್ಲೂ ದೇವರಿದ್ದಾನೆ. ಆದರೆ ಅದು ಉಪಾಧಿ ಆಗಬೇಕಾದ್ರೆ ಏನಾಗಬೇಕದು? ಉಪಾಸನೆಗೆ ಅರ್ಹ ಆಗಬೇಕಾದ್ರೆ ಪುಣ್ಯ. ಅದೇ ರೀತಿಯೇ ಕಾಮರಾಗ ವಿವರ್ಜಿತಂ, ಯಾವ್ದು ಬಲ ಯಾವುದಾಗಬೇಕು ಅದು ಕಾಮರಾಗ ವಿವರ್ಜಿತ ಆಗಬೇಕು. ಕಾಮ ಹೇಗೆ ಇರಬೇಕು? ಧರ್ಮಾವಿರುದ್ಧೋ ಭೂತೇಶು ಕಾಮೋಷ್ಠಿ ಫಲದರ್ಶಮ. ಎರಡನ್ನು ಸೇರಿಸಿಬಿಟ್ಟಿದ್ದಾರೆ, ಅದನ್ನೆಲ್ಲ ಸೇರಿಸ್ಕೊಂಡು ಓದಬೇಕಾಗ. ಒಂದು ಕಡೆ ಹೇಳಿದ್ರೆ ಮತ್ತೊಂದು ಕಡೆ ಸೇರಿಸಿಕೊಳ್ಳದೆ ಹೋದರೆ ಅದು ಪೂರ್ಣ ತಿಳ್ಕೊಂಡಾಗ ಆಗೋದಿಲ್ಲ. ಅದನ್ನೆಲ್ಲ ತಿಳಿಸ್ತಾರೆ. ಭೂತರಾಣ ಗಂಧರ್ವಾಪ್ಸರಸಾವಹಂ, ಭೂತರಾಣ ಮಹಂ ಸ್ಥೈರ್ಯಂ, ಗಂಧ ಮಾತ್ರ ಮಹಂ ಭುವಃ. ಅದಕ್ಕೆಲ್ಲ ಅರ್ಥ ತುಂಬ ಹೇಳ್ತಾರೆ ಇಲ್ಲಿ. ಸ್ವರೂಪತಶ್ಚ ಗುಣತೋ ನ ವಿಶೇಷ ಕಥಂಚನ ವಿಷ್ಣೋಸ್ತು ನವಮೂರ್ತೀನಾಂ ಪೂಜಾ ಚ ನವಧೇಷ್ಯತೆ. ವಿಷ್ಣುವಿನ ನವಮೂರ್ತಿಗಳಲ್ಲಿ ಯಾವುದೇ ವಿಧವಾದ ವ್ಯತ್ಯಾಸ ಎಷ್ಟು ಮಾತ್ರಕ್ಕೂ ಇಲ್ಲ ಅಂಥೇಳಿ ಅವು ಯಾವುದು ಅಂತಲೂ ಹೇಳ್ತಾರೆ. ನಾರಾಯಣ ಪರಬ್ರಹ್ಮ ವಾಸುದೇವಾತಿಕಾಸ್ತಥಾ ನರಸಿಂಹವರಾಹೌ ಚ ಪರಂಜ್ಯೋತಿರ್ ಹರೇರ್ನವಾ. ಇವಿಷ್ಟು ಕೂಡ ನಾರಾಯಣನ ನವಮೂರ್ತಿಗಳು. ಯಾವ್ಯಾವುದು? ನಾರಾಯಣ ಪರಬ್ರಹ್ಮ ವಾಸುದೇವಾದಿಕಾಹ ನರಸಿಂಹ ವರಾಹ ಪರಂಜ್ಯೋತಿ ಹರಿ. ಇಷ್ಟು ಕೂಡ ಏನಿವೋ ಹರಿಯ ನವರೂಪಗಳು. ಮಹಾಲಕ್ಷ್ಮಿ ನವರೂಪಗಳು ಯಾವುದು ಅಂದರೆ ಇಂದಿರಾ, ರಮಾ, ಲಕ್ಷ್ಮೀ, ಹಿರಣ್ಯ, ಗಗನ, ರಕ್ತ, ರಕ್ತತರ, ಮೂರ್ತಿ, ವಿಭೂತಿ, ಇಷ್ಟು ಶ್ರಿಯ ನವ. ಇವಿಷ್ಟು ಕೂಡ ಮಹಾಲಕ್ಷ್ಮಿಯ ಒಂಬತ್ತು ಮೂರ್ತಿಗಳು. ಬ್ರಹ್ಮ ಚತುರ್ಮುಖ, ಧಾತ ವಿಧಾತ ವಿಧಿರೇವಚ, ಕರ್ತ ವಿರಿಂಚ ಭೂತೇಶ ಶತಾನಂದಶ್ಚ ತಾನವ. ಇವಿಷ್ಟು ಬ್ರಹ್ಮದೇವರ ನವಮೂರ್ತಿಗಳು. ಧನಂಜಯ ಮೃತೇ ಚೈವ ವಾಯೋಸ್ತ ನವಮೂರ್ತಯ. ಧನಂಜಯ ಮೃತೇಶ, ಧನಂಜಯ ಅಂದ್ರೆ ಈ ಧನಂಜಯ ಅಲ್ಲ, ಮತ್ತೆ ಯಾವ ಧನಂಜಯ? ವಾಯುಗಳು, ಹತ್ತು ವಾಯುಗಳಲ್ಲಿ ಪ್ರಾಣಾಪಾನ ವ್ಯಾನೋದಾದಿಗಳು ಹೇಗೋ ಕೃಕಲಾ ಇತ್ಯಾದಿದ್ದು ಹತ್ತಿವೆ, ಅದರಲ್ಲಿ ಯಾವುದೊಂದು ಧನಂಜಯ. ಆ ಧನಂಜಯನ ಬಿಟ್ಟುಬಿಟ್ಟು ಧನಂಜಯ ಮೃತೆ ಹತ್ತಿದೆಯಲ್ಲ, ಹತ್ತು ಒಂಬತ್ತಾಗಬೇಕಲ್ಲ, ಅದರಲ್ಲಿ ಹತ್ತು ಬಿಟ್ಟು ಒಂಬತ್ತು ಎಷ್ಟಾಯಿತು? ಒಂಬತ್ತಾಯಿತು. ಇದಿಷ್ಟು ವಾಯುದೇವರ ನವಮೂರ್ತಿಗಳು. ಧನಂಜಯ ಮೃತೆ ಚೈವ ವಾಯೋಸ್ತು ನವಮೂರ್ತಯ. ಇನ್ನು ಶೇಷದೇವರಿಗೆ ಶೇಷ ಅನಂತ ನರಶ್ಚೈವ ಲಕ್ಷ್ಮಣ ಬಲಃ ಏವಚ ಸಂಕರ್ಷಣ ನೀಲವಾಸಾ ಜಗದ್ಭಕ್ಷ ಜಲೇಶಯ. ಸುಪ ಇವಿಷ್ಟು ಕೂಡ ಒಂದಾಯಿತು. ಮತ್ತು ಗರುಡದೇವರಿಗೆ ತಗೋಬೇಕಾದ್ರೆ ಸುಪರ್ಣ ಗರುಡಶ್ಚೈವ ವೈನತೇಯ ಮಹಾಶನ ನವವರ್ಣ ಪಂಚವರ್ಣ ಪನ್ನಗಾಶ ಅಮೃತಾಕರ ತಥೈವ ಸರ್ವವೇದಾತ್ಮ ಸುಪರ್ಣೋ ನವಸಾಸ್ಮೃತ. ಇದಿಷ್ಟು ಸುಪರ್ಣನ ನವಮೂರ್ತಿಗಳು. ಸುಪರ್ಣ ಗರುಡ ವೈನತೇಯ ಮಹಾಶನ. ಮಹಾಶನ ಅವೆಲ್ಲ ಅಂತ ಮಹಾಭಾರತ ಓದಬೇಕಾಗ. ಏನ್ ತಗೋತಾರೆ ಹೊರಡ? ಏನ್ ತಿಂತಾನೆ? ದೊಡ್ಡ ಆಮೆ, ಗೊತ್ತಾಯ್ತಾ? ಒಂದು ದೊಡ್ಡ ಆನೆ, ಆಮೆ ಆನೆ ಎರಡನ್ನೂ ತಿಂದ ಹಾಕ್ಬಿಡ್ತಾರೆ. ಅದು ಅದೆಲ್ಲ ಹಬ್ಬ ಮಹಾಶನ ಅಂತ ಅರ್ಥ ಆಗುತ್ತ. ನವವರ್ಣ ಪಂಚವರ್ಣ ಪನ್ನಗಾಶ ಅಮೃತಾಕರ, ಅಮೃತ ತಂದುಕೊಟ್ಟಿದ್ದು ಗರುಡ. ತಥೈವ ಸರ್ವವೇದಾತ್ಮ ಸುಪರ್ಣ, ಅದಕ್ಕೆ ವೇದ ಛಂದೋಭಿಮಾನಿ ಯಾರು? ಗರುಡ. ಅದಕ್ಕೆ ಛಂದೋಮಯೇನ ಗರುಡೇನ ಅಂತ ಹೇಳ್ಬೇಕಾದ್ರೆ ಗಜೇಂದ್ರ ಮೋಕ್ಷದಲ್ಲಿ ಛಂದೋಮಯ ಗರುಡ ಅಂತ ಕರೀತಾರೆ. ಅದಕ್ಕೆ ಸರ್ವವೇದಾತ್ಮ, ಸರ್ವವೇದಾತ್ಮ ಅಂದರೆ ಮತ್ತೆ ತಾರತಮ್ಯ, ಮತ್ತೆ ಅಲ್ಲೇ ಬಿಟ್ಕೋತಾ ಬರಬೇಕು. ಮಹಾಲಕ್ಷ್ಮಿ ಮದ್ದು ನಿಯಾಮಕತ್ವ ದೇವರಿಗೇನೆ, ಆಮೇಲೆ ಲಕ್ಷ್ಮಿ ಬ್ರಹ್ಮವಾಯುಗಳು, ಅದು ಗಣೇಶ, ಅದರಲ್ಲಿ ಸುಪರ್ಣ ಬರು. ಅದೆಲ್ಲ ತಿಳ್ಕೊಂಡ್ರೆ ನವಮೂರ್ತಿಗಳ ಬಗ್ಗೆ ಎಷ್ಟು ವಿಶೇಷ ಅಂಶಗಳನ್ನು ಬರೆದರು. ಇರೋದೊಂದು ವಾಕ್ಯ ಅಷ್ಟೇ, ಸಾತ್ವತ ನವಮೂರ್ತಿನಾಂ ಆದಿಮೂರ್ತಿ ರಹಂಪುರ. ಅಲ್ಲಿ ಸಾತ್ವತರು ಅಂತ ಯಾರು? ಮೊದಲನೇ ಪ್ರಶ್ನೆ. ಅವರ ನವಮೂರ್ತಿಗಳು ಯಾವುದು ಅಂತ ಒಂದು ಪ್ರಶ್ನೆ. ಆದಿಮೂರ್ತಿ ಏನು, ಅದರಲ್ಲಿ ಯಾತಕ್ಕೆ ಏಕವಚನ? ಅದಿಷ್ಟು ಬಿಡಿಸಿಡಿದ್ರಿಂದ ಆ ವಾಕ್ಯ ಅರ್ಥ ಆಯ್ತದೆ, ಏನು ಗೊತ್ತಾಗ್ತಿರ್ಲಿಲ್ಲ. ಯಾರು ಯಾರು ಹೇಳಿದ್ರು ಸರ್ ಬ್ರಹ್ಮದೇವರ ಅವತಾರ ಅಂತ? ಅಲ್ಲೇ ಅಲ್ಲ, ಗೌತಮ ಹಾಲಿಯರ ಮಗ ಅಷ್ಟೇ ಅವರು, ಶತಾನಂದ ಅಂತ ಹೆಸರು ಅಷ್ಟೇ ಅವರಿಗೆ. ಬ್ರಹ್ಮದೇವರ ಅವತಾರ, ಬ್ರಹ್ಮದೇವರ ಅವತಾರಗಳೇ ಇಲ್ಲ ಅಂತ ಹೇಳಿದ್ರೆ ಬ್ರಹ್ಮದೇವರ ಅವತಾರ ಹೇಗಾಗುತ್ತಾರೆ? ಬ್ರಹ್ಮಣೋ ನವತಾರೋಸ್ತಿ ಸನ್ನಿಧಾನಂತೂ ಕೇವಲ ಅಷ್ಟೇ, ಅವತಾರನೇ ಇಲ್ಲ. ಶತಾನಂದ ಅಂತ ಹೆಸರು ಅಷ್ಟೇ ಅವರು. ಎಷ್ಟೋ ಜನ ಬ್ರಹ್ಮ ಆನಂದ್ ತೀರ್ಥ ಅಂತ ಎಷ್ಟು ಜನ ಹೆಸರಿರೋದಿಲ್ಲ ಆ ರೀತಿ. ಸಂಕರ್ಷಣೋ ನೀಲವಾಸಾಹ ಜಗದ್ಭಕ್ಷೋ ಜಯೇಶ ಇತ್ಯಾದಿ ಇತಿ ವಚನಾತ್ ಮೂರ್ತಿಭೇದೋ ಜ್ಞಾತವ್ಯ. ಇಷ್ಟೆಲ್ಲ ತಿಳ್ಕೊಂಡ್ರೆ ಪ್ರತಿಯೊಬ್ಬರ ಒಂಬತ್ತು ಮೂರ್ತಿಗಳು ಯಾವ್ಯಾವುದು, ವಿಷ್ಣುವಿನ ಒಂಬತ್ತು ಮೂರ್ತಿಗಳು ಯಾವುದು, ಅವಕ್ಕೆ ಆದಿಮೂರ್ತಿ ಅಂತ ಕರೀತಾರೆ, ಒಂಬತ್ತಿದ್ರು ಏಕವಚನದಲ್ಲಿ ಕರೀತಾರೆ, ಅದು ಅಭೇದ ಇರೋದ್ರಿಂದ ಅಂತ ಎಲ್ಲ ತಿಳಿಸಿದೆ. ಅಪಾಂ ರಸಶ್ಚ ಪರಮಃ ತೇಜಸ್ಥಾನ ವಿಭಾವಸು ಪ್ರಭಾ ಸೂರ್ಯೇಂದು ತಾರಾಣಾಂ ಶಬ್ದೋಹಂ ನಭಸ ಪರಃ. ಅಪಾಂ ರಸಶ್ಚ, ಗೊತ್ತಾಯ್ತಾ? ಅಲ್ಲಿ ಬಂದಿದೆ, ಭಗವದ್ಗೀತೆಯಲ್ಲೇ ಬಂದಿದೆ ನೀರು ಭಗವದ್ ಅಧೀನ. ಅದಕ್ಕೆ ಅಲ್ಲಿ ವ್ಯತ್ಯಾಸ ಇದೆಲ್ಲ ಹೇಳ್ಬೇಕಾದ್ರೆ ಆಚಾರ್ಯ ಹೆಚ್ಚು ಅಲ್ಲಿ ಬರೆದಿದ್ದಾರೆಲ್ಲ ಕೂಡ. ಅಲ್ಲೇನು ಹೇಳಿದರು? ಮೊದಲನೇದಾಗಿ ರಸೋಹಂ ಅಪ್ಸು ಕೌಂತೇಯ ಅಂತ ಹೇಳಿದರು. ಅದೇನು ವಿಶೇಷ ಅಂತ ಕೇಳಿದರೆ, ಅದು ಏನು ಶುರು ಮಾಡಿದ್ದ ಕೃಷ್ಣ ಅಲ್ಲಿ, ನಾನಂ ವಿಜ್ಞಾನ ಸಹಿತಂ ಹೇಳ್ತೇನೆ ಅಂತ ಹೇಳಿದ್ದ. ಜ್ಞಾನ ಮತ್ತು ವಿಜ್ಞಾನ ಅಂತ ಹೇಳಿದ. ಏನು ಜ್ಞಾನ ವಿಜ್ಞಾನಗಳು? ಎಲ್ಲದರಲ್ಲೂ ದೇವರಿದ್ದಾನೆ, ಎಲ್ಲವೂ ಭಗವದ್ ಅಧೀನ, ಎಲ್ಲದರ ಸೃಷ್ಟಿಯಾದಿಕರ್ತ ಪರಮಾತ್ಮ, ಅದು ಜ್ಞಾನ. ಆದರೆ ಹೇಗಾಗಿದ್ದಾರೆ ಅಂತ ಕೇಳಿದರೆ, ನೀರಿನಲ್ಲಿ ದೇವರಿದ್ದಾನೆ, ನೀರಿ ರಸ ಇದೆ ಅದರಲ್ಲೂ ದೇವರಿದ್ದಾನೆ, ಅದೇನದು? ವಿಜ್ಞಾನ. ಅರ್ಥ ಆಯ್ತಾ? ನೀರು ಭಗವದ್ ಅಧೀನ, ನೀರಿನ ಒಂದು ರಸ ಯಾರ ಅಧೀನ? ದೇವರ ಅಧೀನ. ಮತ್ತೆ ಇದು ಅರ್ಥ ಮಾಡಿಕೊಂಡ್ರೆ, ಒಂದು ಆಫೀಸರ್ ಇದ್ದಾನೆ, ಕ್ಲರ್ಕ್ ಇದ್ದಾನೆ, ಕ್ಲರ್ಕ್ ಆಫೀಸರ್ ಅಧೀನ, ಆದ್ರೆ ಮನೆಗೇನೆ ಆಫೀಸರ್ ಅಧೀನ ಅಲ್ಲ, ಆ ಕ್ಲರ್ಕ್ ಅಷ್ಟೇ ಅಧೀನ ಅಷ್ಟೇ, ಇನ್ನೇನು ಅಧೀನ ಅಲ್ಲ. ಅದು ಇಲ್ಲಿ ದೇವ್ರಿಗೆ ಹಾಗಲ್ಲ, ಹೇಗಾಗಿದೆ ಅಧೀನ ಈಗ? ಎಲ್ಲವೂ ಕೂಡ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹ ತಸ್ಸಂತೆ ನಸಂತಿ ಯದುಪೇಕ್ಷಯ. ಆದ್ರಿಂದಾಗಿನ ದೇವರಿಗೆ ಸರ್ವಸ್ವಾಮ್ಯ ಇದೆ. ಅದಕ್ಕಾಗಿ ಬಿಡಿಸಿ ಬಿಡಿಸಿ ಹಿಡಿತು. ನೀರು ಅಧೀನ ಅಂತ ಹೇಳಿದ ಮೇಲೆ ನೀರು ರಸ ಅಧೀನ ಅಂತ ಯಾಕೆ ಹೇಳಬೇಕು? ಇವತ್ತು ಹಾಲಿದೆ, ಹಾಲಿನ ಬಣ್ಣ ಹಾಲು ಮಾರೋನ ಅಧೀನ ಅಲ್ಲ, ಗೊತ್ತಾಯ್ತಾ? ಹಾಲಧೀನ ಅಷ್ಟೇ, ಹಾಲಿನ ಬಣ್ಣ ಹೇಗಿದ್ರೆ ಹಾಗೆ ಏನು ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ದೇವರಾಗಲ್ಲ, ಏನು ಮಾಡ್ತಾನೆ? ಸೂರ್ಯ ಅಧೀನ, ಸೂರ್ಯನ ಬೆಳಕು ದೇವರ ಅಧೀನ. ಮತ್ತೆ ಅದಕ್ಕೆ ಸೂರ್ಯ ಇದ್ದಾನೆ, ಮಹಾಭಾರತ ಸೂರ್ಯ ಬೆಳಕು ಕಾಣ್ತಾ ಇಲ್ಲ, ಸೂರ್ಯ ಇದ್ದೇ ಇದ್ದಾಗ ಸೂರ್ಯ ಇಲ್ಲಿ ಹೋಗಿಲ್ಲ, ಆಗ ಬೆಳಕು ಮಾತ್ರ ಇಲ್ಲೇ ಇಲ್ಲ. ಇದೆಲ್ಲ ಏನು ತೋರಿಸುತ್ತಾಗ? ಸೂರ್ಯನ ಅಧೀನ, ಸೂರ್ಯನ ಬೆಳಕು ಅಧೀನ, ಪ್ರತಿಯೊಂದು ದೇವರ ಅಧೀನ. ಅದಕ್ಕಾಗಿ ಅಪಾಮ ರಸಸ್ಯ ಗಂಧ ಮಾತ್ರ ಮಹಂಭುವ, ಎರಡರಲ್ಲಿ ಆ ಮಾತನ್ನು ಹೇಳಿ. ತೇಜಿಷ್ಠೇನ ತೇಜಿಷ್ಠಾನಾಂ ವಿಭಾವಸು, ಯಾಮಾನ್ಯವಾಗಿ ತೇಜಸ್ಸನ್ನು ಹೇಳಬೇಕು, ಅಗ್ನಿಯಂತೆ ತೇಜಸ್ವಿ ಅಂತ ಕರೀತಾರೆ, ಗೊತ್ತಾಯ್ತಾ? ವನ್ನಿರ್ಮಾಣವಕ ಅಂತ ಕರೀತಾರೆ. ಅಲ್ಲಿ ಹೇಳಬೇಕಾದ್ರೆ ಅಲ್ಲಿ ತೇಜಿಷ್ಠೇನ ತೇಜಿಷ್ಠಾನಂ ಅತ್ಯಂತ ತೇಜಸ್ ಹೊಂದಿರತಕ್ಕಂಥವರಲ್ಲಿ ವಿಭಾವಸು ಅಗ್ನಿ ಇದ್ದಾನಲ್ಲ ನನ್ನ ವಿಭೂತಿ ರೂಪ ಇದೆ. ಪ್ರಭಾ ಸೂರ್ಯೇಂದು ತಾರಾಣಾಂ ಶಬ್ದೋಹಂ ನಭಸ ಪರಹ. ಅಲ್ಲಿ ಪ್ರಭಾಸ್ತಿ ಶಚಿ ಸೂರ್ಯಯೋಹೋ ಅಲ್ಲಿ ಬಂದಿದೆ. ಇಲ್ಲಿ ಹೇಳ್ತಾನೆ ಪ್ರಭಾ ಸೂರ್ಯ ಇಂದು ತಾರಾಣಾಂ, ಸೂರ್ಯರ ಕಾಂತಿ, ಚಂದ್ರನ ಕಾಂತಿ, ನಕ್ಷತ್ರಗಳ ಕಾಂತಿ ಎಲ್ಲ ನನ್ನ ಅಧೀನ. ಅದೇ ಯದಾದಿತ್ಯ ಗತಂ ತೇಜೋ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಅಲ್ಲಿ ಸೇರಿಸ್ಕೋಬೇಕು ಅಂತ. ಅಲ್ಲಿ ಏನು ಬಂತು, ಸೂರ್ಯ ಚಂದ್ರ ಒಂದೇ ಬಂತು. ಇಲ್ಲಿ ತಾರ ಅಂತ ಹೇಳಿದ್ರಿಂದ ನಕ್ಷತ್ರಗಳಿರೋ ತೇಜಸ್ಸು ದೇವರ ಅಧೀನನೇ. ಅದೆಲ್ಲ ವಿಶೇಷವಾಗಿ ತಿಳ್ಕೊಂಡಷ್ಟು ದೊಡ್ಡದಾಗ್ತಾ ಹೋಗುತ್ತ. ಪ್ರಭಾ ಸೂರ್ಯೇಂದು ತಾರಾಣ ಶಬ್ದೋಹಂ ನಭಸಃ ಪರಹ. ಅದೇ ರೀತಿ ಆಕಾಶದ ಗುಣ ಯಾವುದು, ಶಬ್ದ, ಗೊತ್ತಾಯ್ತಾ. ನಭಸಃ ಪರಹ ಶಬ್ದ ಇದೆಯಲ್ಲ ಅದು ಕೂಡ ನನ್ನ ಅಧೀನನೇ. ಈ ರೀತಿ ಹೇಳಿದ್ರಿಂದ ವಸ್ತುಗಳು, ಭೂತಗಳು, ಭೂತಗಳ ತನ್ಮಾತ್ರಾದಿಗಳು ಎಲ್ಲವೂ ಕೂಡ ಭಗವದ್ ಅಧೀನ. ಸೂರ್ಯಚಂದ್ರಾದಿಗಳು ಭಗವದ್ ಅಧೀನ, ಅವರ ಪ್ರಭಾ ಭಗವದ್ ಅಧೀನ, ಅದೆಲ್ಲ ತಿಳಿಸಿದರು. ಅಪಾಮ್ರಸಶ್ಚ ಪರಮಃ ತೇಜಿಷ್ಠಾನಾಂ ವಿಭಾವಸು ಪ್ರಭಾ ಸೂರ್ಯೇಂದುತಾರಾಣಾಂ ಶಬ್ದೋಹಂ ನಭಸಃ ಪರಃ. ಬ್ರಹ್ಮಣ್ಯಾನಾಂ ಬಲಿರಹಂ ವೀರಾಣಾಮಹಮರ್ಜುನಃ ಭೂತಾನಾಂ ಸ್ಥಿತಿರುತ್ಪತ್ತಿಃ ಅಹಂ ವೈ ಪ್ರತಿ ಸಂಕ್ರಮಃ. ಬ್ರಹ್ಮಣ್ಯಾನಾಂ ಬಲಿರಹಂ, ಬ್ರಹ್ಮಣ್ಯರು ಅಂದರೆ ಬ್ರಾಹ್ಮಣ ಭಕ್ತರು. ಅವರಲ್ಲಿ ಯಾರು ನಾವು ಶ್ರೇಷ್ಠ ಅಂತ ಕೇಳಿದರೆ ಬಲಿಚಕ್ರವರ್ತಿ. ಆ ಸುಮ್ಮನೆ ಓದಿದರೆ ಅರ್ಥ ಆಗಲ್ಲ, ಅಲ್ಲಿ ಓದಬೇಕಲ್ಲಿ. ಬಲಿಚಕ್ರವರ್ತಿ ಏನು ಮಾಡದ, ಅಮೃತ ತಗೊಳ್ಳೋದ್ರಲ್ಲಿ ವಿಫಲ ಆದ, ಅಮೃತ ಸಿಗಲಿಲ್ಲ ರಾಕ್ಷಸರಿಗೆ. ಬಲಿಚಕ್ರವರ್ತಿ ಆಗ ಗಧಿಪತಿ, ಅಮೃತ ಸಿಗಲಿಲ್ಲ. ಆಗ ಕೇಳ್ಕೊಂಡ ಇವರನ್ನು, ಅವ್ರೇನು ಮಾಡಿದ್ರು, ಅವರು ಯೋಚನೆ ಮಾಡಬೇಡ, ಅಮೃತ ಇಲ್ಲ ಹೋದರೂ ನೀವು ಎಲ್ಲ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೇನು ಉಪಯೋಗ ಮಾಡಿದರು ಅವರು, ಅವ್ರು ಯಾರು ಶುಕ್ರಾಚಾರ್ಯರು, ಬ್ರಾಹ್ಮಣರು, ಅವ್ರ ಅನುಗ್ರಹ ಸಂಪಾದನೆ ಮಾಡಿಬಿಟ್ಟ. ಅದರಿಂದ ಏನಾಯಿತು, ಅಮೃತ ಕುಡಿದಿದ್ದರೂ ಕೂಡ ದೇವತೆಗಳಿಗೆಲ್ಲ ಸಾಧ್ಯ ಆಯ್ತಿದ್ದೀನಿ, ಅರ್ಥ ಆಯ್ತಾ. ಬ್ರಾಹ್ಮಣರ ಅನುಗ್ರಹ ಇದ್ದಿದ್ದರಿಂದ ಎಲ್ಲರೂ ಸಾಧ್ಯವಾಯಿತು. ಬ್ರಾಹ್ಮಣರು ಉಪಯೋಗ ಮಾಡಿಕೊಂಡ, ಯಾರು, ಬಲಿಚಕ್ರವರ್ತಿ. ಆದ್ದರಿಂದ ಅಮೃತ ಕುಡದ ದೇವತೆಗಳನ್ನು ಕೂಡ ಎಲ್ಲ ಸ್ಥಿತಿಗೆ ಬಂದು ಆಕ್ರಮಣ ಮಾಡ್ಕೊಂಡ್ಬಿಟ್ಟ. ಕೊನೆಗೆ ಎಲ್ಲ ಕೇಳಿದ್ರೆ ಹೋಗಿಬಿಟ್ಟು, ಏನು ಮಾಡ್ಬೇಕು ನಾವೀಗ ಅಂತ ಕೇಳಿದರೆ, ನಾವು ಅನುಗ್ರಹ ಇದೆ, ಅಲ್ಲಿ ಸುಮ್ಮನೆ ಇರಿ, ಏನು ಮಾಡಬೇಡಿ, ಯಾವಾಗ ಯಾರ ಅನುಗ್ರಹ ಇದೆಯಲ್ಲ ಅವ್ರ ಆಗ್ರಹ ಬಂದರೆ ಸರಿ ಹೋಗುತ್ತೆ ಅಂತ ಹೇಳಿದ. ಬಲಿಚಕ್ರವರ್ತಿ ಮೇಲೆ ಆಗ್ರಹ ಮಾಡಿದ್ರು ಯಾವಾಗ, ಈತ ಏಷ ಮಾಣ ಮಾಯಿ ಮಾನವಕೋ ಹರಿಹಿ, ಇದು ಕೊಡಬೇಡ ಅಂತ ಹೇಳಿದರು. ಕೊಡ್ತೀರಿ ಅಂದರು, ಶಾಪ ಕೊಟ್ಬಿಡಿ ಎಲ್ಲ ಹಾಳಾಗೋಗಲಿ ಅಂತ. ತಕ್ಷಣ ಏನಾಯ್ತಾಗ ಹೊರಟು, ಇಲ್ಲಿವರೆಗೂ ಬ್ರಾಹ್ಮಣರಾದ ಶುಕ್ರ ಅನುಗ್ರಹ ಇತ್ತು, ಅಲ್ಲಿವರೆಗೂ ಬಲಿಚಕ್ರವರ್ತಿ ಸೇಫ್, ಹೋದ ತಕ್ಷಣ ಮುಗೀತು. ಬಟ್ ಬ್ರಾಹ್ಮಣರ ಹಾಗೆ ಉಪಯೋಗ ಮಾಡ್ಕೋಬೇಕು ತೋರಿಸಿದವನು ಬಲಿಚಕ್ರವರ್ತಿ. ಆದ್ದರಿಂದ ಬ್ರಹ್ಮಣ್ಯಾನಾಂ ಬಲಿರಹಂ, ಅದು ಯಾರೋ ಆಗಿ ಬ್ರಾಹ್ಮಣರ ಭಕ್ತರಾಗೋ ದೊಡ್ಡದಲ್ಲ, ದೈತ್ಯ. ದೈತ್ಯರ ಸಾಮಾನ್ಯ ಏನಾಗಿರ್ತಾರೆ, ಬ್ರಹ್ಮದ್ವೇಷಿಗಳು. ಅದು ಹಿರಣ್ಯಕಶಿಪು ಮಾಡಿದ್ದೆ, ಋಷಿಗಳು ಕೊಂದಾಕ್ರೆ ಶುರು ಮಾಡಿದ್ದವ್ರು, ಋಷಿ ಎಲ್ಲರೂ ಬೆಂಕಿ ಇಡ್ರಿ ಶುರು ಮಾಡಿ. ಇವನು ಹಾಗಲ್ಲ, ಎಂಥವನು, ಇವನು ಬಾಯಿ ಸಾತ್ವಿಕರೇ ಬ್ರಾಹ್ಮಣರ ಭಕ್ತನಾಗಿಬಿಟ್ಟ. ಅದಕ್ಕೋಸ್ಕರ ಎಕ್ಸಾಂಪಲ್ ತಗೊಂಡು, ಒಂದು ಎಲ್ಲಿ ಬ್ರಾಹ್ಮಣ ದ್ವೇಷ ಮಾಡ್ತಕ್ಕಂಥ ಅವಕಾಶ ಭಾರಿ ಇತ್ತೋ ಅಂಥಲ್ಲಿ ಮಾಡದೆ ಭಕ್ತಿ ಮಾಡಿಬಿಟ್ಟ. ಅದಕ್ಕೇನಂತ ಕರೀತಾರೆ, ಬ್ರಹ್ಮಣ್ಯ ಅಂತ ವಿಶೇಷ ಹೆಸರು ಬಂತು. ಅಸಾಧಾರಣ್ಯೇನ ವಿವೇಶಾಭವಂತಿ ಅಂತ ಕರೀತಾರೆ. ಯಾವುದನ್ನು ಮಾಡೋದ ಅಸಾಧ್ಯನೋ ಅದನ್ನು ಮಾಡಿದಾಗ ಕೀರ್ತಿ ಜಾಸ್ತಿ. ಸಾಧ್ಯ ಸುಸಾಧ್ಯ ಇದ್ದ ಮಾಡೋದೇನು ದೊಡ್ಡದಲ್ಲ, ಅದು ಮುಖ್ಯ. ಬ್ರಹ್ಮಣ್ಯಾನಾಂ ಬಲಿರಹಂ ವೀರಾಣಾಂ ಅಹಮರ್ಜುನ ಗಂಧರ್ವಾಣಾಂ ವಿಶ್ವವಸು ಅಪ್ಸರಸಾಂ ಪೂರ್ವಚಿತಿ ಅಹಮಸ್ಮಿ. ಗಂಧ ಮಾತ್ರ ಗಂಧಾಖ್ಯ ವಿಷಯ, ತೇಜಿಷ್ಠಾನಾಂ ಅತ್ಯುಷ್ಮತಾಂ ಪ್ರತಿ ಸಂಕ್ರಮ ಸಂಹಾರ. ಈ ನಾಶ ಮಾಡೋದ್ರೊಳಗೆ ಪ್ರತಿ ಸಂಕ್ರಮ ಇಲ್ಲಿ ಹಿಂದೆ ಇಲ್ಲಿ ಬಂತಾದ ಇಲ್ಲೇ ಬರುತ್ತೆ. ವೀರಾಣ ಮಹಾಮರ್ಜುನ, ವೀರರಲ್ಲಿ ಯಾರು ಸನ್ನಿಧಿ, ಅಲ್ಲಿ ಪಾಂಡವಾನಾಂ ಧನಂಜಯ ಬಂತಲ್ಲ ಹಾಗೆ, ವೀರಾಣ ಮಹಾಮರ್ಜುನ ವೀರರಲ್ಲಿ ಅರ್ಜುನ ನಾನು ಸನ್ನಿಧಾನ ಇಟ್ಟಿದ್ದೇನೆ ಅಂತ ಅರ್ಥ. ಭೂತಾನಾಂ ಸ್ಥಿತಿರುತ್ಪತ್ತಿ, ಅದಕ್ಕೆಲ್ಲ ಅರ್ಥ ತಾತ್ಪರ್ಯ ಹೇಳ್ತಾರೆ ಆಚಾರ್ಯ ವಿಶೇಷವಾಗಿ. ಭೂತಾನಾಂ ಸ್ಥಿತಿರುತ್ಪತ್ತಿ, ಭೂತಾನಾಂ ಸ್ಥಿತಿ, ಭೂತಾನಾಂ ಉತ್ಪತ್ತಿ, ಭೂತಗಳ ಸ್ಥಿತಿ ನಾನು, ಭೂತಗಳ ಉತ್ಪತ್ತಿ ನಾನು ಅಂತ ಹೇಳಿದ. ಅಂದರೆ ಸ್ಥಿತಿ ಹೇತು ನಾನು, ಉತ್ಪತ್ತಿ ಹೇತು ನಾನು ಅಂತ ಅರ್ಥ. ಅಹಂ ಸರ್ವಸ್ಯ ಪ್ರಭವ, ಎಲ್ಲದಕ್ಕೂ ಹುಟ್ಟು ನಾನೇ ಅಂದ್ಬಿಟ್ಟ. ಹುಟ್ಟು ನಾನೇ ಅಲ್ಲ, ಹುಟ್ಟಿಗೆ ಕಾರಣ ನಾನು ಅಂತ ಅರ್ಥ. ಪ್ರಭಾ ಪ್ರಳಯಸ್ತತ, ಪ್ರಳಯ ನಾನು ಅಂದರೆ ಪ್ರಳಯಕ್ಕೆ ಕಾರಣ ನಾನು ಅಂತ ಅರ್ಥ. ಭೂತಾನಾಂ ಸ್ಥಿತಿ ಉತ್ಪತ್ತಿ, ಅಹಂ ವೈ ಪ್ರತಿ ಸಂಕ್ರಮ, ಅಹಂ ವೈ ಪ್ರತಿ ಸಂಕ್ರಮ, ಸಂಹಾರವನು ನಾನೇ, ಉತ್ಪತ್ತಿ ಸ್ಥಿತಿ ಸಂಹಾರ ಮಾಡುವವನು ನಾನೇ ಅಂತ ಅರ್ಥ. ಪ್ರಭವ ಪ್ರಳಯಸ್ತಥ ಅಂತ ಹೇಳಿದ್ರಲ್ಲ ಅದು. ಪ್ರತಿ ಸಂಕ್ರಮ ಅಂದರೆ ಯಾವುದಾದ್ರೂ ಸಂಹಾರವಾಯಿತು ಅಂದರೆ ಏನು ಕಾರಣ, ಅದಕ್ಕೆ ದೇವರ ಕಾರಣ. ಅದು ಪ್ರತಿ ಪ್ರಳಯ ಆಗೋದಂತೂ ಯಾರಿಂದ, ದೇವರಿಂದನೇ. ಅದಕ್ಕೆ ಮಾರ್ಕಂಡೇರಿ ಏನು ಮಾಡಿಬಿಟ್ರು, ಕಂಡವರೆಲ್ಲ ಪ್ರಳಯ ತೋರಿಸಿದ್ದೆ ಕೇಳಲಿಲ್ಲ, ಯಾರನ್ನು ತೋರಿಸಿ ಕೇಳಿದ್ರು, ದೇವರೇ ತೋರಿಸಿದ್ರು. ದೇವರೇನು ಮಾಡಿಬಿಟ್ಟ, ಪ್ರಳಯ ತೋರಿಸೇಬಿಟ್ಟ. ಉಳಿದವ್ರನ್ನ ಪ್ರಳಯ ತೋರಿಸಿ ಅಂತ ಕೇಳಿದ ಪ್ರಸಂಗ ಎಲ್ಲೂ ಕಾಣೋದಿಲ್ಲ. ಅವು ಕಾಣೋದು ಯಾರಲ್ಲಿ, ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೊಂದೇ ಕಾಣೋದು. ಅದಕ್ಕೇನು ಕಾರಣ ಅಂದರೆ ಮಾಡೋಣ ಅವನೇ. ಆದ್ದರಿಂದ ಪ್ರತಿ ಸಂಕ್ರಮ ಗತಿ, ಅದರಿಂದ ತಿಳ್ಕೋಬೇಕಾದ ಅಂಶ ಇದು. ಪ್ರಳಯಕರ್ತೃತ್ವ ದೇವರಿಗೆ ವಿಶಿಷ್ಟವಾದ ಲಕ್ಷಣಗಳಲ್ಲಿ ಒಂದು, ಎಲ್ಲ ಸೇರಿ ದೇವರ ಲಕ್ಷಣ, ಒಂದೊಂದು ದೇವರ ಲಕ್ಷಣ. ಅಶೇಷ ಜನ್ಮದಾತೃತ್ವ ದೇವರಿಗೇನೆ, ಅಶೇಷ ಸ್ಥಿತಿ ಹೇತೃತ್ವ ದೇವರಿಗೇನೆ, ಅಶೇಷ ಸಂಹಾರ ಕರ್ತೃತ್ವ ದೇವರಿಗೇನೆ. ಅದಕ್ಕೆ ಸಕಾರಣಂ ಕಾರಣತಸ್ತಥೋಪಿ தஸ்யாபி ஹேது பரஹேது ஹேது நாராயணம் நிகிரபூர்ணகுணைகதேகம் நிர்தோஷமாப்பியதமமப்பெகிலை சுவாக்கியை அஸ்யோத்பவாதிதம் அசேஷ விசேஷதோபி அது தகுது அசேஷ விசேஷத்தோப்பி உத்தவாதிதம் அசேஷ விசேஷத்தோப்பி ஸ்மழைய கர்த்தத்துவன்னு தேவரிகே இருக்கும் ஆ காலக்கு ஏனேனும் இருக்கிறதில்ல பிரம்மேஷ சக்கரோத்கராக யாரும் ஒழியோதில்ல அந்த சம்ஹாரம் மாடலக்கே ருத்ரத சம்ஹார மாடிரு கூட எல்லாரும் மாடோதில்ல அவரு எல்லிவரைக்கும் மாட்டாரு சக்கரோகிரதீதி ஹிமாக்கர சூரிய சூனு பூர்வம் நிகத்த நிகிரம் எதப்பாங்கலேசம் அஷ்டே இந்திராதி தேவத்தைகள மேலே பராக்கிரமனை வருத்து மேலினவர் மேலே இல்ல தேவரது மாத்திர டோட்டல் அதுக்காகினே பிரதிசங்கிரமாக இது நடி ஸ்திதிரஹம் வை பிரதிசங்கிரமாக அதுக்கு இந்திரதேவர் ஏன் மாடலுக்கு ஹொல்ட்ரு நானும் பிரளய மாட்டேன் அந்த ஹொல்ட்ரு ஏனாய்த்து அல்லிகே அவரிக பிரளய ஆக ஸ்திதி வந்து வைத்து மனைக்கு அவத்தானே நானும் பிரளய மாட்டேன் நீர் சுடிச்சு விட்டுரு பிரளய கால நீரன்னு சுடிச்சிதர் அவரு அந்த பிரளய கால சொல்ப அது ஒரு கதையில அம்ச இது இந்திரதேவர் ஏன் பிரயத்தனம் மாடலுக்கு ஹொட்டிதோ நான் கிருஷ்ணனிகே பிரளய மாட்டேன் அது கூட ಈ ಗೋಕುಲಕ್ಕೆ ಪ್ರಳಯ ಮಾಡ್ತೀನಿ ಅಂತ ಹೇಳ್ರು ಏನು ಮಾಡೋಕ್ಕಾಗಲೇ ಇಲ್ಲ ಸೊ ಪ್ರಳಯ ಕರ್ತೃತ್ವ ಇಲ್ಲ ಅಂತ ಆಯ್ತಾ ಆ ಭಾಗವತದಲ್ಲಿ ಬರತಕ್ಕಂಥ ಇಂದ್ರದೇವರಲ್ಲಿ ಪ್ರಳಯ ಕರ್ತೃತ್ವ ಇಲ್ಲ ವೇದಗಳಲ್ಲಿ ಇಂದ್ರದೇವರು ಏನಂತ ಕೊಂಡಾಡ್ತಾರೆ ಭಾರಿ ಸರ್ವೋತ್ತಮ ಅಂತ ಕೊಂಡಾಡ್ತಾರೆ ದೇರ್ಫೋ ಈ ಇಂದ್ರ ಅಲ್ಲ ಅಂತ ಅರ್ಥ ಈ ಇಂದ್ರ ಸೋತ ಇಂದ್ರ ಅದು ಈ ಇಂದ್ರ ಅಲ್ಲ ಯಾವ ಇಂದ್ರ ಆತ ಯಜ್ಞನಾಭಕ ಇಂದ್ರನೇ ಹೊರತು ಈ ಇಂದ್ರ ಅಲ್ಲ ಅದನ್ನೆಲ್ಲ ತಿಳ್ಕೊಂಡ್ರೆ ಯಾವ ರೀತಿ ಪದಗಳನ್ನು ಅರ್ಥ ಮಾಡ್ಕೋತ ಇಲ್ಲಿ ಹೇಳಿದ ವಿಷಯನ ಅಪ್ಲೈ ಮಾಡ್ಕೋಬೇಕಲ್ಲಿ ಪ್ರತಿ ಸಂಕ್ರಮ ಪ್ರಳಯ ಮಾಡ್ತಕ್ಕಂಥ ಶಕ್ತಿ ದೇವರದೇ ಹೊರತು ಬೇರೆಯವರದಲ್ಲ ಗತಿ ಮುಕ್ತಿ ಅದೆಲ್ಲ ಹಿರಣ್ಯಕಶಿಮಲ್ಲ ಸಾಕ್ಷಿ ಪ್ರಹ್ಲಾದನ ಕೊಲ್ಲಕ್ಕೋದ ಕೊಲ್ಲಕ್ಕಾಗಲೇ ಇಲ್ಲ ಪ್ರಹ್ಲಾದನ ಕೊಲ್ಲಕ್ಕೆ ಸೊ ಸಮಾರ ಕರ್ತೃತ್ವ ಇಲ್ಲ ಅಂತ ಆಯ್ತಲ್ಲ ಅವರಿವ್ರನ್ನಲ್ಲ ತನ್ನ ಮಗನ ಕೊಲ್ಲಕ್ಕಾಗಲ್ಲ ಆತನ ಕೈ ಅರ್ಥ ಆಯ್ತಾ ಅದು ಹುಡುಗ ಒಂದು ಸಣ್ಣ 5 ವರ್ಷ ಹುಡುಗನ ಕೊಲ್ಲೋದಕ್ಕಾಗೋದಿಲ್ಲ ಅಂದರೆ ಹಿರಣ್ಯಕಶಿಮನ ಹಾರಾಟ ಎಲ್ಲ ವ್ಯರ್ಥ ಆಗುತ್ತೆ ಭೂತಾನಾಂ ಸ್ಥಿತಿ ಉತ್ಪತ್ತಿ ಅಹಂ ವೈ ಪ್ರತಿಸಂಕ್ರಮ ಗತಿ ಮುಕ್ತಿ ಉತ್ಸರ್ಗ ಉಪಾದಾನಂ ಆನಂದ ಸ್ಪರ್ಶ ಲಕ್ಷಣಂ ಆಸ್ವಾದ ಶ್ರುತಿ ಅವಘ್ರಾಣಂ ಅಹಂ ಸರ್ವೇಂದ್ರಿಯೇಂದ್ರಿಯಂ ಅದನ್ನೆಲ್ಲ ಬಿಡಿಸ್ತಾರೆ ಮತ್ತೆ ಗತಿ ಉಕ್ತಿ ಉತ್ಸರ್ಗ ಉಪಾದಾನ ಆಮೇಲೆ ಆನಂದ ಸ್ಪರ್ಶ ಲಕ್ಷಣಂ ಆಸ್ವಾದ ಶ್ರುತಿ ಅವಘ್ರಾಣಂ ಅಹಂ ಸರ್ವೇಂದ್ರಿಯೇಂದ್ರಿಯಂ ಗತಿ ಕಾಲಿನಿಂದ ನಡೆಯೋ ಶಕ್ತಿ ಯಾರ್ದದು ಕೆಲವ್ರು ಕಾಲಿಲ್ಲ ಅಂತಾರೆ ಕಾಲಿರುತ್ತೆ ಕಾಲಿಲ್ಲ ಅಂದ್ರೆ ನಡೆಯಕ್ಕೆ ಬರೋದಿಲ್ಲ ಅಂತ ಅರ್ಥ ಕಾಲಿಲ್ಲ ಅಂದ್ರೆ ಕೆಲವ್ರಿಗೆ ಆಪ್ ತೆಗೆದಾಕ್ಬಿಟ್ಟಿರ್ತಾರೆ ಅಲ್ಲಿ ಕಾಲಿಲ್ಲ ಅವರಿಗೆ ತೆಗೆದಾಕಿಲ್ಲ ಕಾಲಿಲ್ಲ ತೆಗೆದಾಕಿದ್ದಾರೆ ಕಾಲಿಲ್ಲ ಅಂದ್ರೆ ಕಾಲು ತೆಂಪಿಟ್ಟು ಮಾಡಿ ಹಾಕ್ಬಿಟ್ಟಿದ್ದಾರೆ ಇನ್ನೊಬ್ಬರಿಗೆ ಕಾಲಿದೆ ಓಡಾಡಕ್ಕೆ ಬರೋದಿಲ್ಲ ಅವನಿಗೆ ಅವನಿಗೂ ಕಾಲಿಲ್ಲಾನೆ ಸೊ ಯಾಕಿಲ್ಲ ಅಂದ್ರೆ ಓಡಾಡೋ ಶಕ್ತಿ ಯಾರಾಧೀನ ಇವ ಅಂತಃ ಪ್ರವೇಶ್ಯ ಅಖಿಲ ಶಕ್ತಿ ಧರ ಅಂತ ಹೇಳಿದ್ರಿಂದ ಗತಿ ನನ್ನ ಕೈಲಿದೆ ಮುಕ್ತಿ ಮಾತಾಡೋದು ಯಾರ ಕೈಲಿದೆ ಇವಂತಃ ಪ್ರವೇಶ್ಯ ಮಮವಾಚ ವಿಮಾಂ ಪ್ರಸುಪ್ತ ಮಾತ ನನ್ನ ಅಧೀನ ಉತ್ಸರ್ಗ ವಿಸರ್ಜನಾದಿಗಳು ನನ್ನ ಅಧೀನ ಅದೇ ರೀತಿ ಅಪಾದಾನ ಉಪಾದಾನ ಅಪಾದಾನ ತಗೊಳ್ಳುವ ಉಪಾದಾನ ಕಾರಣದಲ್ಲೂ ತಾನಿದ್ದೇನೆ ತಗೊಳ್ಳೋ ಶಕ್ತಿ ಕೈ ಬಂದಿರೋ ದೇವರ ಅನುಗ್ರಹದಿಂದ ಅಷ್ಟೇ ಆನಂದ ಆನಂದ ಯಾರಾಧೀನ ಆನಂದ ಯಾವುದರ ಗುಣ ಉಪಸ್ಥವ ಆನಂದ ಅಂತ ಕರೀತಾರೆ ಉಪಸ್ಥ ಆನಂದ ಅಲ್ಲಿ ಆನಂದ ಕೊಡ್ತಕ್ಕ ಶಕ್ತಿ ದೇವರಿಗೆ ಕೊಟ್ಟಿದ್ದಾನೆ ಸ್ಪರ್ಶ ಲಕ್ಷಣಂ ಸ್ಪರ್ಶದಿಂದ ಆನಂದ ಅದು ದೇವರ ಕೈಯಲ್ಲಿದೆ ಕೆಲವರಿಗೆ ಚರ್ಮ ರೋಗ ಇರುತ್ತೆ ಸ್ಪರ್ಶ ಜ್ಞಾನ ಇರೋದಿಲ್ಲ ಅವರಿಗೆ ಅದಕ್ಕೆ ದೇವರು ತೆಗೆದುಹಾಕ್ಬಿಟ್ಟಿದ್ದಾನೆ ಎಲ್ಲೂ ಇರೋ ಸಾಧ್ಯ ಇಲ್ಲ ಆಸ್ವಾದ ಶ್ರುತಿ ಅವಘ್ರಾಣಂ ಆಸ್ವಾದನ ಮಾಡೋದು ಶ್ರವಣ ಮಾಡೋದು ವಾಸನೆ ನೋಡೋದು ಎಲ್ಲ ಯಾರ ಅಧೀನ ದೇವರ ಅಧೀನ ಇದೆಲ್ಲ ಯಾವುದಕ್ಕೆ ಅರ್ಥ ಆಗತ್ತಾಗ ಪಶ್ಯನ್ ಶೃಣ್ಣನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶಶನ್ ಪ್ರಳಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್ ಅದಕ್ಕೆಲ್ಲ ವ್ಯಾಖ್ಯಾನ ಇದೆ ಸರ್ವೇಂದ್ರಿಯೇಂದ್ರಿಯಂ ಅದಕ್ಕೆ ಎಲ್ಲ ಇಂದ್ರಿಯಗಳಿಗೆ ಇಂದ್ರಿಯ ನಾನೇ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಇದ್ದಾಗೆ ಎಲ್ಲ ಇಂದ್ರಿಯಗಳಿಗೆ ಇಂದ್ರಿಯ ಪ್ರದತ್ವ ಇಂದ್ರಿಯ ಸಾಮರ್ಥ್ಯ ಪ್ರದತ್ವ ಇರೋದು ಯಾರಲ್ಲಿ ನನ್ನಲ್ಲಿ ಅಂತ ಹೇಳಿ ಉತ್ಸರ್ಗೋ ಅಪಾನಸ್ಯ ಉಪಾದಾನಂ ಹಸ್ತಯೋ ಆನಂದ ಉಪಸ್ಥಸ್ಯ ಸ್ಪರ್ಶ ತ್ವಗಿಂದ್ರಿಯಸ್ಯ ಅಹಮ್ಮಿತಿ ಶೇಷ ಆಸ್ವಾದ ಜಿಹ್ವಾಕರ್ಮ ರುಚಿ ನೋಡೋದು ನಾಲಿಗೆ ಕೆಲಸ ಶ್ರುತಿ ಕರ್ಣಯೋ ಅವಘ್ರಾಣಂ ಘ್ರಾಣೇಂದ್ರಿಯಸ್ಯ ಸರ್ವೇಂದ್ರಿಯಾಣಾಂ ಇಂದ್ರಿಯಂ ಇಂದ್ರಿಯ ಶಕ್ತಿಪ್ರದ ಅಂತ ಅರ್ಥ ಎಲ್ಲ ಇಂದ್ರಿಯಗಳಿಗೂ ಇಂದ್ರಿಯ ಅಂತ ಕರೆದ ಏನಾಯ್ತು ಅಲ್ಲಿಗೆ ಶಕ್ತಿಪ್ರದ ಅಂತ ಅರ್ಥ ಇಲ್ಲಿ ನೋಡಿ ಇಂದ್ರಿಯಗಳಿಗೆ ಇಂದ್ರಿಯ ಅಂತ ಹೇಳಿ ಅಭೇದ ಬಂತ ಅಲ್ಲಿ ಅಲ್ಲ ಶಕ್ತಿಪ್ರದ ಅಂತ ಬಂತು ನಾನೇ ಜೀವ ಅಂದರೆ ಜೀವರಿಗೆ ಶಕ್ತಿಪ್ರದ ನಾನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು ಸುಲಭ ಆ ಎಲ್ಲೆಲ್ಲಿ ಅಭೇದ ವಾಕ್ಯ ಬಂದರೂ ಕೂಡ ಸುಲಭವಾಗಿ ದ್ವೈತ ಪರ ಅರ್ಥ ಆಗುತ್ತೆ ಗತ್ಯುಕ್ತಿ ಉತ್ಸರ್ಗ ಉಪಾದಾನಂ ಆನಂದ ಸ್ಪರ್ಶ ಲಕ್ಷಣಂ ಆಸ್ವಾದ ಶ್ರುತ್ಯವಘ್ರಾಣಂ ಅಹಂ ಸರ್ವೇಂದ್ರಿಯೇಂದ್ರಿಯಂ ಒಟ್ಟು ಏಕಾದಶಿ ಇಂದ್ರಿಯಗಳಿಗೆ ಬಂತು 5 ಜ್ಞಾನೇಂದ್ರಿಯ ಬಂತು 5 ಕರ್ಮೇಂದ್ರಿಯ ಬಂತು ಈ ಎಲ್ಲ ಇಂದ್ರಿಯಗಳು ದೇವರ ಅಧೀನ ಅಂತ ತಿಳಿಸ್ಕೊಂಡ ಪೃಥಿವಿ ವಾಯು ಆಕಾಶ ಆಪ ಜ್ಯೋತಿ ಅಹಂ ಮಹಾನ್ ವಿಕಾರ ಪುರುಷ ಅವ್ಯಕ್ತಂ ರಜ ಸತ್ವಂ ತಮಃ ಪರಃ ಅಹಮೇತತ್ ಪ್ರಸಂಖ್ಯಾನಂ ஜானம் தத்துவ வினிச்சயா எல்ல பிருத்திவி வாயுர் ஆகாஷா ஆபஹா ஜோதிர் அஹம் மகான் பஞ்சபூதங்களும் ஆயிட்டாங்க. ஹிந்த் ஹெடித்து மாத்திரகளன் ஹெடித்த இ பூதங்களே ஹெடிபிடித்த பஞ்சபூதங்களும் பிருத்திவி வாயு ஆகாஷா ஆபஹா ஜோதி என்று அக்னி அஹம் மகான் அஹம் அந்த அஹங்கார தத்துவ மகான் மகத் தத்துவ விகார புருஷ தத்துவ அவ்வக்த ரஜஸ்தத்துவ ரஜகுண தத்துவகுண தமோகுண அகமேதத் பிரசங்கியானம் ஜானம் தத்துவ வினிச்சய எல்லவும் நன் அதீன அந்த ஹெடித்தான். விகார அந்த பிரம்மாண்டம் அந்த அர்த்த புருஷ பிரம்மாண்டாந்த ஸ்தித அவ்வக்தம் அச்சேதன பிரகிருதி ரஜாதிக்கம் அப்படி அஹம் ரஜாதித்தித்தத்வாத் ரஜாதி நாமா தன்னை தன்னன்னே சத்வாந்த கரகொண்டா தன்னன்னே ரஜஸ்துத்த கரகொண்ட அதே ரீதினே அதரொழகு இருந்தானு அந்த சத்வாதி நாம விஷ்ணோஸ்து சத்வாதிஸ்தஸ்ய கேவலம் ஜீவஸ்தஸ்ய ச தன்னாம ஜீவாதே உபசாரதா. சத்வாதி நாம விஷ்ணோஸ்து சத்வாதிஸ்தஸ்ய கேவலம் சத்வாதி குணங்கள ஒழகிருத்தக்கந்த பரமாத்மனிக சத்வாதி நாமகளிதே அந்தேடி அதே ரீதினே ஜீவஸ்தஸ்ய ச தன்னாம ஜீவாதே உபசாரதா. ஜீவஸ்தனாத பரமாத்மனிகூ ஜீவ அந்த கரீத்தாரு ஜீவோ வினயதா சாட்சி தேவர் ஹெசரிதே. ஆதரே ஜீவ தேவரல்ல ஜீவன ஜீவத்வ யார அதீன தேவர அதீன அதுக்கே ஜீவாதே உபசாரத முக்கியவாகி ஜீவன ஹேதுத்வ அனோது ஜீவன சப்தத அர்த்த அதிரோது யாரல்லே தேவரல்லே அது ஜீவரல்ல பரமாத்ம சக்தி கொடுத்தானே ஹொரத்து ஸ்வந்த சக்தி யாரல்லும் இல்ல. கத்தியாதி தம பரியந்தாக பதார்த்தாக தத்ஸ்வரூபம் கிம் நேத்தியாக பரயிதி எல்லாருக்கும் அர்த்தம் அந்த ஹேபிடுத்தார். நானே கத்தி நானே ஹேந்தா இஷ்டு சேரிசிபிட்டு ஒட்டிகே ஹேத்தாரே அவே தேவரும் திழ்கொண்டுபாரதோ அவரு தேவர அதீன அந்த அர்த்த அதுக்காகனே பத இது என்னந்த பர இது பரோ விலட்சணோ பின்னஹா சத்வம் தமஹா பரஹ நான் ஆகிதேனே பின்னனாகிதேன் அதரொழகிதேனே நியந்திரண மாட்டேனே அவுகள நானாகில்ல இது விசேஷம். அவுகள் ஒழகிதரு கூட அவுகளாகி நானாகில்ல இது தேவர வைபவ. இது ஒரு மனுஷ ஒரு வஸ்துவினொழகித்த ஏனாகிவிடுத்தானே அதுக்காக விகாரக்கெல்ல தானும் ஒழகாகிவிடுத்தான். மனைக்கு பெக்கி ஹெச்சித்து ஒழகிற பதார்த்த சுட்டு போய்விடுது தேவர் ஆகல்ல ஒழகிதரு ஏனாகதில்லை தேவரிகே ஏனோ ஆகுது அதுக்கு பரஹ விலட்சண பரசப்துக்கு அநேக அர்த்த விலட்சண அந்த ஒன்று அர்த்த அது ஒழகிதரு நான் அவர் ஆ வக்திகளாகல பேரே ஆகித்தேனே பின்னனாகித்தேன். தன் நேந்திருத்வாத் தத்துவே தத்துவ வெபதேச தத் வெபதேச நியந்திரண மாடோதரிந்த கரீத்தார் அஷ்டே. எஸ் எஸ் ஸ்வபாவோ யஹ தத்தன்னாமாஹரி பரஹ நியாமக ஸ்வபாவஸ்ய தத்தச்சப்தாதி நாமவான் வைசேஷாக்கியா விபூதிஷ்ய விபூ ஸ்வபாவஜா த்விதா விபூதிர் விக்னேயா விஷ்ணோஸ்து பரமாத்மனா அதெல்லாம் விவரணை கொடுத்தார். எஸ் எஸ் ஸ்வபாவோ யஹ தத்தன்னாம ஹரிஹ்பர யாவ்யாவ வஸ்துவிகே யாவ்யாவ ஸ்வபாவ அந்திதியல்ல ஆ ஹெசரிந்த பரமாத்மா ஒடகித்த நியந்திரண மாட்டானே ஸ்வபாவோ ஜீவ ஏவச்ச அந்தல்ல அதரல்லி மத்தே நியாமக ஸ்வபாவசிய ஸ்வபாவ நியமன மாட்டானே அந்த அர்த்த. தத்தச்சப்தாதி நாமவான் யாவ ஸ்வபாவ நியந்திரணவன்னு மாட்டானோ ಹೆಸರು ದೇವರಿಗಿದೆ ಲೋಕದಲ್ಲಿ ಹಾಗಿದೆ. ಸಾರು ಬಡಿಸ್ತಾ ಇರ್ತಾನೆ ಏನಂತ ಕರೀತಾರೆ ಅವರನ್ನ ಏ ಸಾರು ಅಂತ ಕರೀತಾರೆ. ಅವ್ರು ಹೇ ವ್ಯಕ್ತಿ ಕರೆಯೋದಲ್ಲ ಸಾರು ಅಷ್ಟೇ. ಏ ಅನ್ನ ಏ ಸಾರು ಅಂತ ಎತ್ತಕ್ಕೆ ಸಾರು ಅವನ ಕೈಯಲ್ಲಿದೆ ಅನ್ನ ಅವನ ಕೈಯಲ್ಲಿದೆ. ಅದೇ ರೀತಿಯಲ್ಲಿ ಸತ್ವಾದಿ ಗುಣಗಳನ್ನು ಪರಮಾತ್ಮ ನಿಯಂತ್ರಣ ಮಾಡೋದ್ರಿಂದ ಏನು ಹೆಸರಿದೆ ಅವನಿಗೆ ಸತ್ವಾದಿ ಹೆಸರುಗಳಿವೆ ಅಂತ ಅರ್ಥ. ಲೋಕದ ವ್ಯವಹಾರಕ್ಕೆ ಬಂದಿರೋದೇ ಇವೆಲ್ಲ ಕೂಡ ಲೋಕದ ಇದ್ರ ಯಾರು ಅರ್ಥ ಮಾಡಿಕೊಳ್ಳದೆ ಏನು ಮಾಡಿಬಿಟ್ರು ಯಾಂತ್ರಿಕ ಅರ್ಥವನ್ನು ಬರೋದು. ತತ್ತಚ್ಛಬ್ದಾದಿ ನಾಮವಾನ್ ವೈಶೇಷಾಖ್ಯಾ ವಿಭೂತಿಶ್ಚ ವಿಭೂತಿಶ್ಚ ಸ್ವಭಾವಜ. ಅದೇ ರೀತಿ ಎಲ್ಲ ವಿಭೂತಿಯು ಕೂಡ ಸ್ವಭಾವಜ. ದ್ವಿಧ ವಿಭೂತಿರ್ ವಿಜ್ಞೇಯ ವಿಷ್ಣೋಸ್ತು ಪರಮಾತ್ಮನ. ವಿಭೂತಿ ಎರಡು ವಿಧ, ವಿಶೇಷ ಕೊಡತಕ್ಕಂಥ ವಿಭೂತಿ ಅಂತ ಒಂದು, ಸ್ವಾಭಾವಿಕ ವಿಭೂತಿ ಅಂತ ಒಂದು. ವಿಷ್ಣೋಸ್ತು ದ್ವಿವಿಧಂ ರೂಪಂ ಅಂತ ಹೇಳಬೇಕಾದ್ರೆ ದ್ವಿವಿಧ ವೈಭವ, ಒಂದು ಸ್ವರೂಪ ಇನ್ನೊಂದು ಸನ್ನಿಧಾನ ಇಡೋದು. ಇತಿ ವಚನ ಏತತ್ ಪ್ರಸಂಖ್ಯಾನಂ ಏತೇಷಾಂ ಅವ್ಯಕ್ತಾದೀನಾಂ ತತ್ವಾನಾಂ ಪ್ರಕೃಷ್ಟ ಸಂಖ್ಯಾನಂ ಯಸ್ಮಾತ್ ತತ್ ತಥಾ ಜ್ಞಾನಂ ವಾ ಅಹಂ ಭಗವದ ವಿಷಯತ್ವಾದಿದಂ ನ ಶ್ರದ್ಧೇ ವಿತಿ ನೇತ್ಯಾಹ ತತ್ವೇತಿ ಹರೇ ಅನಾರೋಪಿತಂ ಸ್ವರೂಪಂ ವಿಶ್ರಶ್ಚಾಯೇತೀತಿ ತತ್ವ ನಿಶ್ಚಯ. ಇದೆಲ್ಲ ಕೂಡ ದೇವರಲ್ಲ ಅಂದಮೇಲೆ ಯಾಕೆ ತಿಳ್ಕೋಬೇಕು ಅಂದರೆ ಅಲ್ಲ ದೇವರು ಹಿರಿಮೆ ನಿಶ್ಚಯ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ಬೇಕು. ಆದ್ದರಿಂದ ಏನು ಮಾಡಬೇಕು ತಿಳ್ಕೊಳ್ಬೇಕು. ಬರೀ ಜಗತ್ತಿನ ಜ್ಞಾನ ತಾರಕ ಅಲ್ಲ, ಅರೆ ಭಗವತ್ತನ ಅಧೀನ ಜಗತ್ತು ಅಂತ ತಿಳ್ಕೊಳ್ಳೋದು ತಾರಕ. ಅದೆಲ್ಲ ಬರೀತಾರೆ ಇದು ತತ್ವಸಂಖ್ಯಾನ ಟೀಕಾರ ಟೀಕಾರರು ಹೇಳ್ತಾರೆ. ಎಲ್ಲವೂ ತತ್ವನ ಯಾತಕ್ಕೆ ಜಡತತ್ವ ತಿಳ್ಕೊಬೇಕು ನಾವು ಜಗತ್ತನ್ನು ತಿಳ್ಕೊಬೇಕು ಅಂದರೆ ಇವೆಲ್ಲ ತಿಳ್ಕೊಂಡು ಏನು ಉಪಯೋಗ? ದೇವರ ಅಧೀನ ಅಂತ ತಿಳ್ಕೊಂಡ್ರೆ ಪರತಂತ್ರ ಪ್ರಮೇಯಮ್ಮಿ ಸ್ವತಂತ್ರ ಪ್ರಮೇಯ ಆಯತ್ತತೆಯ ವಿಧಿತಂ ಹೇ ನಿಶ್ರೇಯಸಾಯ ಭವತಿ. ಪರತಂತ್ರ ತತ್ವವನ್ನು ಸ್ವತಂತ್ರ ತತ್ವರಾದ ಶ್ರೀಹರಿಯ ಅಧೀನ ಅಂತ ತಿಳ್ಕೊಂಡಾಗ ಇದು ಮೋಕ್ಷಕ್ಕೆ ಸಾಧನ. ಇಲ್ಲದವ್ರು ಏನಾಗುತ್ತೆ? ಅನ್ಯಥಾ ಗಂಗಾವಾಲುಕ ಪರಿಗಣನ ವದಿದಂ ತತ್ವ ಸಂಖ್ಯಾನಂ ಅಪಾರ್ಥಕಂ ಸ್ಯಾತ್ ಅಂತ ಹೇಳ್ತಾರೆ. ಇಲ್ಲೋದ್ರೆ ಗಂಗೆ ಹೋದ, ಸ್ನಾನಗೇನ ಮಾಡಲೇ ಇಲ್ಲ, ಮಳ್ಳ ತಿಳಿಸ್ತಾ ಕೂತ್ಕೊಂಡ, ಒಂದು ಎಷ್ಟೇ ಸೆಣಸಿದ್ರು ಅಷ್ಟೇ, ಯಾಕೇನು ಉಪಯೋಗ ಇಲ್ಲ ಅವನಿಗೆ. ಈಗ ವ್ಯರ್ಥ ಕೆಲಸ, ವ್ಯರ್ಥ ಕೆಲಸ. ಅದೇ ರೀತಿ ಎಲ್ಲ ತತ್ವಜ್ಞಾನ ವ್ಯರ್ಥವಾಗ್ತಿತ್ತು. ದೇವರನ್ನು ಬಿಟ್ಟು ತಿಳ್ಕೊಂಡ್ರೆ ವ್ಯರ್ಥ, ದೇವರನ್ನು ತಿಳ್ಕೊಂಡು ಮಾಡಿದಾಗ ಸಾರ್ಥಕ. ಆದ್ದರಿಂದ ಇದಿಷ್ಟು ಕೂಡ ದೇವರ ಅಲ್ಲದ ಪದಾರ್ಥ ತಿಳ್ಕೊಂಡ್ರೂ ಕೂಡ ದೇವರ ಅಧೀನ ಅಂತ ತಿಳ್ಕೊತೇವಲ್ಲ, ಅದಕ್ಕೆ ಸಾರ್ಥಕ. ಅದನ್ನು ಆಚಾರ ಹೇಳಬೇಕಾದ್ರೆ ಏತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶವಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತೇಹಿ ಸಹ. ಈ ಪರತಂತ್ರ ಜಗತ್ತು ಹರಿಯ ಅಧೀನ, ವಶವಿತ್ತೇವ ಜಾನಾತಿ, ಹೀಗೇ ತಿಳ್ಕೋಬೇಕು. ಹರೇರೇವ ವಶಂ ಅದನ್ನು ತಿಳ್ಕೋಬೇಕು. ಹರೇರ ವಶ ಅಂತ ತಿಳ್ಕೊಳ್ಳೋದು ಒಂದು, ಹರಿಯ ವಶ ಆಗಿದೆ ಅಂತ ತಿಳ್ಕೋಬೇಕು ಒಂದು, ಈ ರೀತಿ ಬೇರೆ ತಿಳ್ಕೋಬಾರದು ಒಂದು, ಆಗ ಅವ್ರಿಗೇನಾಗುತ್ತೆ, ಮುಕ್ತಿ ಸಿಕ್ಬಿಡುತ್ತೆ ಅಂತ ಹೇಳ್ತಾ. ಅದಕ್ಕೆ ವಿಷ್ಣು ತತ್ವ ನಿಶ್ಚಯ. ಮಹೇಶ್ವರೇಣ ಜೀವೇನ ಗುಣೇನ ಗುಣಿನಾ ವಿನಾ ಸರ್ವಾತ್ಮನಾಪಿ ಸರ್ವೇಣ ನಭಾವೋ ವಿದ್ಯತೆ ಕ್ವಚಿತ್. ಮಯಾ ಈಶ್ವರೇಣ ಜೀವೇನ ಗುಣೇನ ಗುಣಿನಾ ವಿನಾ ಸರ್ವಾತ್ಮನ ಅಪಿ ಸರ್ವೇಣ ನಭಾವ ವಿದ್ಯತೆ ಕ್ವಚಿತ್. ಒಗಟಿದ್ದಾಗಿದೆ, ಬಿಡಿಸ್ತಾರೆ ಅದರ. ನಾನು ಗತಿ ಗತಿಮತಾಮಿತ್ಯಾದಿ ಉಕ್ತ ಷಷ್ಟ್ಯರ್ಥೇನ ಪೃಥಕ್ಕೃತಾ ಪದಾರ್ಥಾ ತೇಷು ತವ ವ್ಯಾಪ್ತಿ ನಾಸ್ತೀತಿ ಆಯಾತ. ತಥಾಚ ಪುರುಷೇಣ ಇದಂ ವ್ಯಾಪ್ತಮಿತ್ಯಾದಿ ಶ್ರುತಿ ವಿರೋಧ ಪ್ರಾಪ್ತ ಇತಿ ತತ್ರಾಹ ಮಯೇತಿ. ಇದೆಲ್ಲ ಗತಿರ್ಗತಿಪತಾಮಿತ್ಯಾದಿ ಹೇಳಿದಾಗ ನೀನು ಏನಾಗಿದ್ದಿ, ಅದಕ್ಕೆ ಸಂಬಂಧಪಟ್ಟಂತೆ ಮೇಲೆ ಎಂತಾಯಿತು, ಒಳಗಿದ್ದೆ ಅಂತ ಆಗೋದಿಲ್ವಲ್ಲ ಅಂತ ಕೇಳಿದರೆ, ವ್ಯಾಪ್ತಿ ಇಲ್ಲ ಅಂತ ಕೇಳಿದರೆ, ಇದೇನು ತೋರಿಸ್ತಾನೆ ಈಗ. ಮಯಾ ವಿನಾ ಕ್ವಚಿತ ಪಿ ಭಾವ ಪದಾರ್ಥೋ ನ ವಿದ್ಯತೆ ಇತ್ಯನ್ವಯ. ಮಯಾ ವಿನಾ ನ ಭಾವ ವಿದ್ಯತೆ ಕ್ವಚಿತ್. ನನ್ನ ಬಿಟ್ಟರೆ ಯಾವ ಪದಾರ್ಥ ಇರೋದು, ತೇನ ವಿನಾ ತೃಣಮಪಿ ನ ಚಲನೆ. ನನ್ನ ಬಿಟ್ಟರೆ ಯಾವ ಪದಾರ್ಥ ಇರೋದೂ ಇಲ್ಲ, ಅದು ಮೂವ್ ಆಗೋದಿಲ್ಲ, ಏನೂ ಮಾಡೋದಿಲ್ಲ. ಯಾವುದೇ ಒಂದು ಪದಾರ್ಥ ಯಾವ ಕೆಲಸನೂ ಮಾಡೋದಿಲ್ಲ, ಅಷ್ಟೇ ಅಲ್ಲ ತನ್ನ ಸ್ವಭಾವ ಕೆಲಸನೂ ಮಾಡೋದಿಲ್ಲ. ಗೊತ್ತಾಯ್ತಾ, ಅಗ್ನಿ ದೇವರ ಅನುಗ್ರಹ ಮಾಡಿ ಏನು ಮಾಡಿಬಿಡ್ತಾನೆ ಬೇಕಾದ್ರೆ, ಏನೇನೋ ಮಾಡಿ ಹಾಕ್ಬಿಡ್ತಾನೆ. ಅನುಗ್ರಹ ಮಾಡಿದ್ರೆ ಅಗ್ನಿ ಸುಡೋ ಶಕ್ತಿ ಕೂಡ ಹೋಗಿಬಿಡುತ್ತೆ. ಅರ್ಥ ಆಯ್ತಾ, ಮನುಷ್ಯನಿಗೆ ಏನು ದೊಡ್ಡ ಸಾಧನೆ ಮಾಡಬೇಕಾಗಿಲ್ಲ, ಓಡಾಡಿಬಿಟ್ರೆ ಸಾಕು. ದೇವ್ರ ಕೈ ಬಿಟ್ಟರೆ ಓಡಾಡಲಿಕ್ಕೂ ಬರೋದಿಲ್ಲ, ಉಸಿರಾಡಲಿಕ್ಕೂ ಬರೋದಿಲ್ಲ. ಆದ್ದರಿಂದ ನನ್ನ ಬಿಟ್ಟರೆ ಯಾವುದೂ ಇಲ್ಲ, ಎಷ್ಟು ಒಳ್ಳೆಯ ಶ್ಲೋಕ ಅದು. ವಿನಾ ಮಯಾ ವಿನಾ ನಭಾವೋ ವಿದ್ಯತೆ ಕ್ವಚಿತ್ ಅಷ್ಟನ್ವಯ. ನನ್ನ ಬಿಟ್ಟರೆ ಯಾವ ಪದಾರ್ಥರು, ಭಾವ ಅಂದ್ರೆ ಏನೋ, ಭವತೀತಿ ಭಾವ, ಎಲ್ಲ ಚೇತನೂ ಸೇರ್ಕೊಂಡ್ಬಿಡ್ತು, ಎಲ್ಲ ಅಚೇತನೂ ಸೇರಿಕೊಂಡು, ಯಾವುದೇ ಚೇತನ ಯಾವುದೇ ಜಡ ನನ್ನ ಬಿಟ್ಟರೆ ಏನು ಮಾಡೋಕ್ಕಾಗೋದಿಲ್ಲ. ಜೀವೇನ ಗುಣೇನ ಗುಣಿನಾ ವಿನಾ ಅನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ ಮತ್ತೆ. ಷಣ್ಣವತ್ಯಂಗುಲಾದಿ ಲಕ್ಷಣ ಪರಿಚ್ಛಿನ್ನ ಪುರುಷಾಕಾರೇಣ ತ್ವಯಾ ವಿನಾ ಕಥಂ ನಾಸ್ತಿ ಇತ್ಯುಚ್ಯತೆ ಇತಿ ತತ್ರ ಸರ್ವೇಣ ಇತಿ. ಸರ್ವಂ ಸಮಾಪ್ನೋತಿ ತಥೋಸಿ ಸರ್ವ. ನಾನು ಯಾರು ಗೊತ್ತಾ, ನಾನು ಸರ್ವ. ಸರ್ವ ಅಂತ ಯಾತ ಕರೀತಾರೆ, ಸರ್ವಂ ಖಲ್ವಿದಂ ಬ್ರಹ್ಮ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅದಕ್ಕೆ ಅಲ್ಲೇ ಅರ್ಥ ಬಂತು, ಏನಂತ, ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ. ಅರ್ಜುನ ಅರ್ಥ ಹೇಳಿಬಿಡ್ತಾನೆ, ಸರ್ವತ್ರ ವ್ಯಾಪ್ತನಾಗಿ ಎಲ್ಲವ ನಿಯಂತ್ರಣ ಮಾಡೋದ್ರ ದೇವರು ಏನಂತ ಕರೀತಾರೆ, ಸರ್ವ. ವಿಷ್ಣು ಸಹಸ್ರನಾಮದ ಅರ್ಥ ಅದು. ಸರ್ವ ಶರ್ವ ಶಿವಸ್ಥಾಣು, ದೇವರು ಸರ್ವ ಅಂತ ಹೆಸರಿದೆ. ತಥೋಸಿ ಸರಿತಿ ಸ್ಮೃತೇ ಸರ್ವಂ ವ್ಯಾಪ್ಯ ತಿಷ್ಠತ. ದೇವರು ಸರ್ವ ಅಂತ ಕರೆದ ಮೇಲೆ ವ್ಯಾಪ್ತಿ ಉಂಟೋ ಇಲ್ಲ ಅಂತ ಕೇಳೋದಕ್ಕೆ ಹೋಗಬಾರ್ದು. ವ್ಯಾಪ್ತಿ ಇರೋದಕ್ಕೆ ಸರ್ವ ಅಂತ ಹೆಸರು ಬಂದಿರೋದು. ನಾನು ಬಹಿರೇವ ಅವ್ಯಾಪ್ತೋ ನಾತೋ ಅಂತ ರೀತಿ ಮಂದಾಶಂಕಾಂ ಪರಿಹರತಿ ಸರ್ವಾತ್ಮನಾಯಿತಿ. ಬರೀ ಸರ್ವ ಅಂದರೆ ಅದು ಕೇವಲ ಬಾಹ್ಯ ವ್ಯಾಪ್ತಿ ಅಂತ ಆಗಿಬಿಡುವುದಲ್ಲ ಅಂತ ಕೇಳಿದರೆ ಸರ್ವಾತ್ಮನ ಅಂತ ಕರೆದು. ಆತ್ಮ ಅಂದ್ರೆ ಏನೋ, ಅಂತರ್ನಿಯಾಮಕ ಅಂತ ಅರ್ಥ. ಸರ್ವೇಷಾಂ ಅಂತಶ್ಚ ವ್ಯಾಪ್ತತ್ವೇನ, ಅಂತರ್ವ್ಯಾಪ್ತಿನ ಆತ್ಮಶಬ್ದ ಹೇಳುತ್ತೆ. ಆತತತ್ವಾಚ್ಯ ಮಾತೃತ್ವ ಆತ್ಮೇತಿ ಪರಮೋಹರಿಹಿ. ಆಚಾರ್ಯ ವಿಷ್ಣುತ್ತಲ್ಲಿ ಕೊಡ್ಲೇಖ ಮಾಡ್ತಾರೆ. ನಾನು ಸರ್ವವ್ಯಾಪ್ತಸ್ಯಾಪಿ ವ್ಯೋಮ್ನಃ ಕೋ ವಿಶೇಷ ಇತ್ಯತೋ ವಾಹ ಸರ್ವಾತ್ಮನೀತಿ. ಅದಕ್ಕೆ ಇನ್ನೊಂದು ಅರ್ಥ, ಎಲ್ಲೋ ದೇವರು ಸರ್ವತ್ರ ವ್ಯಾಪ್ತನ ಬಿಡಿ, ಆಕಾಶ ಅಂತ ತಿಳ್ಕೊಂಡ್ಬಿಟ್ರೆ ಆಯ್ತಾಗಿತ್ತು. ಆಕಾಶಕ್ಕೂ ವ್ಯಾಪ್ತಿ ಇದೆ, ದೇವರಿಗೂ ವ್ಯಾಪ್ತಿ ಇದೆ, ದೊಡ್ಡಸ್ತಿಗೆ ಅಂತ ಕೇಳಿದರೆ ಅದು ಆಕಾಶಕ್ಕೇನಿಲ್ಲ, ವ್ಯಾಪ್ತಿ ಇದೆ, ಅಂತರ್ ನಿಯಾಮಕತ್ವ ಇಲ್ಲ, ದೇವರಿಗೆ ಅದಿದೆ. ಅದಕ್ಕಾಗಿ ಸರ್ವಾತ್ಮನ ಅಂತ ಕರೆದರು. ಸರ್ವ ನಿಯಾಮಕೇನ ನಾನು ಜ್ಞಾನಾದಿ ಗುಣರಹಿತಶ್ಚ ನಿಯಂತೃತ್ವ ಕಥಂ ಯುಜ್ಯತೆ ನಿರ್ಗುಣಶ್ಚೇತಿ ಶ್ರುತೇರತ್ರ ಗುಣಿನೇತಿ. ಸರಿದೆ, ಎಲ್ಲ ಗುಣ ಇರತಕ್ಕಂಥ ಪದಾರ್ಥಗಳನ್ನು ನಿರ್ಗುಣನಾದ ಪರಮಾತ್ಮ ಹಾಗೆ ನಿಯಮನ ಮಾಡ್ತಾನೆ? ಅದ್ವೈತ ತಿಳ್ಕೊಂಡ್ರೆ ಕನ್ಫ್ಯೂಷನ್ ಬಂತಾಗ. ಎಲ್ಲ ಗುಣ ಇರತಕ್ಕಂಥ ಪದಾರ್ಥವನ್ನು ಗುಣ ಇಲ್ಲದೇ ಇರತಕ್ಕಂಥ ಭಗವಂತ ಹಾಗೆ ನಿಯಂತ್ರಣ ಮಾಡ್ತಾನೆ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾರೆ ಆ ರೀತಿ ನಿರ್ಗುಣ ಅಲ್ಲ, ನಾನು ಗುಣಿ ಅಂತ ಕರೀತಾರೆ. ನಿರ್ಗುಣ ಅಂತ ಹೇಳಿದರೆ ಸತ್ವಗುಣ ರಜೋಗುಣ ತಮೋಗುಣ ಅನ್ನೋ ಪ್ರಾಕೃತ ಗುಣ ಇಲ್ಲದವನಷ್ಟೇ ಹೊರತು ಜ್ಞಾನಾನಂದಾದಿ ಗುಣಗಳಿಲ್ಲದವನು ಅಂತ ಅರ್ಥ ಅಲ್ಲ ಅಂತ ಹೇಳೋದಕ್ಕೆ ಗುಣಿನಾ ಅಂತ ಪದ ಬಂತು. ಯಾ ಸರ್ವಜ್ಞ ಇತಿ ಶ್ರುತೇಹೇ ನಾನು ಕದಾಚಿತ್ ಷಡ್ ದಂಡಿನೋ ಯಥಾ ದಂಡ ಅಭಾವೇನ ಅದಂಡಿತ್ವಂ ತಥಾ ಅಶ್ಯಾಪಿ ಸಂಭಾವ್ಯತೆ ಇತ್ಯಾಹ ಗುಣೇನ ಇತಿ. ಇಲ್ಲಿ ವಿಶೇಷ ಅಂದರೆ ದಂಡಿ ಅಂತ ಒಬ್ಬನು ಕರೀತಾರೆ. ದಂಡಿ ಅಂದ್ರೆ ಏನೋ, ದಂಡ ಇರೋನು ಅಂತ ಅರ್ಥ. ದಂಡ ಇರೋನ್ ದಂಡಿ, ಆ ದಂಡ ಬಿಟ್ಟ ದಂಡಿತ ಹೋಯ್ತೀಗ, ದಂಡ ಇರೋವರೆಗೂ ದಂಡಿ, ಆಮೇಲೆ ದಂಡಿ ಅಲ್ಲ ಅವನು. ಅದೇ ರೀತಿ ದೇವರಿಗೆ ಗುಣ ಇರೋವರೆಗೂ ಅವನು ಗುಣ ಗುಣಿ, ಆಮೇಲೆ ಇಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಅವನು ಪರಮಾತ್ಮನಿಗೆ ಗುಣಿ ಅಷ್ಟೇ ಅಲ್ಲ, ಏನಾಗಿದ್ದವನು ಅವನು ಗುಣನೂ ಆಗಿಬಿಟ್ಟಿದೆ, ಗುಣ ಸ್ವರೂಪ ಅವನು. ಅಂದರೆ ಗುಣಕ್ಕೂ ಗುಣಿಗಳಿಗೂ ಏನು ಸಂಬಂಧ ಇದೆ? ಅಭೇದ. ದೇವರು ಎಂದೂ ಕೂಡ ಏನು ಬಿಟ್ಟಿರೋದಿಲ್ಲ, ಗುಣ ಬಿಟ್ಟಿರೋದಿಲ್ಲ. ಅದರಿಂದಾಗಿ ದಂಡ ಬಿಟ್ಟಿರಬಹುದು ಬೇಕಾದರೆ, ಆದರೆ ಗುಣ ಬಿಟ್ಟಿರಲಕ್ಕೆ ಬರೋದಿಲ್ಲ. ಇವರು ಜೀವನಿಗೆ ದಂಡ ಹಿಡ್ಕೊಂಡಿದ್ದಾನೆ, ದಂಡಿಯಾದ ಮುಗಿದೋಯ್ತು. ಆದರೆ ಉಸಿರಾಡೋದು ಮಾತ್ರ ಯಾವಾಗಿರುತ್ತದೆ? ದಂಡ ಬಿಟ್ಟಾಗಲೂ ಉಸಿರಾಡ್ತಾರೆ, ಹಿಡ್ಕೊಂಡಾಗಲೂ ಉಸಿರಾಡ್ತಾರೆ. ಅದರಿಂದಾಗೇನೆ ಬಿಟ್ಟಿರಲಿಕ್ಕಾಗೋದಿಲ್ಲ. ಅದೇ ರೀತಿಯೇ ದೇವರ ಜ್ಞಾನಾಂದಾದಿ ಗುಣಗಳು ಎಂಥ ಗುಣಗಳವು? ಸ್ವಾಭಾವಿಕ ಗುಣಗಳು. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ ವಿಜ್ಞಾನ ಆನಂದಂ ಬ್ರಹ್ಮ. ದೇವರನ್ನು ವಿಜ್ಞಾನ ಅಂತನಕ್ಕೆ ವಿಜ್ಞಾನಿ ಅಂತ ಕರಿಬೋದೋ ಇಲ್ಲೋ, ವಿಜ್ಞಾನ ಅಂತಲೇ ಕರೆದುಬಿಡ್ತಾರೆ. ಆನಂದ ಪರಮಾತ್ಮನ ಆನಂದ ಅಂತಲೂ ಕರೀತಾರೆ, ಪರಮಾತ್ಮನೇ ಆನಂದ ಅಂತಲೂ ಕರೀತಾರೆ. ಯಾತಕ್ಕೆ ಅವನು ಗುಣಿನೂ ಹೌದು ಗುಣನೂ ಹೌದು, ಆದ್ದರಿಂದ ಬಿಡ್ತಿರೋ ಸಂಭವನೇ ಇಲ್ಲ. ಬ್ರಹ್ಮೇಚಿ ಶ್ರುತೇಹೇ ನ ಕೇವಲಂ ಗುಣಾನಾಮೇವ ತದ ಭಿನ್ನತ್ವಂ ಪ್ರಾಣಧಾರಕತ್ವಾದಿ ಕ್ರಿಯಾಣಾಮಪಿ ಇತಿ ಭಾವೇನ ಜೀವೇನ ಇತಿ. ಬರೀ ಗುಣಗಳಷ್ಟೇ ಇಲ್ಲ, ನಮಗೇನು ಆಯ್ತು ಬಿಡಿ, ದೇವರಲ್ಲಿ ಗುಣಗಳು ಯಾವಾಗ ಕಾಲಕ್ಕೆ ಒಪ್ಪೋಣ? ಕ್ರಿಯೆಗಳು ಎಲ್ಲ ಕಾಲಕ್ಕೆ ಇರುತ್ತಾ? ಸಂಹಾರ ಕರ್ತೃತ್ವ, ಸೃಷ್ಟಿಕರ್ತೃತ್ವ, ಕ್ರಿಯೆಗಳವೆಲ್ಲ ಕೂಡ ಇದು ಎಲ್ಲ ಕಾಲಕ್ಕೆ ಎಲ್ಲ ಇರಲಿಕ್ಕೆ ಸಾಧ್ಯತೆ ಇಲ್ಲವಲ್ಲ. ಯಾಕೆ ಎಲ್ಲ ಕಾಲಕ್ಕೆ ಎಲ್ಲ ಇದ್ರೆ ಏನು ಮಾಡಬೇಕಾಗಿತ್ತು? ಎಲ್ಲರೂ ಎಲ್ಲ ಕಾಲಕ್ಕೆ ಮಾಡ್ತಾನೆ ಇರಬೇಕಾಗಿತ್ತು. ಆ ರೀತಿ ಮಾಡೋದಾದರೆ ಪಳೆಯ ಕಾಲದಲ್ಲಿ ಸೃಷ್ಟಿಯಾಗಿ ಮಾಡೋದಿಲ್ಲ ಆಗಿದ್ರೆ, ಸೃಷ್ಟಿ ಕಾಲದಲ್ಲಿ ಪಳೆಯ ಯಾಕೆ ಮಾಡೋದಿಲ್ಲ ಅಂತ ಕೇಳಿದರೆ, ಇಲ್ಲ, ಕ್ರಿಯಾಗಳು ಪರಮಾತ್ಮನ ಸ್ವರೂಪನೇ ಆಗಿವೆ. ಅಲ್ಲಿ ಇದ್ರೂ ಕೂಡ ಏನು ಮಾಡೋದಿಲ್ಲ, ಪರಮಾತ್ಮ ಅಭಿವ್ಯಕ್ತಿ ಮಾಡೋದಿಲ್ಲ ಅಷ್ಟೇ ಹೊರತು ಇಲ್ಲ ಅಂತಲ್ಲ. ಇದೆಲ್ಲ ಉಳಿದವರಿಗೆ ಅರ್ಥ ಆಗೋದಿಲ್ಲ. ವ್ಯಕ್ತ್ಯಾತ್ಮನ ಬೇರೆ, ಶಕ್ತ್ಯಾತ್ಮನ ಬೇರೆ. ಶಕ್ತಿ ಅಂದರೆ ಇರೋದು, ವ್ಯಕ್ತಿ ಅಂದರೆ ತೋರಿಸೋದು. ಅರ್ಥ ಆಯ್ತಾ? ಈಗ ವ್ಯಕ್ತಿ ಅಂದರೆ ತೋರಿಸೋದು, ಶಕ್ತಿ ಅಂದರೆ ಇರೋದು. ಶಕ್ತ್ಯಾತ್ಮನ ದೇವರಲ್ಲಿ ಎಲ್ಲಾಗೂ ನೋಡಿ ಏನಾಗಿರುತ್ತೆ, ಎಲ್ಲ ಕ್ರಿಯೆಗಳು ಕೂಡ ಇದ್ದೇ ಇರುತ್ತೆ. ತೋರಿಸ್ಬೇಕಾದ್ರೆ ಮಾತ್ರ ತೋರಿಸ್ತಾನೆ, ಹೊರತು ಎಲ್ಲ ಕಾಲಕ್ಕೆ ತೋರಿಸೋದಿಲ್ಲ. ಈ ವ್ಯತ್ಯಾಸ ಮಾಡಕ್ಕೆ ಬರದೇ ಇದ್ದವರಿಗೆ ಅರ್ಥ ಆಗೋದಿಲ್ಲ. ಇದೆಲ್ಲ ಉತ್ತರ ಕೊಡೋದು ಭಾರಿ ಕಷ್ಟ ಆಗುತ್ತೆ. ಇದು ಏನು ಮಾಡಿಬಿಟ್ರು ಅವರು, ಅಂಚನೆ ಬೇಡ, ನಿರ್ಗುಣ ಅಂದ್ಬಿಟ್ರು. ನಿಶ್ಚಯನೇ ಯಾವ ಪ್ರಾಬ್ಲಮ್ ಬರೋದಿಲ್ಲ, ಕ್ಲಾಸೇ ಇಲ್ಲಾದ್ರೂ ಓದೋಯ್ತಲ್ಲ, ಯಾವ ಬುಕ್ ಒಯ್ಬೇಕು ಅಂತ ಪ್ರಶ್ನೆನೇ ಬರೋದಿಲ್ಲ. ಆ ಥರ ಉಪಾಯ ಮಾಡಿದ್ರು ಕೊನೆ ಏನಾಯ್ತದ, ಭಾರಿ ದೊಡ್ಡ ಅಪಾಯ ಆಗೋಯ್. ಆ ರೀತಿ ಮಾಡಕ್ಕೆ ಹೋಗಬಾರ್ದು. ಇವತ್ತು ಅಡುಗೆ ಮಾಡಿದ್ರೆ ತಾನೇ ಪಾತ್ರೆ ತೊಳೆಯೋದೆಲ್ಲ ಕೆಲಸ ಅಂತ ಬಿಟ್ಟುಬಿಟ್ಟು ಅಡುಗೆ ಮಾಡಕ್ಕೆ ಬಿಟ್ಬಿಟ್ಟ, ಕೊನೆ ಏನಾಯ್ತು, ಉಪವಾಸ ಸತ್ತು ಹೋಗ್ತಾರೆ ಅಷ್ಟೇ. ಅವರಿಗೆ ಮಾಡಿ ಸರ್ ಪಾತ್ರೆ ಗಲಾಟೆ ಬರುತ್ತೆ ಅಂತ ಅಡುಗೆ ಬಿಟ್ಟರೆ ಬದುಕಲಿಕ್ಕೆ ಆಗೋದಿಲ್ಲ. ಆದರೆ ದೇವ್ರ ಒಪ್ಪಿರೋ ಪ್ರಾಬ್ಲಮ್ ಬರುತ್ತೆ ಅಂಥೇಳಿ ದೇವರನ್ನ ಒಪ್ಪಬೇಕು, ಪ್ಲಸ್ ಗುಣಗಳನ್ನು ಒಪ್ಪಬೇಕು. ನಾವು ಸಮಸ್ಯೆ ಬಂದರೆ ಪರಿಹಾರ ಮಾಡ್ಕೋಬೇಕೆ ಹೊರತು ಏನು ಮಾಡಬಾರ್ದು, ಅದನ್ನೇ ತೆಗೆದುಹಾಕ್ಲಿಕ್ಕೆ ಹೋಗಬಾರ್ದು. ಅಘಟಿತ ಘಟಕೇನ ನಾನು ಗುಣೀಚೇನ್ ನಗುಣ ಸಚೇನ್ ನಗುಣಿ ಇತಿ ಇಟ್ಟಿ ವಿರೋಧ ಇತಿ ತತ್ರ ಈಶ್ವರೇಣಿ. ಅಘಟಿತ ಅಲ್ರಿ ಗುಣ ಅಂತೀರಿ, ಗುಣಿ ಅಂತೀರಿ, ಏನಿದು ಭಾರಿ ಪಜೀತಿ ಆಗುತ್ತಲ್ಲ ನಮ್ಗೆ ಹೇಳಕ್ಕೆ ಬರೋದಿಲ್ಲ ಅಂದರೆ, ಅಘಟಿತ ಘಟಕ ಅಚಿಂತಾದ್ಭುತ ಶಕ್ತಿ ಸಂಪನ್ನ ಪರಮಾತ್ಮ ಯಾವ ರೀತಿ ಕರೆದು ಅವ್ರಿಗೆ ಅಪ್ಲೈ ಆಗುತ್ತೆ ಅಂತ ಶಕ್ತಿ ಅವನಲ್ಲಿದೆ. ಅನೇನ ವೈಶೇಷ್ಯಾಖ್ಯ ಸ್ವಭಾವಜ ಇತಿ ದ್ವಿಧ ವಿಭೂತಿ ಇರುಪ್ತ ಇತಿ ಜ್ಞಾತವ್ಯ. ವಿಶೇಷಜನ್ಯವಾದ ವಿಭೂತಿ ಬೇರೆ, ಸ್ವಾಭಾವಿಕ ವಿಭೂತಿ ಬೇರೆ ಅಂತ ಎರಡು ಹೇಳಿದಾಗಾಯಿತು. ವಿಶೇಷ್ಯಾಖ್ಯ ವಿಭೂತಿಸ್ತು ವಿಭೂತಿಶ್ಚ ಸ್ವಭಾವಜ ದ್ವಿಧಾ ವಿಭೂತಿರ್ ವಿಜ್ಞೇಯ ವಿಷ್ಣೋಸ್ತು ಪರಮಾತ್ಮನಃ ಇತಿ ವಚನಾತ್. ವಿಶೇಷ ಕಾರಣ ವಿಭೂತಿ ಬೇರೆ, ಸಹಜ ವಿಭೂತಿ ಬೇರೆ, ದೇವರು ಎರಡೂ ಇದೆ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ತಿಳಿಸಿದರು. ಒಂದು ಪದಕ್ಕೆ ಎಷ್ಟು ಅರ್ಥ ಬರೋದು ಒಂದು ಶ್ಲೋಕಕ್ಕೆ. ಮಯಾ ಈಶ್ವರೇಣ ಜೀವೇನ ಗುಣೇನ ಗುಣಿನ ವಿನಾ ಸರ್ವಾತ್ಮನ ಅಪಿ ಸರ್ವೇಣ ನಭಾವ ವಿದ್ಯತೆ ಕ್ವಚಿತ್. ಒಂದೊಂದು ಪದಕ್ಕೂ ಹೇಗೆ ಅರ್ಥ ಬಿಡಿಸ್ಬೇಕು ಅಂತ ತೋರಿಸಿಕೊಡ್ತಾರೆ. ಇದು ಶಾಸ್ತ್ರದ ವೈಶಿಷ್ಟ್ಯ. ಯಾವುದೇ ಕಥೆ ಕಾದಂಬರಿ ಓದಬೇಕಾದ್ರೆ ಇವೆಲ್ಲ ಯೋಚನೆ ಮಾಡೋದಿಲ್ಲ. ಇದನ್ನೆಲ್ಲ ಓದಬೇಕು, ಪ್ರತಿಯೊಂದನ್ನು ಓದಬೇಕು. ಒಂದು ಪದ ಹೆಚ್ಚಿಗೆ ಇದ್ದರೂ ಎರಡು ನಿರರ್ಥಕ, ಕಡಿಮೆ ಇದ್ದರೆ ನ್ಯೂನ, ಇರಬೇಕಾಗಿತ್ತು ಇರಲಿಲ್ಲ ದೋಷ, ಇರಬಾರ್ದಾಗಿತ್ತು ಇದೆ ಅದೊಂದು ದೋಷ. ಶಾಸ್ತ್ರದಲ್ಲಿ ಯಾವ ದೋಷನೂ ಇರೋದಿಲ್ಲ. ಸಂಖ್ಯಾನಂ ಪರಮಾಣೂನಾಂ ಕಾಲೇನ ಕ್ರಿಯತೆ ಮಯಾ ನ ತಥಾ ಮೇ ವಿಭೂತೀನಾಂ ಸೃಜತೋ ಅಂಡಾನಿ ಕೋಟಿಶಃ. ಇನ್ನೊಂದು ಮಾತು ಹೇಳಿದ್ದಾನೆ ಅರ್ಜುನ ಅಂತ ಅಲ್ಲಿ ಹೇಳಿದ್ದ ಉದ್ಧವ, ವಿಭೂತಿಗೆ ಇಷ್ಟೆಲ್ಲ ಹೇಳಿದ್ದೇನಲ್ಲ, ವಿಭೂತಿಗಳಿಗೆ ಕೊನೆಯೇ ಇಲ್ಲ. ನಾಂತೋಸ್ತಿ ಮೋ ದಿವ್ಯಾನಾಂ ವಿಭೂತೀನಾಂ ಪರಂತಪ ಅಂತ ಹೇಳಿದ್ನಲ್ಲ, ಇನ್ನೊಂದು ರೀತಿ ಹೇಳ್ತಾನೆ ಈಗ. ಸಂಖ್ಯಾನಂ ಪರಮಾಣೂನಾಂ ಕಾಲೇನ ಕ್ರಿಯತೆ ಮಯ, ಇಡೀ ಭೂಮಂಡಲದ ಎಲ್ಲ ಪರಮಾಣುಗಳ ಸಂಖ್ಯೆನೂ ಕೂಡ, ಅದು ಮೇದಿನಿ ಆಗ್ಬೋದು, ಪರಮ ಜಲ ಆಗ್ಬೋದು, ಮಣ್ಣಿನ ಕಣ ಆಗ್ಬೋದು, ಜಲ ಕಣ ಆಗ್ಬೋದು, ಅದನ್ನು ನಾನು ಮಣೆ ಹಾಕಿಬಿಡ್ತೇನೆ. ಆದರೆ ನಥತಾಮೇ ವಿಭೂತೀನಾಂ, ನನ್ನ ವಿಭೂತಿಗಳ ಸಂಖ್ಯೆ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಸಿಜತೋ ಅಂಡಾರಿ ಗೋಟಿಶಃ, ಆ ಬ್ರಹ್ಮಾಂಡವನ್ನು ಕೋಟಿ ಗಟ್ಟಲೆ ಸೃಷ್ಟಿ ಮಾಡ್ತಕ್ಕಂಥ ವಿಭೂತಿಗಳಿವೆಯಲ್ಲ, ಅದು ಲೆಕ್ಕ ಹಾಕ್ಲಿಕ್ಕೆ ನನಗೂ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇಲ್ಲಿ ವಿಶೇಷ ಅರ್ಥ ಬರಿಬೇಕಾದ್ರೆ, ಯಾಕಂದ್ರೆ ದೇವರಿಗೆ ಆಗೋದಿಲ್ಲ ಅಂದರೆ ದೇವರ ಆಸಕ್ತಿ ಬಂತಲ್ಲ, ಒಂದಾರು ಆಸಕ್ತಿ ಬಂತಲ್ಲ, ಕೊನೆಗೆ ಏನು ಆಸಕ್ತಿ ತನಗೆ ಕೂಡ ತನಗೇ ಗೊತ್ತಿಲ್ಲ, ಅದೊಂದು ಆಸಕ್ತಿ ಆಯ್ತಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ ನೋಡೋಣಂತೆ. ಸಂಖ್ಯಾನಂ ಪರಮಾಣೂನಾಂ ಕಾಲೇನ ಕ್ರಿಯತೆ ಮಯ ನ ತಥಾ ಮೇ ವಿಭೂತೀನಾಂ ಸೃಜತೋ ಅಂಡಾನಿ ಕೋಟಿಶಃ. ತೇಜಸ್ತ್ರೀಹಿ ಕಾಂತಿರೈಶ್ವರ್ಯಂ ಶ್ರೀಹಿ ತ್ಯಾಗ ಸೌಭಗಂ ಭಗಃ வீரியம் திதிக்ஷா விஜானம் யத்ர யத்ர சமயம் சகா. அல்லே யத்யத்விபூதிவத்சத்வம் ஸ்ரீமதுர்ஜிதமேவவ தத்ததேவாவகச்சத்வம் மம தேஜோம்சம்பவம் தள்ளடித்த. இதன் விபூதி எல் தெளிக்கோபேக்கு அர்த்த தேஜா ஸ்ரீஹி காந்தி ஐஸ்வர்யம் ஹ்ரீஹி தியாக சௌபகம் பகா வீரியம் திதிக்ஷா விஜானம் யத்ர யத்ர சமய அம்சகா. எல்லெல்லி இவனு காணத்தையல்ல நான் தேஜ்தேன் நான் அம்சம் தெரிக்கோபிட அஷ்டே. ತೇಜಸ್ ಇದ್ದಲ್ಲಿ, ಶ್ರೀ ಇದ್ದಲ್ಲಿ, ಕಾಂತಿ ಇದ್ದಲ್ಲಿ, ಐಶ್ವರ್ಯ ಇದ್ದಲ್ಲಿ, ಆಮೇಲೆ ಹಿರಿ ಇದ್ದಲ್ಲಿ, ತ್ಯಾಗ ಇದ್ದಲ್ಲಿ, ಸೌಭಗ ಭಗ ವೀರ್ಯ ತಿತಿಕ್ಷಾ ವಿಜ್ಞಾನ ಎಲ್ಲ ಗುಣಗಳಿವೆ ಎಲ್ಲ ಕೂಡ. ಶ್ರೀ ನಾಚಿಕೆಯ ಗುಣ ಅಂತ ಕರೆದಿದ್ದಾನೆ. ತಪ್ಪು ಮಾಡಿದಾಗ ನಾಚಿಕೊಳ್ಳೋದು ಏನದು ಗುಣ? ತಪ್ಪು ಮಾಡಿದ ನಾಚಿಕೊಳ್ಳೋದು ಅಂತ ನಾಚಿಕೆ ಬಿಟ್ಟವನ ಅಂತ ಕರೀತಾರೆ. ನಾಚಿಕೆ ಬಿಟ್ಟವನ ಅಂತ ಕರೆದಾಗ ನಾಚಿಕೆ ಗುಣ ಅಂತ ಆಯ್ತಲ್ಲ, ಆಗ ಯಾಕೆ ದೋಷ ಬಿಟ್ಟವರಿಗೆ ಗುಣ ಆಗಿಬಿಡ್ತಿತ್ತು. ಸೊ ನಾಚಿಕೆ ಎಂಬುದು ಗುಣ. ಅದೇ ರೀತಿ ಅದಕ್ಕೆ ಹೇಳ್ತಾರೆ ಹಿಯಾದೇಯಂ ಭಿಯಾದೇಯಂ ಅಂತ ಹೇಳಬೇಕಾದ್ರೆ ನಾಚಿಕೆಯಿಂದ ಅದಕ್ಕೆ ಒಳ್ಳೆ ಕೆಲಸ ಮಾಡಬೇಕಾಗತ್ತೆ, ಗುಣ ಅದು. ಸೌಭಗಂ ಭಗಃ ವೀರ್ಯಂ ತಿತಿಕ್ಷಾ ವಿಜ್ಞಾನಂ ಯತ್ರ ತತ್ರ ಸಮೇ ಅಂಶಕಃ. ಇದು ಆದ್ದರಿಂದಾಗಿನೇ ಇದು ಎಷ್ಟು ಕಡೆ ಯೋಚನೆ ಮಾಡ್ತಾ ಹೋದರೆ ನನ್ನ ವಿಭೂತಿ ಕೊನೆಯಿಲ್ಲ ಅಂತ ಅರ್ಥ ಆಗಿಬಿಡುತ್ತೆ. ಏತಾಸ್ತಿ ಕೀರ್ತಿತಾ ಸರ್ವಾಹ ಸಂಕ್ಷೇಪೇಣ ವಿಭೂತಯ ಮನೋವಿಕಾರಾಯೇ ವೈತೆ ತಥಾವಾಚಾಭಿಧೀಯತೆ ಏವಂ ವಿಭೂತಿನಾಂ ಅನಂತತ್ವ ಮುಕ್ತಂ ಸ್ಪಷ್ಟಯೇತಿ ಸಂಖ್ಯಾನಮಿತಿ. ಈ ವಿಭೂತಿಯ ಅನಂತ್ಯವನ್ನು ಸ್ಪಷ್ಟ ಹೇಳ್ತಾನೆ ಪರಮಾತ್ಮ. ಸ್ಪಷ್ಟೀಕರಣ ಕೊಡ್ತಾನೆ ಅದಕ್ಕೆ. ಕಾಲೇನ ಸರ್ವಗುಣಾತ್ಮಕೇನ ಮಯ ಅಸಂಖ್ಯತ್ವಾತ್ ತಥಾ ನ ಕ್ರಿಯತೆ ನ ಅವಿಜ್ಞಾನ. ನೋಡೋದಕ್ಕೇನಿಸ್ತೆ ನಮಗೆ, ದೇವರಿಗೂ ತನ್ನ ವಿಭೂತಿಗಳು ಗೊತ್ತಿಲ್ಲ ಅಂತ ಅನಿಷ್ಟು. ವಿಭೂತಿಗಳನ್ನು ಗೊತ್ತಿಲ್ಲ, ಗುಣನೂ ಗೊತ್ತಿಲ್ಲ ಅಂತ. ದೇವರ ಅನಂತ ಗುಣ, ಅನಂತ ಗುಣ ಅಂದರೆ ದೇವರ ಅನಂತ ಗುಣಗಳು ಎಷ್ಟೊಂದು ದೇವರಿಗೂ ಗೊತ್ತಿಲ್ಲ ಅಂತ ಆಯ್ತೋ ಇಲ್ಲ. ಅದಕ್ಕೆ ಹೇಳ್ತಾರೆ ಆ ಅರ್ಥ ಸರಿಯಾಗಿ ಮಾಡಿಕೊಳ್ಳಿ. ನಾನು ಅಜ್ಞಾನದಿಂದಾಗಿ, ತಿಳುವಳಿಕೆ ಇಲ್ಲದರಿಂದಾಗಿ ಗುಣಗಳ ಸಂಖ್ಯೆ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಅನಂತಮಿತಿ ವೇತ್ತೀಶಸ್ತು ಅನಂತಂ ತ್ವಂತವತ್ತಯ ಅನಂತಸ್ಯ ಸಂಖ್ಯಾನೇನದು ಸರ್ವಜ್ಞತಾ ಭವೇತ್. ಅನಂತಮಿ ವೇತ್ತೀಶಃ ಪ್ರತ್ಯೇಕಂಚ ವಿಶೇಷತಃ ಸರ್ವಜ್ಞತ್ವಾನ್ನ ಸಂಖ್ಯಾನಂ ಅನಂತಶ್ಚ ಕುತೋ ಹಿ ಸಾ ಇತಿ ವಚನಾತ್. ಏನಾಯ್ತೀಗ, ದೇವರ ಗುಣಗಳನ್ನು ರಮಾದೇವಿ ಅನಂತ ಅಂತಾರೆ, ಸರಿ. ಬ್ರಹ್ಮದೇವರು ಅನಂತ ಅಂತಾರೆ, ಸರಿ. ನಾವು ಅನಂತ ಅಂತಾವೆ, ಸರಿ. ದೇವರು ಅನಂತ ಅಂದ್ಬಿಟ್ರೆ ನಮ್ಮ ಪ್ರಕಾರ ಏನಂತ ಅರ್ಥ ಆಯ್ತು? ಅನಂತಕ್ಕೆ ನಮ್ಮ ಪ್ರಕಾರ ಕೊನೆ ಇಲ್ಲ, ಕೊನೆ ಇಲ್ಲ ಅಂತ ಅರ್ಥ ಆಗಿತ್ತು. ದೇವ್ರ ತನಗಳು ತನಗೆ ಕೊನೆ ಇಲ್ಲ ಅಂದ್ರೆ ಎಣಸಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾನಂದ್ರೆ ಹಾಗ ಅರ್ಥ ಅಲ್ಲ. ದೇವ್ರ ತನಗುಣ ಏನಂತ ತಿಳ್ಕೊತಾನೆ? ಬ್ರಹ್ಮಾದಿಗಳು ದೇವ್ರಗಳ ಅನಂತ ಅಂತ ತಿಳ್ಕೊತಾರೆ. ದೇವ್ರ ತನಗುಣ ಏನಂತ ತಿಳ್ಕೊತಾನೆ? ಅನಂತ ಅಂತಾನೆ ತಿಳ್ಕೊಳ್ತಾರೆ. ದೇವ್ರಗಳ ಅನಂತ ಅಂದ್ರೆ ಏನಾಯ್ತಾಗ? ಉಳಿದವರ ದೃಷ್ಟಿಯಿಂದ ಅನಂತ, ತನ್ನ ದೃಷ್ಟಿಯಿಂದ ಅನಂತ ಅಲ್ಲ ಅಂತಿದ್ರೆ ದೇವ್ರ ಅನಂತ್ಯ ಎಂಬುದು ಏನಾಗ್ತಿತ್ತು? ಅಲ್ಲಿಗೆ ಮುಖ್ಯಾರ್ಥದಲ್ಲಿ ಆಗ್ತಿರ್ಲಿಲ್ಲ. ಈ ಕೋಟಿ ಅಂತಿದೆ ಅಂತ ತಿಳ್ಕೊಬೋಣ. ಈಗ ಕೋಟಿ ಯಾರು ಹೇಳಿದ್ರು? ಕೋಟಿ ಏನದು? ಯಾರು ಹೇಳಿದ್ರು ಕೋಟಿ? ಕೋಟಿನೇ. ಲಕ್ಷ ಲಕ್ಷನೇ. ರಮಾದೇವಿ ಹೇಳಿದ್ರು ಲಕ್ಷ, ದೇವರು ಹೇಳಿದ್ರು ಲಕ್ಷ, ಸಾಮಾನ್ಯ ಹೇಳಿದ್ರು ಲಕ್ಷ. ಅನಂತ ಕೂಡ ಏನದು? ಯಾರು ಹೇಳಿದ್ರು ಅನಂತನೇ. ದೇವ್ರು ಹೇಳಿದ್ರು ಕೂಡ ಏನದು? ಅನಂತನೇ. ಅಂದ್ರೆ ಏನಾಯ್ತೀಗ? ಅನಂತ ಶಬ್ದಕ್ಕೆ ಗೊತ್ತಿಲ್ಲದ್ದು ಎಂಬ ಅರ್ಥ ಅನಂತ ಬೇರೆ. ಅರ್ಥ ಆಯ್ತಾ? ಬಾವಿಯಲ್ಲಿ ಎಷ್ಟು ಹನಿ ಇದೆ ನಮಗೆ ಗೊತ್ತಿಲ್ಲ, ಅದಕ್ಕೆ ಅನಂತ ಅಂದ್ಬಿಡ್ತೇವೆ. ಆಕ್ಚುಲಿ ಯಾ ಅಂತ ಅನಂತ ಅಲ್ಲ ಅದು, ಇಂಥ ಅನಂತ ಅಲ್ಲ ಅದು. ನಮಗೆ ಎಣಸಕ್ಕೆ ಬರೋದಿಲ್ಲ, ಅನಂತ ಅಂದ್ಬಿಡ್ತೇವೆ ಅಷ್ಟೇ. ಆದ್ರೆ ಸಮುದ್ರದಲ್ಲಿ ನೀರೆಷ್ಟಿವೆ ಅಂತ ಕೇಳಿದ್ರೆ ಅನಂತ. ಆದ್ರೆ ಅದನ್ನು ದೇವರು ಎಣಿಸಿಬಿಡ್ತಾರೆ. ಆದರೆ ದೇವರ ಗುಣಗಳು ಎಷ್ಟು ಅಂತ ಕೇಳಿದರೆ ಅನಂತ ಅಂದ್ರೆ ಅನಂತನೇ. ಅರ್ಥ ಆಯ್ತಾ? ಎಷ್ಟು ಅಂತ ಹೇಳ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಅನಂತ ಆಗಲೇ ಇಲ್ಲ. ಅನಂತ ಅನಂತ ಅಂತ ಹೇಳಿದಾಗ ಎಣಿಸಲಾರದ ಅನಂತ ಅಲ್ಲ, ಇರೋದೇ ಅನಂತ ಅಂತ ಅರ್ಥ. ಅದಕ್ಕೆ ಹೇಳಿ ಅಜ್ಞಾನ ನಿಮಿತ್ತವಾದ ನಾ ವಿಜ್ಞಾನಾತ್ಮ ಕ್ರಿಯತೆ ಅನಂತಮಿತಿ ವೇತ್ತೀಶಸ್ತು ಅನಂತಂತೂ ಅಂತವತ್ತಯ ಅನಂತಸ್ಯಗೆ ಸಂಖ್ಯಾನೇ ನತು ಸರ್ವಜ್ಞತಾ ಭವೇತ್. ಅಲ್ರಿ, ಅನಂತ ನೆಣಸಿ ಹಾಕಿಬಿಟ್ರೆ, ಅನಂತ ನೆಣಸಲಿಲ್ಲ ಸರ್ವಜ್ಞ ಅಲ್ಲ ಅಂತ ತಿಳ್ಕೊಂಡ್ಬಿಟ್ರೆ, ದಡ್ಡ ಅನಂತನ ಅನಂತ ಅಂತ ತಿಳ್ಕೊಂಡ್ರೆ ಸರ್ವಜ್ಞನೇ ಹೊರತು ಅನಂತ ನೆನೆಸಿಬಿಟ್ರೆ ಸರ್ವಜ್ಞ ಅಂತ ಕರೆಯೋದಿಲ್ಲ ಅಂತ ಹೇಳ್ತಾ. ನಮಗೆ ಅರ್ಥ ಆಗೋದು ಅನಂತ ಶಬ್ದ ಅರ್ಥ ಕೋಟಿ ಕೋಟಿ ಅಂತ ಕರೆದ್ರೆ ಹಾಗೂ ಹಾಗೆ ಯಾರು ಕೇಳಿದ್ರು ಕೋಟಿ. ಅಲ್ರಿ, ನಾವು ಕೋಟಿ ಅಂತ ನೀವು ಕೋಟಿ ಅಂತೀರಿ ಏನರ್ಥ ಅಂತ ಕೇಳಿದರೆ, ಕೋಟಿ ಆಗಿರೋದಕ್ಕೆ ಎಲ್ಲರೂ ಕೋಟಿ ಅಂತಲೇ ಕರಿಬೇಕಲ್ಲ, ಬೇರೆ ಇಲ್ಲ. ಅನಂತನ ದೇವರು ಕೂಡ ಅನಂತ ಅಂತಾನೆ ಕರೀತಾನೆ. ಸರ್ವಜ್ಞತ್ವ ಅನಂತಮಿ ವೇತ್ತೀಶಃ ಪ್ರತ್ಯೇಕಂ ಚ ವಿಶೇಷತಃ. ಆದರೆ ನಮಗೂ ಹಾಗಿದೇನು ವ್ಯತ್ಯಾಸ ಅಂತ ಹಾಗಿದ್ರೆ? ದೇವರು ಅನಂತ ಅಂದ ದೇವರು ಅನಂತ ನಾವು ಅನಂತ ಅಂತ ತಿಳ್ಕೊಂಡಿದ್ದೇವೆ. ಹಾಗಿದ್ರೆ ದೇವ್ರ ಜ್ಞಾನಕ್ಕೂ ನಮ್ಮ ಜ್ಞಾನಕ್ಕೇನು ಇಲ್ಲ, ವ್ಯತ್ಯಾಸನೇ ಇಲ್ಲ. ಹಾಗಿದ್ರೆ ಹೋಗ್ತಾನೆ ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವ ಪುರುಷತ್ವವೇನು ಅರ್ಥ ಅದಕ್ಕೆ? ಅದಕ್ಕೆ ಹೇಳ್ತಾರೆ, ಒಳ್ಳೆ ಪ್ರಶ್ನೆ ಅದು, ಉತ್ತರ ಕೊಡ್ತಾರೆ ಆಚಾರ್ಯ. ದೇವರ ಅನಂತಗಳು ಪ್ರತಿಯೊಂದು ದೇವರಿಗೆ ಗೊತ್ತು. ಅರ್ಥ ಆಯ್ತಾ? ಅನಂತ ಗುಣದ ಪ್ರತಿಯೊಂದು ದೇವರಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ, ಒಂದು ಗುಣನೂ ಪೂರ್ತಿ ಗೊತ್ತಿಲ್ಲ. ಆದ್ದರಿಂದಾಗಿ ಅಲ್ಲಿ ಅಜ್ಞಾನ ಬಂದೋಯ್ತು. ಅರ್ಥ ಆಯ್ತಾ? ಈಗ ಅನಂತ ಗುಣಗಳು ಇದೆ, ದೇವರಿಗೆ ಇದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರು ಕೂಡ ದೇವ್ರು ಪ್ರತಿಯೊಂದು ಗುಣನೂ ತಿಳ್ಕೊಂಡು ಅನಂತ ಅಂತ ತಿಳ್ಕೊಂಡಿದ್ದಾರೆ. ನಾವೇನು ಮಾಡಿದ್ದೇವೆ? ಒಂದು ಗುಣ ತಿಳ್ಕೊಳ್ಳೋಕ್ಕಾಗದೆ ಅನಂತ ಅಂತ ಕರೀತೇವೆ. ಆದ್ದರಿಂದ ದೇವರ ಜ್ಞಾನಕ್ಕೂ ನಮ್ಮ ಜ್ಞಾನಕ್ಕೂ ವ್ಯತ್ಯಾಸ ಇದೆ ಅಂತ ತಿಳಿಸ್ತಾರೆ. ಅನಂತಮಪಿ ವೇತ್ತೀಶಃ ಪ್ರತ್ಯೇಕಂಚ ವಿಶೇಷತಃ ಪ್ರತ್ಯೇಕ ತಿಳ್ಕೊಡ್ತಾನೆ. ಸರ್ವಜ್ಞತ್ವಾನ್ನ ಸಂಖ್ಯಾನಂ ಅನಂತಶ್ಚ ಕುತೋಹಿ ಸ ಸರ್ವಜ್ಞನಾದ್ರೆ ತಿಳ್ಕೊಂಡ್ಬಿಡ್ತಾನೆ. ಆದರೆ ಅನಂತನಾಗಿ ಅನಂತ ಆದ್ದರಿಂದ ಪರಮಾತ್ಮ ಅದನ್ನು ಅನಂತ ಅಂತ ಭಾವಿಸಿದರೆ ಗುಣನೇ ಹೊರತು ದೋಷ ಅಲ್ಲ. ಸ್ಪಷ್ಟೀಕರಣ ಇದು ಕೊಡದೆ ಹೋಗಿದ್ರೆ ಸಮಸ್ಯೆ ಬರ್ತದೆ. ಅಲ್ಲಿಗಿರಲಿ, ಹೊತ್ತಾಗಿದೆ. ನಾಳೆ ದಿವಸ ಇನ್ನೂ ಮುಗಿದಿಲ್ಲ, ಅದು ನಾಳೆ ಮುಗಿಯುತ್ತೆ. ನಾಳೆ ಮುಗಿಸ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಈಗಾಗಲೇ ಆಚಾರ್ಯ ಹಿಂದೆ ಬಂದಿದ್ದರು, ವಿಷ್ಣು ತೀರ್ಥರ ಆರಾಧನೆಗೋಸ್ಕರ ಬಂದಿದ್ದರು. ಈಗ ಆರಾಧನೆ ಯಶಸ್ವಿಯಾಗಿ ಮುಗಿದಿದೆ ಅಂತ ಹೇಳ್ತಾ ಎಲ್ಲರಿಗೂ ಪ್ರಸಾದ ಮಂತ್ರ ಹೇಳಿ ಕೊಡ್ತಾರೆ, ತಗೊಂಡು ಹೋಗಿ. ವರದೇ ದಾನವಾರಣ್ಯ ಭಾವಕೇ ದಾನ.